वासुदेवाय नारायणं सुरगुरुं जगदेकनाथं भक्तप्रियं जगदलोकनमस्कृतं च त्रैगुण्यवज्जितभयं विभुमाद्यमीशं वन्दे भगवद्गमोरासुरसिद्धवन्द्यम् योगिप्रदं वैपरीतमतिप्रहोदवादां निरस्तकृतवान् भूतत्ववादं सर्वेश्वरो हरिते प्रतिपादयन्तम् आनन्दतीर्थमधिपर्यमान्नमामि। भवति यतनुभावादेढमोकोऽपि वाग्मी जडमतिरपि जन्तुः जायते प्राज्ञमौलिः जगदवचनतेतो देवता भारती सा मम वचसि निधत्तां संयुतिं मानसे च योऽन्तः प्रविश्य मम वाचमिमां प्रसुप्तां सञ्जीवयत्र बृहत्य सरस्वधाम्ना अन्यांश्च हस्तगणश्रवणप्रजातिन्द्राणां नमो भगवते पुरुषाय तुभ्यम्। कामधेनुः यथा पूर्वं सर्वाभीष्टबलप्रदा तथा कलोवादिराजश्रीपादोपीषदस्वताम् आपादमूलिपर्यन्तं गुरूणाम् आकृतिं स्मरीति निविघ्नाः पनश्यन्ते सिद्ध्यन्ति च मनोरथाः। मध्वाचार्यरु ಇವತ್ತಿಗೆ ಭೂಮಿಯಲ್ಲಿ 79 ವರ್ಷಗಳ ಕಾಲ ಬದುಕಿದ್ದು ಅಂದರೆ ನಮ್ಮ ಕಾಣಿಸುವಂತೆ ಇದ್ದು ಅನಂತರ ಬದರಿಗೆ ಹೋದರು। ಈಗಲೂ ಕೂಡ ಬದರಿಯಲ್ಲಿ ವೇದಿವ್ಯಾಸ ದೇವರ ಮತ್ತು ನಾರಾಯಣ ದೇವರ ಸೇವೆಯನ್ನು ಮಾಡಿಕೊಂಡು ಈಗಲೂ ಅಲ್ಲೇ ಇದ್ದಾರೆ ಅಂತ ಹೇಳಿದರೆ ಅವರ ಹನುಮ ಭೀಮ ಮಧ್ವ ಮೂರು ಅವತಾರಗಳಲ್ಲಿಯೂ ಕೂಡ ಅವರು ಸ್ವಚ್ಛವಾಗಿರತಕ್ಕಂಥವರು ಸ್ವಚ್ಛಂದ ಮೃತ್ಯುಗಳು ಅಂತ ನಮ್ಗೆ ಗೊತ್ತಾಗ್ತಾರೆ। ಈಗ ವಾಯುದೇವರು ಹೇಳ್ತಾರಲ್ಲ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಗೇಶ ಸುಜನಂ ದೇವ ಕಿಂ ಚಿತ್ರ ಮಾತ್ರ ಇದಲ್ಲದೆ ಹಿಂದಿನ ವಾಕ್ಯ ನೋಡಿ ತಿಶ್ವಪ್ಪೇ ವಾವತಾರೇಶ್ವರಿಬಿ ರಭಗುಣಂ ಹಿಂಸಿತ ನಿರ್ವಿಕಾರ ಹನುಮನಾಗಲಿ ಭೀಮನಾಗಲಿ ಅಥವಾ ಮಧ್ವಾಚಾರ್ಯ ಯಾವತ್ತೂ ಕೂಡ ಯುದ್ಧವನ್ನು ಅವರೇ ಮಾಡ್ತೀವಿ ಅಂತ ಹೋದವರಲ್ಲ, ಅವರ ಯುದ್ಧಕ್ಕೆ ಹೋದವರಲ್ಲ, ಆದರೆ ಅವರಾಗವರೇ ಯುದ್ಧಕ್ಕೆ ಬಂದವರು ಬೇರೆಯವರು, ಅದರಿಂದ ಹೇಳ್ತಿದ್ರು ಅಷ್ಟೇ ಅವರು। ಮಧ್ವಾಚಾರ್ಯ ಯಾರು ಕೂಡ ವಾದಕ್ಕೆ ಬಾಂಬ ಒಬ್ಬರನ್ನು ಕರೀಲಿಲ್ಲ, ಅವರಾಗವರೇ ವಾದಕ್ಕೆ ಬಂದು ಅವರೇ ಸೋತವರು ಅಷ್ಟೇ। ಭೀಮಸೇನ ದುರ್ಯೋಧನಾದಿಗಳು ಯುದ್ಧಕ್ಕೆ ಅವರೇನು ಕರೀಲಿಲ್ಲ ಬಾ ಯುದ್ಧಕ್ಕೆ ಅಂತ, ಆದರೆ ಅವರು ಬಂದರು ಅವರನ್ನು ಕೊಂದಾಕಿದ್ರು ಅಷ್ಟೇ। ಈ ಒಂದು ಅರ್ಥದಲ್ಲಿ ಹನುಮ ಭೀಮ ಮತ್ತು ಮೂರು ಕೂಡ ಸ್ವಚ್ಛ, ಯಾಕೆ ಅವರಾಗವರೇ ಕಾಲು ಕೆದರಿಕೊಂಡು ಯುದ್ಧಕ್ಕೆ ಎಂದು ಹೋಗೋದು ಅಂತಿಲ್ಲ, ಅದು ಸ್ವಚ್ಛ। ಅಷ್ಟು ಮಾತ್ರವಲ್ಲದೆ ತ್ರಿಶ್ವಪ್ಯೇವಾವತಾರೇಶು ಅರಿಭಿ ಅಭಗನಂ ಹಿಂಸಿತ, ಮೂರು ಅವತಾರದಲ್ಲೂ ಅಷ್ಟೆ ರಾವಣ ಇದ್ದಾನಲ್ಲ ಅವನ ಬಲ ಎಷ್ಟು ಅಂತ ಹೇಳಬೇಕು, ಕಪಿಗಳೆಲ್ಲ ಎಷ್ಟಿದ್ದಾರೆ ಒಟ್ಟು ಕಪಿಗಳೆಲ್ಲ ಯಾವುದು 10 ಮೇಲೆ 70 ಘಾತ ಅಷ್ಟು ಜನ ಕಪಿಗಳಿರೋದು। ಶುಕ ಮತ್ತು ಸಾರಣ ಅಂತ ಬರೆಯುತ್ತಾರೆ ಅವರು, ರಾಮಚಂದ್ರದೇವರ ಬಲ ಎಷ್ಟಿದೆ ಅಂತ ನೋಡ್ಕೊಳ್ಳಿಕ್ಕೆ ಅಂತ ಆ ರಾವಣನಿಂದ ಕಲಿಸಲ್ಪಟ್ಟವರು, ಒಬ್ಬರು ಕಪಿವೇಷ ಹಾಕುತ್ತಾರೆ, ಇನ್ನೊಬ್ಬರು ಯಥಾ ಪ್ರಕಾರ ಬಂದು ಹುಡುಕ್ತಾ ಗುಟ್ಟಾಗಿ ಹುಡುಕ್ತಾ ಇರ್ತಾರೆ, ಇಬ್ಬರು ಸಿಕ್ಕಾಕ್ಕೊಡ್ತಾರೆ। ಅವರು ಹೋಗಿ ರಾವಣನಿಗೆ ಹೇಳ್ತಾರೆ ಆ ಹನುಮಂತರ ಬಲ ಎಷ್ಟು ಅಂತ ನಿಮಗೆ ಹೇಗೆ ಹೇಳೋದು, ನಾವು ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಇಷ್ಟು ಮಾತ್ರ ಹೇಳ್ಬೋದು ಅವರಲ್ಲಿ 10 ಘಾತ 70 ಅಂದರೆ ಮಹೋಘ ಸಂಖ್ಯೆಯಲ್ಲಿ ಕಪಿಗಳಿದ್ದಾರೆ, ಆ ಮಹೋಘ ಸಂಖ್ಯೆಯಿಂದ ಮಹೋಘ ಸಂಖ್ಯೆಯಲ್ಲಿ ಗುಣಿಸಿದ್ರೆ ಎಷ್ಟು ಬಲ ಇರ್ಬೋದು ಅಷ್ಟು ಬಲ ಹನುಮಂತರಿಗಿದೆ ಅಂತ ಊಹೆ ಮಾಡ್ಬೋದು ಅಂತ, ಅಂದರೆ ಎಷ್ಟಾಯಿತು 134-0 ಆಯಿತು ಅಲ್ವಾ, 77 ಅಂದರೆ 7-7-14 ಅಲ್ವಾ, 14 ಅಂದ್ರೇನು 140 140 ಸೊನ್ನೆಗಳು ಹಾಕಿದರೆ ಎಷ್ಟು ಬಲನೋ ಅಷ್ಟು ಬಲ ಅಂತ ಹೇಳಿದಾಗ, ಯಾಕೆಂದರೆ ಕಪಿಗಳು ಎಲ್ಲರೂ ಕೂಡ ರಾವಣನ ಹೊಡಲಿಕ್ಕೆ ಎಂದು ಬಂದಾಗ ಯಾರಿಗೂ ಅವನೇನು ಲೆಕ್ಕಕ್ಕಿಟ್ಟುಕೊಳ್ಳ ಅವ್ರ ಏಟುಗಳನ್ನು, ಅದು ಹನುಮಂತ ದೇವರು ಒಂದು ಏಟು ಹೊಡೆದಾಗ ಮಾತ್ರ ಅವನು ನಿನಗೆ ಸಮಾನಾದ ಒಬ್ಬ ವ್ಯಕ್ತಿ ಇಲ್ಲ ಅಂತ ಅವನೇ ಪ್ರಶಂಸೆ ಮಾಡ್ತಾನೆ ಅಂತ ಹೇಳಿದ್ರೆ ಬಲದೇವತೆ ಅಂತ ಹೇಳಿದಾಗಾಯಿತು, ಹನುಮಂತ ದೇವರು ಅಂದರೆ ಬಲದೇವತೆ, ಯಾಕೆ ಮಧ್ಯದಲ್ಲಿ ಬಂದಿರತಕ್ಕಂಥ ಎಷ್ಟು ಸಮುದ್ರ ದಾಟುವಾಗ ಎಷ್ಟು ಆಪತ್ತುಗಳು ಬೇರೆಯವರಿಗೆ, ಆ ಛಾಯಾಗ್ರಹ ಅಂತ ಒಂದು, ಲಂಕಿಣಿ ಅಂತ ಒಂದು, ಇವರಿಬ್ಬರು ಕೂಡ ಭಯಂಕರವಾದ ಬ್ರಹ್ಮದೇವರ ವರ ಇದ್ರು ಭಯಂಕರ ಆಗಿದ್ದ ಜನರಿಗೆಲ್ಲ, ಅವರನ್ನ ಹನುಮಂತ ಕೊಂದಾಕಿದ್ದಾರೆ ಅದೇ ಅದು ಅನಾಯಾಸ ಕೊಂದಾಕಿದ್ದ ಅಂತ ಹೇಳಿದ್ರೆ ಬಲದೇವತೆ ಅಂತ. ಹಾಗಾದ್ರೆ ಬಲದೇವತೆ ಅಂತ ಹೇಳಿದಾಗಾಯಿತು, ಹನುಮಂತನನ್ನ ಬಲದೇವತೆ. ಒಟ್ಟು ಎಷ್ಟು ಜನ ಕೊಂದಿರಬಹುದು? ಅವರೊಬ್ಬರೇ ಹೋದಾಗ ಅಕ್ಷಕುಮಾರನ ಕೊಂದು ಹಾಕಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಎಷ್ಟು 88 ಕೋಟಿ ಸೇನಾ ನಾಯಕರು ಇರುವ ಸೈನ್ಯವನ್ನು ಹನುಮಂತೇವರು ಹೊಡೆದಾಕಿದ್ದಾರೆ. ಹಾಗೆ ಎಷ್ಟು ಜನ ಆಯಿತು? 88 ಕೋಟಿ ಸೇನಾ ನಾಯಕರು ಇರತಕ್ಕಂಥ ಸೈನ್ಯ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಸೈನ್ಯವನ್ನು ಕೊಲ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು ಸಾರಿ ಕೈ ಹೀಗೆ ಹಾಕಿದ್ರು ಅಂದರೆ 7 ಕೋಟಿ ಬರ್ತಾ ಇತ್ತಂತ ಅವನ ಕೈಯಲ್ಲಿ. ಹನುಮಂತ ಹಿಂಗೆ ಕೈಯಲ್ಲಿ ಒಂದು ಕೈ ಹಾಕಿದರೆ 7 ಕೋಟಿ ಕಪಿಗಳು ಬರ್ತಾ ಇದ್ದು, ಯಾರೋ ದೈತ್ಯರು ಬರ್ತಾ ಇದ್ದು, ರಾಕ್ಷಸರು ಬರ್ತಾ ಇದ್ದು ಅಂತ ಹೇಳ್ತಾರೆ. ಇಷ್ಟು ಭಯಂಕರವಾಗಿ ಹೋರಾಡಿ ಅವರೆಲ್ಲರನ್ನು ಸಂಹಾರ ಮಾಡಿ ಆಗ ಅಕ್ಷಕುಮಾರ ಎಂಬತಕ್ಕಂಥವನು ರಾವಣನ ಮೂರನೇ ಬಲ. ಅವನು ರಾವಣ ಕುಂಭಕರ್ಣ, ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದ ಅವನು. ರಾವಣ, ಇಂದ್ರಜಿತ್ತು ಮತ್ತು ಅಕ್ಷಕುಮಾರ, ಇವನು ಮೂರನೇ ಒಂದು ಬಲ ಇವನು. ಆದ್ದರಿಂದ ಅವರನ್ನ ಹನುಮಂತೇವರು ಕೊಂದು ಹಾಕಿ ಅವನ ಅಹಂಕಾರವನ್ನು, ರಾವಣನ ಅಹಂಕಾರವನ್ನು ಇಳಿಸಿದ್ದಾರೆ ಹನುಮಂತ ದೇವರು. ಹಾಗೆ ಅವರ ಯುದ್ಧಕ್ಕೆ ಹೋಗಿದ್ದಲ್ಲ, ಅವರೇ ಯುದ್ಧಕ್ಕೆ ಬಂದಿದ್ದು ಅಂತಾಯಿತು. ಅದು ಬಲದೇವತೆ ಕೆಲಸ ಅವರು ಮಾಡಿದರು. ಭೀಮಸೇನು ಹಾಗೇನೆ, ಮಹಾಭಾರತ ಯುದ್ಧದಲ್ಲಿ 11 ಅಕ್ಷೋಹಿಣಿಯಲ್ಲಿ ಕೌರವರು 6 ಅಕ್ಷೋಹಿಣಿ ಸೈನ್ಯ ಇವನೇ ಕೊಂದಾಕಿದ್ದು. ಏವಂ ಅಕ್ಷೋಹಿಣಿ ಷಟ್ಕಂ ಭೀಮೇನೆ ವಿನಿಪಾದಿತು. 6 ಅಕ್ಷೋಹಿಣಿ ಒಬ್ಬರೇ ಕೊಂದಾಕಿದ್ದಾನೆ ಅಂತ ಹೇಳಿದ್ರೆ ಭೀಮಸೇನ ಪರಾಕ್ರಮ ಎಷ್ಟು ಅಂತ ನಮ್ಗೆ ಅರ್ಥ ಆಗುತ್ತೆ. ದುಷ್ಟ ದುರ್ಯೋಧನಾದಿಗಳೆಲ್ಲರನ್ನೂ ಕೊಂದಾಕಿದ್ದಾನೆ. ಒಬ್ಬೊಬ್ಬರನ್ನು ಕೊಲ್ಲುವಾಗಲೂ ಕೂಡ ಒಂದೊಂದು ಯಜ್ಞ ಅಂತ ಮಾಡ್ತಾರೆ. ಹನುಮಂತ ದೇವರು ಅದೇ ರೀತಿ ಮಾಡಿದ್ದಾರೆ. ರಮೇಶ ದೈವತಾತ್ಮಕೆ ಬಲಿಂಚಕಾರ ಅಂತ ಹೇಳ್ತಾರೆ. ಅಂದರೆ ನರಾಂತಕ, ದೇವಾಂತಕ, ಆಮೇಲೆ ಇನ್ನು ಅನೇಕ ಪ್ರಹಸ್ತ, ವಜ್ರಂಷ್ಠ, ಇವರೆಲ್ಲ ದೊಡ್ಡ ದೊಡ್ಡ ರಾಕ್ಷಸರು. ಅವರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ಹನುಮಂತ ಕೊಂದಾಕಿದ್ದಾನೆ. ಹೇಗೆ ಅಂದರೆ ಈ ಒಂದು ಯಜ್ಞ ಯುದ್ಧರಂಗವೇ ಒಂದು ಯಜ್ಞ ಭೂಮಿ. ಆ ಯಜ್ಞದಲ್ಲಿ ಬಲಿಪಶುಗಳು ಯಾರು? ಇವರು. ದೇವತೆ ಯಾರು ಅಂದರೆ ರಮೇಶನೇ ದೇವತೆ, ರಾಮಚಂದ್ರ ದೇವರ ದೇವತೆ ಅಂತ ಹೇಳಿ ಹಾಕೊಂಡು ಹಾಕಿದ್ದಾರೆ. ಭೀಮಸೇನ ದೇವನೇನಿದ್ದಾರೆ ಅವರು ಆ ಇವರನ್ನು ದುರ್ಯೋಧನ ಕೊಲ್ಲುವಾಗ ಮನ್ಯುಸು ಋಷಭ ಸೂಕ್ತ ಅಂತ ಹೇಳ್ಕೊಂಡ್ರು. ಋಷಭ ಸೂಕ್ತ, ಋಷಭಮ್ಮ ಆ ಸಮಾನಾಂ ಸಪತ್ನಾ ನಾಂ ವಿಷಾ ಸಹಿಂ ಈ ಮಂತ್ರ ಕಂಡು ಹಿಡ್ಕೊಂಡ್ರು. ಆಮೇಲೆ ದುಶಾಸನ ಕೊಲ್ಲುವಾಗ ಎಷ್ಟೇ ಏ ಮನ್ಯೋ ಹಾಗಾದ್ರೆ ಮನ್ಯು ಸೂಕ್ತ ಕಂಡು ಹಿಡ್ಕೊಂಡ್ರು. ಹಾಗಾದ್ರೆ ಅಲ್ಲಿಯೂ ಕೂಡ ಒಂದು ಯಜ್ಞ ಅಂತ ಮಾಡಿ ಅವನ ಸಂಹಾರ ಮಾಡಾಕಿದ್ರು. ಹಾಗಾದರೆ ಎಲ್ಲಿ ಹೋದರೂ ಯಜ್ಞ ಯಜ್ಞ. ಇನ್ನು ಮಧ್ವಾಕರ 21 ಮತವನ್ನು ನಾಶ ಮಾಡಾಕಿದ್ರು. ಅದು 21 ಮತ ನಾಶ ಮಾಡುವಾಗ ಒಂದೇ ಭಾವನೆ ಏನು? ವೇದಿವಾಸದೇವರು ಕೊಟ್ಟಿರತಕ್ಕಂಥ ಜ್ಞಾನದಿಂದ ಅವರೆಲ್ಲ ಸಂಹಾರ ಮಾಡಿದ್ದೇನೆ ಅಷ್ಟೇ. ಅಂದರೆ ಏನು? ಪರಮಾತ್ಮನ ಪ್ರೀತಿಯಾಗಲಿ ಅಂತೇ ಮಾಡು. ಹನುಮಂತ ದೇವರು ಎಲ್ಲರೂ ಮುಚ್ಚೆ ಬಿದ್ದಿದ್ದಾಗ ಸಂಜೀವಿನಿ ಪರ್ವತ ತಗೊಂಬಂದರು. ಅಲ್ಲಿ 4 ಔಷಧಿಗಳಿದೆ. ಮೃತ ಸಂಜೀವಿನಿ ಮುಖ್ಯ, ಸಂಧಾನ ಕರಣೀ ತಥಾ ಸಶಲ್ಯ ವಿಶಲ್ಯ ಕರಣೀ ನಾಮ, ಆಮೇಲೆ ಸವರಣ ಕರಣೀ ತಥಾ, ಈ 4 ಔಷಧಿಗಳು ತಗೊಂಬರ್ತಾರೆ ಅಲ್ಲಿಂದ. ಇಲ್ಲಿಂದ ಹೋಗುವಾಗ ಎಷ್ಟು? 50,000 ದಿನ ದೂರ ಅದಿರೋದು. ಎಲ್ಲಿ? ಗಂಧಮಾದನ ಪರ್ವತ. ಗಂಧಮಾದನ ಪರ್ವತದಲ್ಲಿ ಅದು 2,000 ಯೋಜನ. ಅದು ಆ ಪರ್ವತ ಯಾವುದು? 2,000 ಯೋಜನ. ಅದರಲ್ಲಿ ಔಷಧಿಗಳು ಇರತಕ್ಕಂಥದ್ದು ಕೇವಲ ಒಂದು 100 ಯೋಜನ ಮಾತ್ರ. ಅದಕ್ಕೆ ಸಂಜೀವಿನಿ ಅಂತ ಹೆಸರು, ಸಂಜೀವಿನಿ ಪರ್ವತ ಅಂತ ಹೆಸರು ಅದಕ್ಕೆ. 2,000 ಯೋಜನೆ ವಿಸ್ತಾರವಾಗತಕ್ಕಂಥ ಗಂಧಮಾದನ ಪರ್ವತದಲ್ಲಿ ಈ 100 ಯೋಜನ ಎಂಬತಕ್ಕಂಥದ್ದು ಅದು ಔಷಧಿಗಳು. ಅದಕ್ಕೆ ವರ ಕಾಣಿಸೋದು ಬೇಡ ನೀನು ಅಂತ, ಅದಕ್ಕೆ ಅಮಿತ ಅಂತ ಹೇಳ್ತಾರೆ. ಅಮಿತ, ಮಿತ ಆಗೋದಿಲ್ಲ, ಕಾಣಿಸೋದಿಲ್ಲ. ಹನುಮಂತೇವರ ಪರ್ವತವನ್ನೇ ಕಿತ್ತು ತಗೊಂಬಂದಿರುವಂಥದ್ದು. ಅದು ಹೇಗೆ? ಭೂಮಿಗೆ ಮತ್ತು ಮೇರು ಪರ್ವತಕ್ಕೆ ಕೀಲಿನಂತೆ ಇರತಕ್ಕಂಥದ್ದು ಆ ಸಂಜೀವಿನಿ ಪರ್ವತ. ಅದನ್ನು ಅನಾಯಾಸ ಕಿತ್ಕೊಂಡ್ಬಂದು ಇಷ್ಟೆಲ್ಲ ಮಾಡೋದು ಎಷ್ಟೊತ್ತಾಗಿತ್ತು? ಒಂದು ಕ್ಷಣ ಆಗಿತ್ತು ಅಷ್ಟೆ. ಒಂದು ಕ್ಷಣ ಅಂದರೆ ಇಲ್ಲಿಂದ 50,000 ಲಂಕಾಪಟ್ಟಣದ 50,000 ಯೋಜನ ಹಾರೋದು. ಮನೋವೇಗ ಕೂಡ ಸಾಧ್ಯ ಇಲ್ಲ ಹೋಗಲಿಕ್ಕೆ. ಹಾಗೆ ಎಂಥ ವೇಗದಲ್ಲಿ ಹೋಗಿರ್ಬೇಕು ಅವರು, ಎಷ್ಟು ಪರಾಕ್ರಮ. ಅಲ್ಲದೆ ಪರ್ವತ ಕಿತ್ತಿದ್ದು ಅದೆಷ್ಟು? ಒಂದು ಕಣ್ಣು ಮಿಡಿಸುವಷ್ಟು ಕಾಲ. ಇನ್ನೊಂದು ಕಣ್ಣು ಮಿಡಿಸುವಷ್ಟು ಕಾಲದಲ್ಲಿ ರಾಮನ ಸಮೀಪಕ್ಕೆ ಬಂದಾಗಿತ್ತು. ಏಕಕ್ಷಣೇ ತ್ವಾಮಿ ಲೋಕಃ, ಒಂದೇ ಕ್ಷಣದಲ್ಲಿ ಎಲ್ಲ ನೋಡಿದ್ದಾರೆ ಜನ. ಪುನಃ ಪರ್ವತ ಆಯಿತು, ಕೆಲಸ ಮುಗೀತು, ಔಷಧಿ ಕೆಲಸ ಮುಗೀತು. ಇನ್ನು ಅಲ್ಲಿ ಹೋಗಬೇಕಾದ್ರೆ ಒಂದು ಕ್ಷಣ ವ್ಯರ್ಥ ಆಗತ್ತೆ. ಅದಕ್ಕೇನು ಮಾಡೋ, ಅಲ್ಲಿ ಹೋಗಲೇ ಇಲ್ಲ, ಇಲ್ಲಿಂದ ಬಿಸಾಕಿದ್ರು. ಅದು ಎಲ್ಲೆಲ್ಲಿ ಕಿತ್ತಿದ್ರು ಅಲ್ಲಲ್ಲೇ ಹೋಗಿ ಬಿದ್ದು ಕಿತ್ತಿರುವ ಗುರ್ತು ಕೂಡ ಇಲ್ಲ ಆ ರೀತಿ ಆಯಿತು ಅಂತ ಹೇಳಿದ್ರೆ ಆ ಕೌಶಲ್ಯ ಯಾರಿಗೂ ಬರೋದಿಲ್ಲ, ಅಂಥ ಕೌಶಲ್ಯ. ಆದ್ದರಿಂದ ಹನುಮಂತ ದೇವರು ಅಂತ ಹೇಳಿದ್ರೆ ಒಂದು ಕೌಶಲ್ಯ ಮೂರ್ತಿ. ಯಾವುದೇ ಕೆಲಸ ಮಾಡಿದ್ರು ನೀಟಾಗಿ ಚೊಕ್ಕವಾಗಿ ಮಾಡತಕ್ಕಂಥದ್ದು ಕೆಲಸ, ಅದು ಹನುಮಂತ ದೇವರ ವೈಶಿಷ್ಟ್ಯ. ಹಾಗಾಗಿ ಆ ಎಲ್ಲರನ್ನೂ ಬದುಕಿಸಿದ್ರು. ಯಾಕೆ ಲಕ್ಷ್ಮಣ ಪ್ರಾಣದಾತಾಚ ಅಂತ, ಲಕ್ಷ್ಮಣ ಮುಚ್ಚೆ ಬಿದ್ದಿದ್ದ, ಅವರಿಗೆ ಪ್ರಾಣ ಕೊಟ್ಟು ಬದುಕಿಸಿದ್ದಾರೆ ಹನುಮಂತ ದೇವರು. ಹಾಗೆ ಇವರು ಭೀಮಸೇನ ದೇವರು ಅಷ್ಟೆ, ಎಲ್ಲರನ್ನೂ ಎಲ್ಲರೂ ಕೂಡ ಆ ಭೀಮಸೇನ ದೇವರು ಇಲ್ಲ ಅಂದ್ರೆ ಮುಗಿಯಿತು. ಅದಕ್ಕೆ ಹೇಳ್ತಾರೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂ ತುದಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ ಅಂತ ದುರ್ಯೋಧನೆ ಬಂದು ಹೇಳ್ತಾರೆ. ನಿಜವಾಗಲೂ ಭೀಷ್ಮಾಚಾರ್ಯರು ನಮ್ಮ ಸೈನ್ಯಕ್ಕೆ ಅವರು ಸೇನಾಧಿಪತಿಗಳಾಗಿದ್ದಾರೆ, ಆದರೆ ಸೈನ್ಯ ನಮ್ಮದೇ ದೊಡ್ಡದಿದೆ, ಆದರೂ ಕೂಡ ಅವರು ಸೇನಾಧಿಪತಿ ಆಗಿದ್ದರಿಂದ ಭೀಮಾದಿಗಳು ನಮ್ಮನ್ನು ಎಲ್ಲರನ್ನೂ ಕೊಂದು ಹಾಕ್ತಾ ಇರ್ಬೇಕಾದ್ರೆ, ಆದರೆ ಅವರ ಸೈನ್ಯ ಎಂಬುದು ಏಳೆ ಅಕ್ಷೋಹಿಣಿ ಇದೆ, ಆದರೆ ಭೀಮ ರಕ್ಷಿತವಾಗಿದೆ, ಅದಕ್ಕೋಸ್ಕರವಾಗಿ ನಮ್ಮ ಸೈನ್ಯ ಅದನ್ನು ಕೊಲ್ಲಿಕ್ಕೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಅಂತ ಹೇಳಿ ಭೀಮಸೇನದ ಪರಾಕ್ರಮ ಎಷ್ಟು ಅಂತ ಅವನೇ ಶತ್ರು ಒಪ್ಕೊಂತ. ಹಾಗಾದ್ರೆ ಇವ್ರತ್ರ ಬಂದು ಕೇಳ್ತಾರೆ, ದ್ರೋಣಾಚಾರ್ಯ ಬಂದು ಕೇಳ್ತಾರೆ, ನೀವೇನಾದರೂ ಮಾಡಿ ಭೀಮಸೇನ ಅಥವಾ ಧರ್ಮರಾಜ ಅನ್ನು ಹಿಡಿದುಕೊಡಿ ನೀವು ಅಂತ ಹೇಳ್ತಾರೆ. ಆಗ ಒಂದು ಹೇಳ್ತಾರೆ, ಧೃತರಾಷ್ಟ್ರ ಕೂಡ ಹೇಳ್ತಾರೆ, ಬಂದು ಕೇಳ್ಕೊಂತಾರೆ ಭೀಷ್ಮಾಚಾರನ ಎಲ್ಲಾನು ಕೇಳ್ಕೊಂತಾರೆ, ನನ್ನ ಮಕ್ಕಳನ್ನ ಭೀಮ ಇದ್ದಾರಲ್ಲ ಅವನನ್ನು ನೀನು ರಕ್ಷಣೆ ಮಾಡಿ ಅಂತ. ಹಾಗೆ ಭೀಷ್ಮಾಚಾರ್ಯ ದ್ರೋಣರ ಒಟ್ಟಿಗೆ ಹೇಳ್ತಾರೆ, ಯಾರಿಂದ ಅದು ರಕ್ಷಣೆ ಮಾಡಬಹುದು, ನಾವು ಭೀಮನಿಂದ ಮಾತ್ರ ನಿನ್ನ ಮಕ್ಕಳ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಅವನ ಪರಾಕ್ರಮವನ್ನು ಮೆಚ್ಚಿಕೊಂಡು, ಯಾಕೆಂದ್ರೆ ಅಂಥ ಬಲಿಷ್ಠ ಬಲದೇವತೆ, ಆದ್ದರಿಂದ ಅವರು ಹಾಗೆ ಮಾಡಿದ್ದಾರೆ. ಹಾಗಾದರೆ ಅವರನ್ನು ಕೊಲ್ಲೋರು ಯಾರೂ ಇಲ್ಲ. ಮಹಾಭಾರತದಲ್ಲಿ ಅಷ್ಟು ಜನ ಹೊಡೆದ್ರು ಬಡಿದ್ರು ಏನು ಮಾಡಿದ್ರು ಏನು, ಅವನು ಭೀಮಸೇನಿಗೆ ಆಗಿಲ್ಲ, ಒಂದು ಗಾಯ ಕೂಡ ಆಗಿತ್ತು ಎಂದು ಎಲ್ಲೂ ಹೇಳೋದಿಲ್ಲ. ಒಂದು ಬಾಹು ಅಂದ್ರೆ ಒಂದು ಅಕ್ಷೋಹಿಣಿ ಸೈನಿಕ ಸಮಾನ ಅಂತ ಹೇಳಿದ್ರು, ಅದು ಸುಮ್ಮನೆ ಹೇಳಿದ್ದೆ ಅಷ್ಟೇ, ಅದು ಅದಕ್ಕಿಂತ ಜಾಸ್ತಿಯೇ ಅಂತ ಹೇಳಿದ ಮೇಲೆ ಈ ಭೀಮಸೇನ ಪರಾಕ್ರಮ ಅಷ್ಟೊಂದಿದೆ. ಇನ್ನು ಮಧ್ವಾಚಾರ್ಯರು ಅವರು ಹಾಗೆ, ಹಾಗಾದ್ರೆ ಹನುಮಂತ ದೇವರು ಏನಿದ್ದಾರೆ, ಅವರು ನಾಲ್ಕು ಔಷಧಿಗಳನ್ನು ತೆಗೆದುಕೊಂಡು ಪಂಚ ಪ್ರಾಣಗಳನ್ನು ರಕ್ಷಣೆ ಮಾಡಿದರು. ಪಂಚಪ್ರಾಣ ಯಾರ್ದು, ಎಲ್ಲ ಕಪಿಗಳದು ಎಲ್ಲ ಹತ್ತಿದ್ರಲ್ಲ, ಕಪಿಗಳ ಪ್ರಾಣವನ್ನು ರಕ್ಷಣೆ ಮಾಡಿಕೊಟ್ರು, ಹಾಗೆ ಪ್ರಾಣವನ್ನು ಕೊಟ್ಟರು ಅಂತಾಯಿತು. ಭೀಮಸೇನ ದೇವನೇ ಇದ್ದಾರೆ ಅವರು, ಪಂಚ ಪಾಂಡವರಿದ್ದಾರಲ್ಲ ಅವರ ಪಂಚಪ್ರಾಣವನ್ನು ವಿಷದಿಂದ ರಕ್ಷಣೆ ಮಾಡಿದ್ರು. ಇವರು ಹನುಮಂತ ದೇವರು ಎಲ್ಲ ಕಪಿಗಳ ಪಂಚಪ್ರಾಣವನ್ನು ರಕ್ಷಣೆ ಮಾಡಿದ್ರು, ಇವರು ಪಂಚ ಪಾಂಡವರ ಪಂಚಪ್ರಾಣವನ್ನು ರಕ್ಷಣೆ ಮಾಡಿದ್ರು ಯಾರು, ಭೀಮಸೇನ ದೇವರು. ಮಧ್ವಾಚಾರ್ಯ ಇದ್ದಾರೆ, ನಾವೆಲ್ಲರೂ ಕೂಡ 21 ಮತಗಳ ಹಾವಳಿಯಿಂದ ನಾವೆಲ್ಲರೂ ಸತ್ತೋಗಿದ್ವಿ, ಆ ಸರುಮೂಲೆ ಎಂಬತಕ್ಕಂಥ ಒಂದು ಒಳ್ಳೆ ಔಷಧಿ ಕೊಟ್ಟು ಪುನಃ ನಮ್ಮ ಪಂಚಪ್ರಾಣ ರಕ್ಷಣೆ ಮಾಡ. ಹಾಗೆ ಅದೇ ರೀತಿ ಹನುಮಂತ ದೇವರಿದ್ದಾರಲ್ಲ, ಅವರು ಪಂಚ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ಸಂಜೀವಿನಿ ತಗೊಂಬಂದರು, ಸಂಜೀವಿನಿ ಆದ ಔಷಧಿಗಳು ತಗೊಂಬಂದರು. ಹಾಗಾದ್ರೆ 5 ಬಂದವರು. ಭೀಮಸೇನ ದೇವರಿದ್ದಾರೆ, ಅವರೇ ಮಾಡಿದ್ರು, ದ್ರೌಪದಿಗೋಸ್ಕರವಾಗಿ ಪಂಚ ಸೌಗಂಧಿಕಾ ಪುಷ್ಪವನ್ನು ತಂದರು, 5 ಬಣ್ಣವುಳ್ಳಂಥ ಸೌಗಂಧಿಕಾ ಪುಷ್ಪ ಅವರು ತಗೊಂಬಂದರು. ಮಧ್ವಾಚಾರ್ಯರು ಪಂಚ ಭೇದಗಳನ್ನು ತೆಗೆದುಕೊಂಬಂದರು. ಎಲ್ಲ ಒಂದು ರೂಪದಲ್ಲಿ ಏನು ಕಂಡು ಬರುತ್ತೋ ಅದೇ ಎಲ್ಲಾದರೂ ಕಂಡು ಬರುತ್ತೆ. ಪಂಚಭೇದ ಹೇಗೋ ಹಾಗೆ ಪಂಚ ಪುಷ್ಪಗಳು, ಪಂಚ ಬಣ್ಣವುಳ್ಳದ್ದು, ಪಂಚ ಪ್ರಾಣಗಳು, ಯಾವುದೇನು ಕಡಿಮೆ ಇಲ್ಲ. ಯಾಕೆಂದರೆ ಪಂಚಪುಷ್ಪವನ್ನು ತರಲಿಕ್ಕೆ ಆಗೋದಿಲ್ಲ, ಯಾಕೆ 300 ಸೇನಾ ನಾಯಕರು ಕಾಯ್ಕೊಂಡಿದ್ದಾರೆ ಅದರಲ್ಲಿ, ಅದರಲ್ಲಿ ಮಣಿಮಂತ ಪ್ರಧಾನ. 300 ಇದು 80 ಹನುಮಂತಕ್ಕೆ ಒಂದಾಕಿದ್ದು, ಇದು 300 ಅದು ಒಂದು ಸರೋವರ ಮಾತ್ರ ಅಷ್ಟೇ, ಇನ್ನೊಂದು ಸರೋವರ ಅವರ ಮನೆ ಮುಂದೆನೇ ಇದೆ, ಇದು ಅಲಕಾವತಿ ಉದ್ಯಾನವನದಲ್ಲಿ ಇರೋದಿದು, ಅದಕ್ಕೆ 300. ಇನ್ನು ಕುಬೇರನ ಆಸ್ತ ಮನೆ ಏನಿದೆ ಅದು ಎದುರುಗಡೆನೇ ಒಂದು ಸರೋವರ ಇದೆ, ಅದರಲ್ಲಿ ಸಹಸ್ರವರ್ಣ ಸಹಸ್ರದಳ ಅದು ಅಂಥದ್ದು, ಅದು ಇನ್ನೂ ಕಷ್ಟ ತರೋದು, ಅದು ಎರಡನ್ನೂ ಕೂಡ 2 ಸರಿ ಹೋಗ್ತಾ ಬಂದಿದ್ದಾರೆ ಭೀಮಸೇನ ದೇವರು. ಅಂತ ಹೇಳಿದ್ರೆ ಹನುಮಂತ ದೇವರ ಭೀಮಸೇನ ದೇವರ ಬಲ ಅಂದರೆ ಇನ್ನೊಂದಿಲ್ಲ. ಅದಕ್ಕೆ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನೆ ಹೇಳ್ತಾರೆ, ಕೀಚಕ ನಿಂದ ದ್ರೌಪದಿ ದೇವಿ ಇದ್ದಾಳಲ್ಲ ಅವಳು ಮೂಲ ಕಾರಣ, ಅವಳೇ ಸೈರಂಧ್ರಿ ಅಂದರೆ ಅವಳಿಂದ ಕೀಚಕ ಸತ್ತಿರಬೇಕು ಅಂತ ಅವನಿಗೆ ವಿಷಯ ಗೊತ್ತಾದ ಕೂಡಲೇ ಭೀಮನೇ ಕೊಂದಿರಬೇಕು, ಆದರೆ ಪಾಂಡವರು ಅಲ್ಲಿದ್ದಾರೆ ಅಂತ ತೀರ್ಮಾನಕ್ಕೆ ಬರ್ತಾರೆ. ಆಗ ಒಂದು ಮಾತು ಹೇಳ್ತಾರೆ, ಇಡೀ ಮಹಾಭಾರತ ಯುದ್ಧದಲ್ಲಿ ಪರಾಕ್ರಮಶಾಲಿಗಳು ಅಂದ್ರೆ 4 ಜನ ಅಂತ ಹೇಳ್ತಾರೆ, ಜರಾಸಂಧನನ್ನು ಸೇರಿಸ್ಕೊಳ್ಳೋದಿಲ್ಲ, ತನ್ನನ್ನು ಸೇರಿಸ್ಕೊಳ್ಳೋದಿಲ್ಲ. ಅಂದ ಅರ್ಥ ಏನು, ಭೀಮಶ್ಚ ಬಲಭದ್ರಶ್ಚ ಶಲ್ಯರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕ. ಆ ಕೀಚಕ ಕೊಂದಾಡ್ದ ಅಂದ್ರೆ ಒಂದು ಬಲರಾಮದೇವ ಕೊಂದಿರಬೇಕು, ಶಲ್ಯ ಕೊಂದಿರಬೇಕು, ಅಥವಾ ಭೀಮಸೇನ ಕೊಂದಿರಬೇಕು. ಶಲ್ಯ ಮತ್ತು ಭೀಮ ಬಲರಾಮದೇವ ಕೊಲ್ಲಿಕ್ಕೆ ಅವಕಾಶ ಇಲ್ಲ ಈಗ, ಅವರೇ ಕೊಲ್ತಾರ ಅವನ್ನ. ಆದ್ದರಿಂದ ಅದು ಹೆಂಗಸಿಗೋಸ್ಕರವಾಗಿದ್ದ ಹೆಂಗಸು ಅಂದ್ರೆ ದ್ರೌಪದಿಯೇ, ಆದ್ದರಿಂದ ಭೀಮಸೇನ ಅಲ್ಲಿ ಇರಬೇಕು ಅಂತ ಹೇಳಿ ಅವರು ಅಲ್ಲಿ ಬರ್ತಾರೆ. ಆ ಸರ ಅಷ್ಟರಲ್ಲಿ ಎಲ್ಲ ಅವಧಿ ಮುಗಿದೋ ಇರುತ್ತವ, ಅವಧಿ ಮುಗಿದಿರುತ್ತೆ, 1 ಅಜ್ಞಾತವಾಸ ಲೆಕ್ಕ ಎಲ್ಲ ಮುಗಿದೋ ಇರುತ್ತೆ ಅವರ ಪ್ರಕಾರ. ಹೀಗಾಗಿ ದುರ್ಯೋಧನ ಇದ್ದಲ್ಲ ಅವರೆಲ್ಲ ದೊಡ್ಡ ಸೈನ್ಯ ತೆಗೆದುಕೊಂಡು ಬಂದಾಗ ಅವರು ಮಾತು ಹೇಳ್ತಾರೆ, ಸುಶರ್ಮ ಅಂತ ಬೇರೆ ಅವನು ಬರ್ತಾನೆ ಯುದ್ಧಕ್ಕೆ, ಭೀಮಸೇನ ಸುಶರ್ಮ ಜೊತೆ ಹೋಗ್ತಾರೆ, ಅದು ದಕ್ಷಿಣ ಗೋಗ್ರಹಣ, ಇದು ಉತ್ತರ ಗೋಗ್ರಹಣ. ದಕ್ಷಿಣ ಗೋಗ್ರಹಣದಲ್ಲಿ ಯಾರು ಹೋಗಿದ್ದು? ಯಾರು?
ಅರ್ಜುನ.
ಉತ್ತರ ಗೋಗ್ರಹಣ ಅರ್ಜುನ, ಇವನು ದಕ್ಷಿಣ ಗೋಗ್ರಹಣ ಹೋಗಿದ್ದಾರೆ. ದಕ್ಷಿಣ ಗೋಗ್ರಹಣದಲ್ಲಿ ಎಷ್ಟು ಅಂದ್ರೆ 100,000 ಗೋವುಗಳ ರಕ್ಷಣೆ ಭೀಮಸೇನ ಮಾಡಿದ್ದು, 100,000. ಇದು ಕೇವಲ 60,000 ಉತ್ತರ ಗೋಗ್ರಹಣದಲ್ಲಿ. ಅದರಲ್ಲೂ ಕೂಡ ಸಂಖ್ಯೆಯಲ್ಲಿ ಕೂಡ ಜಾಸ್ತಿ ಭೀಮಸೇನ ರಕ್ಷಣೆ ಮಾಡಿದ್ದು. ಅದ ಸುಶರ್ಮನ್ನ ಕೊಂದಾಕೊಡ್ತಾ ಇರ್ತಾನೆ ಭೀಮಸೇನ. ಅವನು ಧರ್ಮ ಹೇಳ್ತಾನೆ, ಬಿಟ್ಬಿಡು ಅವನು, ನಮ್ಮ ಸಂಬಂಧಿಕನೇ ಬಿಟ್ಬಿಡು ಅಂತ ಕಲಿಸ್ಕೊಡ್ತಾನೆ. ಯಾಕೆ ಮುಂದಿನ ಅವನ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಅವನನ್ನ ಉಳಿಸ್ತಾನೆ ಭೀಮಸೇನ. ಹೀಗಾಗಿ ಅಲ್ಲಿ ಕೂಡ ಮಹಾಪರಾಕ್ರಮ ತೋರಿಸಿದ್ದ. ಜೀಮೂತ ಎಂಬುದಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ, ಜೀಮೂತ. ಅವ್ರ ರುದ್ರದೇವರು ವರ ಅವನಿಗೆ. ಆ ಜೀಮೂತ ಬಂದು ಕೇಳ್ತಾನೆ, ಅದು ದುರ್ಯೋಧನ ಕಳಿಸ್ಕೊಡ್ತಾನೆ, ನೀ ಹೋಗಲ್ಲಿ, ಎಲ್ಲಿ ನಿನಗೆ ಪರಾಭವ ಉಂಟಾಗುತ್ತೋ ಅಲ್ಲಿ ಭೀಮಸೇನ ಇದ್ದಾನೆ ಅಂತ ಅರ್ಥ ಅಂತ ಅವನು. ಇವನ್ನೆಲ್ಲ ಕಡೆ ಬಂದು ಈ ವಿರಾಟರಾಯನ ಆಸ್ಥಾನಕ್ಕೂ ಬರ್ತಾನೆ. ಆಗ ಧರ್ಮರಾಜ ಹೇಳ್ತಾನೆ, ನಮ್ಮ ಅಡಿಗೆಯವನಿದ್ದ ಅಲ್ಲ, ಅವನೇ ಇವನು ಸೋಲಿಸ್ಬಿಡ್ತಾನೆ ಬೇಕಾದ್ರೆ ಅಂತ ಹೇಳ್ತಾನೆ. ಸರಿ, ಎಲ್ಲರೂ ಸೋತೋಗ್ತಾರೆ ಅವನ ಕೈಯಲ್ಲಿ. ಭೀಮಸೇನ ಬರ್ತಾನೆ, ಬಂದು ಅವನನ್ನು ಯಥಾ ಪ್ರಕಾರ ಅವನನ್ನು ಕೊಂದೇ ಹಾಕ್ಬಿಡ್ತಾನೆ. ಈಗಲೇ ಸಂದೇಹ ಬರುತ್ತೆ ಅವನಿಗೆ, ದೋಷ ಅಲ್ಲೇ ಇರ್ಬೋದು ಅವನು ತಿಳ್ಕೊಂತಾನೆ. ಆದರೆ ಹೇಳೋದಿಲ್ಲ. ವಸ್ತುದ ವಿಚಾರ ಏನಂದ್ರೆ, ದುರ್ಯೋಧನ ಇದ್ದಾಗ ಅವನು ದ್ರೋಣಾಚಾರ್ಯನ ಕರೆದು ಬಿಟ್ಟು ಶಕುನಿಯ ಮಾತಿನಂತೆ ಅದನ್ನ, ನೀವು ಸೇನಾಧಿಪತಿ ಆಗಬೇಕು, ನೀವೆಲ್ಲ ನಮಗೆ ಹಿತೈಷಿಗಳು ಅಂದರೆ ಪಾದಗೀತೆಲ್ಲ ತೋಲ್ದಲ್ಲಿ ಹೂವಿನಾದಲ್ಲ ಹಾಕಿ ಅವ್ರಿಗೆ ವಸ್ತ್ರ ಗಿಸ್ತರ ರೇಷ್ಮೆಗೆಲ್ಲ ಕೊಟ್ಟು, ಆ ಕೃಪಾಚಾರ್ಯ ಮತ್ತು ಯುವ ಅಶ್ವತ್ಥಾಮ ಬೇಗ ದಕ್ಷಿಣೆ ಕೊಟ್ಟು, ನಿಜವಾಗಲು ನಿಮ್ಮ ನೀವು ಯುದ್ಧಕ್ಕಾಗಿ ನಾವು ಬದುಕಿದ್ದೇವೆ ಅಂತೆಲ್ಲ ಪ್ರಶಂಸೆ ಮಾಡಿದ ಮೇಲೆ ಅವ್ರು ತುಂಬ ಖುಷಿಯಾಗುತ್ತೆ. ನಿಂಗೇನು ಬೇಕು ವರ ಕೇಳ್ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಆ ಪಾಂಡವರು ಎಲ್ಲಿದ್ದಾರೆ ಅಂತ ಹೇಳಿಬಿಟ್ರೆ ಸಾಕು ಅಂತ. ಏನು ಉದ್ದೇಶ ಒಂದು, ಪಾಂಡವರು ಮಧ್ಯೆ ಕಂಡುಬಿಟ್ರು ಅಂತ ಹೇಳ್ಬಿಡೋದು, ಪುನಃ ಕಾಡು ಕಲಿಸೋದು ಅಂತ. ಇಷ್ಟೇ ದುರ್ಬುದ್ಧಿ, ಇದು ಗೊತ್ತಾಗುತ್ತೆ. ನೀ ಎಷ್ಟೇ ಮಾಡಿದ್ರು ಕೂಡ ಪಾಂಡವರನ್ನ ಕಣ್ಣಿಡಲಿಕ್ಕೆ ಆಗೋದಿಲ್ಲ, ಆಯ್ತಾ? ಅದನ್ನು ಎಷ್ಟು ಮಾಡಿದ್ರು ಈಗಲೇ ಮುಗಿದೇ ಮುಗಿತಾ ಬಂತು, ಯಾಕೆ ಯೋಚನೆ ಮಾಡ್ತೀವಿ, ಬಿಟ್ಬಿಡು. ಆದರೆ ನೀ ಕೇಳಿದ್ದಕ್ಕೆ ವರ ಕೊಡ್ತೀನಿ ಅಂತ ಕೇಳು ಅಂತ ಹೇಳ್ಬಿಟ್ಟನಲ್ಲ ನಾನು, ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳು. ಎಲ್ಲಿ ಸುಭಿಕ್ಷೆ ಇರುತ್ತೋ, ಕಾಲಕಾಲಕ್ಕೆ ಮಳೆ ಬರ್ತಾ ಇರುತ್ತೋ, ಎಲ್ಲಿ ರೋಗ ರುಜಿನ ಇರಲೋ ಅಲ್ಲಿ ಪಾಂಡವಿಡುತ್ತ ಅಂತ ಹೇಳಿ ಕೋರಿಸಿರ್ತಾರೆ. ಇದು ಪಾಂಡವರ ಪಂಚಪಾಂಡವರ ಲಕ್ಷಣ, ಅದು ಮುಖ್ಯವಾಗಿ ಭೀಮಸೇನ ದೇವರ ಲಕ್ಷಣ. ಭೀಮಸೇನ ದೇವರು ಎಲ್ಲಿರ್ತಾರೋ ಅಲ್ಲಿ ಯಾವ ಭಯವೂ ಇರೋದಿಲ್ಲ, ಯಾವ ರೋಗದ ಭಯ ಇರಲಿಲ್ಲ. ಯದಂತಿ ಹೆಚ್ಚ ದೂರಕ್ಕೆ ಭಯಂ ಮಿಂದ ತಿಮಾ ಮಿಹ ಪವಮಾನ ವಿದಜ್ಜಾಹಿ. ಹೇ ಪವಮಾನನೇ, ಸಮೀಪದಲ್ಲಿ ದೂರದಲ್ಲಿ ನನಗೆ ಭಯ ಇದೆ, ಆ ಭಯವನ್ನು ನೀನೇ ಪರಿಹಾರ ಮಾಡಬೇಕು ಅಂತ ಪವಮಾನ ಸುತ್ತಲೇ ವರ್ಣೆ ಮಾಡ್ಕೊಳ್ತಾರೆ ಅವರು. ಅಲ್ಲಿಯೂ ಹಾಗೇನೆ, ಇಬ್ಬರಿಗೂ ಭಯ ಬಂದಿತ್ತು. ಹನುಮಂತ ದೇವರ ಕಾಲದಲ್ಲಿ ಕವಿಗಳಿಗೆಲ್ಲ ಭಯ ಬಂದಿತ್ತು. ಏನು ಭಯ ಬಂದಿತ್ತು ಅಂದರೆ, ಸಮೀಪದ ಭಯ ಇತ್ತು. ಸಮೀಪದಲ್ಲಿ ಸುಗ್ರೀವ ಇದ್ದ, ಅವನು ಹೇಳಿದ್ದ, ಒಂದು ತಿಂಗಳ ಒಳಗೆ ನೀವು ಸೀತಾದೇವಿಯನ್ನು ಹುಡುಕೊಂಡು ಬರಲಿಲ್ಲ ಅಂತಾದರೆ ನಿಮ್ಮನ್ನು ಎಲ್ಲರನ್ನೂ ಕೊಂದು ಬಿಡ್ತೀವಿ ಅಂತ ಹೇಳಿದ್ದ. ಆದರೆ ಸಮೀಪದ ಭಯ ಅಲ್ಲಿದೆ, ಒಂದು ತಿಂಗಳು ಆಗೋಯ್ತು ಯಾವತ್ತೋ, ಯಾವಾಗ ಮುಗಿದೋ ಇದೆ. ದೂರದ ಭಯ ಅಂದರೆ ಅವರು ಸಂಪಾತಿ ಪಕ್ಷಿ ಹೇಳಿತು, ಅಷ್ಟು ದೂರದಲ್ಲಿದೆ ಅದು, 100 ಯೋಧನ ಇದೆ ಅಲ್ಲಿ, ಅಶೋಕವನ ಇದೆ ಅಲ್ಲೆಲ್ಲ, ರಾಕ್ಷಸೆಲ್ಲ ಕಾಯ್ತಾ ಇದ್ದಾರೆ, ನಾನು ಕಾಣಿಸ್ತಾ ಇದ್ದಾರೆ ಸೀತಾದೇವಿ ಅಂತ. ಅಷ್ಟು ದೂರ ಹೋಗೋರು ಯಾರು? ಮಧ್ಯೆ ಎಲ್ಲ ಭಯಂಕರವಾದ ಪ್ರಾಣಿಗಳೆಲ್ಲ ಇದೆ, ಹೇಗೆ ಹೋಗೋದು ಅಂತ ಇರುವಾಗ ಕವಿಗಳೆಲ್ಲ ನಿರಾಶರಾಗಿ ನಾವು ಪ್ರಾಯೋಪವೇಶ ಮಾಡ್ತೇವೆ ಅಂತ ಕೂತಿರುವಾಗ ಸರಿಯಾಗಿ ಹನುಮಂತ ದೇವರಿಗೆ ಇದ್ದಾರೆ ಅವರು, ನಾನು ಹಾಕೊಂಡ್ಬರ್ತೇನೆ ಎಂಬುದಾಗಿ ಹೇಳಿ ಅಲ್ಲಿಂದ ಹಾರಿ ಆ ಮಧ್ಯದಲ್ಲಿರ್ತಕ್ಕಂಥ ಖಂಡಗಳೆಲ್ಲ ಪರಿಹಾರ ಮಾಡಿಕೊಂಡು ಸೀತಾದೇವಿಯನ್ನು ನೋಡಿ ರಾಮಚಂದ್ರ ದೇವರಿಗೆ ಇದ್ದಾರೆ ಅವರು ಕೊಟ್ಟಿರತಕ್ಕಂಥ ಒಂದು ಮುದ್ರಿಕೆಯನ್ನು ಅಲ್ಲಿ ಕೊಟ್ಟು ಆ ಚೂಡಾಮಣೆ ತಂದಿಲ್ಲಿ ಕೊಟ್ಟರು. ಅದು ಅರ್ಥ ಏನಾಯ್ತು ಹಾಗಾದ್ರೆ, ಸಮೀಪದ ಭಯ ಅಂದರೆ ಸುಗ್ರೀವನ ಭಯ, ಅದನ್ನು ಪರಿಹಾರ ಮಾಡಿದ್ರಿ. ಈಗ ದೂರದ ಭಯ ಅಂದರೆ ಈ 100 ಜನ 100 ಯೋಧನ ದಾಟೋರು ಯಾರು? ದಾಟಿದ್ರೂ ಕೂಡ ಅಲ್ಲಿರತಕ್ಕಂಥ ರಾಕ್ಷಸನ ಕೊಲ್ಲೋದು ಯಾರು? ಸೀತಾದೇವಿ ನೋಡೋದು ಯಾರು? ಉಂಗುರ ಕೊಡೋದು ಯಾರು ಅಂತಿತ್ತು ಅವರಿಗೆ. ದೂರದ ಭಯವನ್ನು ಪರಿಹಾರ ಮಾಡ್ದ, ಆಮೇಲೆ ಸಮೀಪದ ಭಯವನ್ನು ಪರಿಹಾರ ಮಾಡ್ದ. ಇದನ್ನೇ ದೇವ್ಯಾದೇಶ ಪ್ರಣೀತಿ ದ್ರುಹಿಣ ಹರವರ ಅವಧ್ಯ ರಕ್ಷೋಭಿಧಾತ ಧ್ಯಾಸಿ ಭೂವುದ್ಯದಯಾದ್ರಹ ಸಹಭುಜಮಕರೋತ್ ರಾಮನಾಮಾ ಮುಕುಂದ. ಸಹಭೋಗವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಹನುಮಂತ ದೇವರು ಏನಿದ್ದಾರೆ, ಅವರು ಈ ರೀತಿಯಾಗಿ ಆ ರಾಕ್ಷಸದ ಸಂಹಾರ ಮಾಡಿ ಸಂಜೀವನ ತಗೊಂಡಿದ್ದಾರೆ. ಇನ್ನು ಲಂಕಾಪಟ್ಟಣಕ್ಕೆ ಅವನು ಹಿಡಿದು ಹಾಕಿದರು ಹನುಮಂತ ದೇವರನ್ನ, ಬ್ರಹ್ಮಾಸ್ತ್ರವನ್ನು ಬಿಟ್ಟು ಅವನು ಇಂಜಿನಿಯರ್ಸ್ ಅವನನ್ನು ಹಿಡಿದಾಕಿದ ಕೂಡಲೇ ಅವರಿಗೆ ಏನು ಮಾಡಬೇಕಾಯಿತು, ಹಿಡಿದಾಕಿದ್ರು, ಬಾಲಕ್ಕೆ ಬೆಂಕಿ ಇಟ್ಟರು. ಹನುಮಂತ ದೇವರು ನೋಡಿದ್ರು ಬಾಲಕ್ಕೆ ಬೆಂಕಿ ಇಟ್ಟ ಮೇಲೆ ಒಂದೇನೊಂದು ಮಾಡಬೇಕಲ್ಲ, ಯಾಕಂದ್ರೆ ನಮ್ಮ ಮನೆಗೆ ಅತಿಥಿ ಬಂದಂತೆ ಅಗ್ನಿ, ಒಳ್ಳೆ ಆಹುತಿ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಆಹುತಿ ಕೊಡಬೇಕಲ್ಲ ಅಂತ ಹೇಳಿ ಅವನೇನ್ ಮಾಡ್ದ, ಆ ಅಶೋಕವನ ಇತ್ತು, ಆ ಅಶೋಕವನವನ್ನ ಪೂರ್ತಿ ಬೆಂಕಿ ಇಟ್ಕೊಂಬಂದ, ಅಶೋಕವನ ಪೂರ್ತಿ ಸುಟ್ಟೋದು. ಯಾಕೆ ಆ ರೀತಿ ಮಾಡ್ದ ಅಂತ ಯಾರಿಗೂ ಗೊತ್ತಿಲ್ಲ, ಅದು ಹಿನ್ನೆಲೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ, ಆ ಕಾರಣ ಹುಡುಕೋಬೇಕಷ್ಟೇ. ನಾವು ಸಾಮಾನ್ಯವಾಗಿ ರಾವಣಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳಿದ್ರೆ ಅಶೋಕವನ. ಯಾವತ್ತೂ ಕೂಡ ದೂತನ ಕೆಲಸ ಏನು ಗೊತ್ತಾ, ದೂತ ಇರ್ತಾರ, ಅವನ ಕೆಲಸ ಏನಂದ್ರೆ ತನ್ನ ಸ್ವಾಮಿಯಾಗಿರ್ತಕ್ಕಂಥ ವ್ಯಕ್ತಿಗೆ ಯಾವುದು ಅತ್ಯಂತ ಪ್ರಿಯವಾದದ್ದು ಅದನ್ನು ಯಾರು ವಿಘಾತ ಮಾಡ್ತಾರೋ ಅಂಥವ್ರಿಗೆ ಅತ್ಯಂತ ಪ್ರಿಯವಾದದ್ದನ್ನು ನಾಶ ಮಾಡಬೇಕು ಅವನು ನಿಜವಾದ ವ್ಯಕ್ತಿ ಅಂತ. ಈಗ ಹನುಮಂತ ದೇವರಿದ್ದಾರೆ, ರಾಮಚಂದ್ರಿಗೆ ಅತ್ಯಂತ ಪ್ರಿಯವಾದ ವಸ್ತು ಯಾವುದು, ಸೀತಾದೇವಿ, ಅವಳನ್ನು ರಾವಣ ಅಪಹಾರ ಮಾಡ್ಕೊಂಡು ಹೋಗಿದ್ದ. ಈಗೇನು ಮಾಡಬೇಕು, ನನ್ನ ಸ್ವಾಮಿ ಅತ್ಯಂತ ಪ್ರಿಯವಾದದ್ದನ್ನು ಅಪಹಾರ ಮಾಡ್ಕೊಂಡು ಹೋದ ಅಂದರೆ ಅವನಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು, ಅಶೋಕವನ, ಅದನ್ನು ನಾಶ ಮಾಡಲೇಬೇಕು ಅಂಥೇಳಿ ಅದಕ್ಕೆ ಬೆಂಕಿ ಇಟ್ಟ, ಎಲ್ಲ ಸುಟ್ಟು ಭಸ್ಮ ಆಗೋದು, ಮಯಾಸ ನಿರ್ಮಾಣ ಮಾಡತಕ್ಕಂಥ ಅಷ್ಟು ಕೂಡ ಭಸ್ಮ ಆಗೋದು. ಕಡೆಗೆ ಇದಾದ್ಮೇಲೆ ಒಂದು ಪುರಾಣ ಬೇರೆ ಹೇಳುತ್ತೆ, ಅವರೇ ಮಾಡಿದ್ರು ಅಂದರೆ ಬಾಲ ಇದಲ್ಲ ಬೆಂಕಿಯಲ್ಲಿ ಆಯಿತು, ಅಲ್ಲಿ ಮಂಗಳಾರತಿ ಕೂಡ ಮಾಡಾಯಿತು, ರಾಮರಿಗೆ ಸೀತಾದೇವಿಗೆ ಬೆಂಕಿ ಇಟ್ಟಾಯಿತು, ಇಟ್ಟಾದ್ಮೇಲೆ ಆ ಬೆಂಕಿ ಆರಿಸ್ಬೇಕು ಅಂತ ಹೋದ, ಆರಿಸಿಕೊಳ್ಳೆ ತಕ್ಷಣ ಆ ಹೊಗೆ ಇದಲ್ಲ ಅಷ್ಟು ಹೊಗೆಯಾಗಿ ಮುಳುಗಿ ಒಂದೇ ಸತಿ ಬಂದು ಇವನು ಬಾಯಿಲಿ ಹೊರಡುತ್ತಂತೆ ಹನುಮಂತನಿಗೆ. ಪುರಾಣದ ಕತೆ ಗೊತ್ತಲ್ಲ ಹೇಗೆ ಅಂತ, ಹಾಗೆ ಅಷ್ಟೆ, ನಮ್ಗೆ ಅದ್ಯಾವ ತಗೋಬಾರದು, ಬೇರೆ ಕತೆ ಬೇಕಷ್ಟೇ ತಗೋಬೇಕು ಅಷ್ಟೆ. ಅದನ್ನು ತೊಗೊಂಡ್ಕೊಳ್ಳಿ ಏನಾಯಿತು ಅಂದರೆ ಅವನಿಗೆ ಕಣ್ಣು ಗಂಟಲು ಒಂಥರ ಆಗ್ತದೆ, ಜೋರಾಗಿ ಉಗಿದ ಅದನ್ನು, ಆ ನೀರಲ್ಲಿ ಬಿತ್ತು, ಆ ಕಫ ಬಿತ್ತು, ಅಲ್ಲಿಂದ ವ್ಯಕ್ತಿ ಹುಡ್ಕೊಂಡ, ಮಕರ ವಾಹನ ಅಂತ ಅವನಿಗೆ ಹೇಳ್ತಾರೆ ಹನುಮಂತನ ಮಗ, ಪುರಾಣ ಹೇಳೋದು ಹಾಗೆ. ಆ ಮಕರ ವಾಹನ ಇದ್ದಾರೆ ಅವನು, ಆ ನೀರಲ್ಲಿ ಇದ್ದಾನೆ ಹನುಮಂತ ದೇವರಿಗೆ. ಪುನಃ ರಾಮಾಯಣ ಯುದ್ಧ ನಡೆಯಿತು, ಆ ಯುದ್ಧ 87 ದಿವಸ ಆಯಿತು ಅಂತ ಹೇಳ್ತಾರೆ. 87 ದಿವಸದಲ್ಲಿ ಸುಮಾರು 17 ದಿವಸ ವಿಶ್ರಾಂತಿ, ಯುದ್ಧ ಇದ್ದಿಲ್ಲ ಅವರು, ಇನ್ನು ಮಿಕ್ಕಿದ್ದಷ್ಟು ನಡೆದಿದೆ ಅಂತ ಹೇಳ್ತಾರೆ ಕಂದಪುರಾಣದಲ್ಲಿ. ಅಂತೂ ಹಾಗೆ ಯುದ್ಧ ಆದ ಮೇಲೆ ರಾಮಚಂದ್ರ ದೇವರಿಗೆ ಇದ್ದಾರೆ, ಅವರನ್ನ ಮತ್ತು ಲಕ್ಷ್ಮಣ ಇಬ್ಬರನ್ನು ಕೂಡ ಒಬ್ಬ ಅಹಿ ರಾವಣ ಸತ್ತ ಮೇಲೆ ಮಹಿರಾವಣ ಎತ್ಕೊಂಡು ಹೋಗ್ತಾನೆ, ಮಹಿರಾವಣ ಅಂತ ಅವನು ಹೇಳ್ತಾರೆ, ಅವನ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಏನು ಮಾಡಬೇಕು, ಅವನು ಬಚ್ಚಿಟ್ಟಿದ್ದ. ಹನುಮಂತ ದೇವರು ಹುಡ್ಕೊಂಬಂದರು ಎಲ್ಲಿ ಎಲ್ಲಿ ಅಂತ. ಕಡೆಗೆ ಇವನು ಸಿಗ್ದ ಮಗ, ಅವನು ಸಿಗ್ತಾರೆ, ಏನು ತಂದೆ ಇಲ್ಲಿ ಬಂದಿದ್ದೀರಿ ಕೇಳ್ತಾರೆ. ನಾನು ಹಿಂಗ್ಯಾವ ತಂದೆ ಅದೋ ನಾನು ಅಂತ, ಅವನಿಗೆ ಗೊತ್ತಿಲ್ಲ ಹನುಮಂತನಿಗೆ, ನಾನು ಹಿಂಗ್ಯಾವ ತಂದೆ ಅಂತ ಕೇಳ್ತಾರೆ. ಆಗೆಲ್ಲ ವಿಷಯ ಹೇಳ್ತಾರೆ, ಸರಿ ಆಯಿತು, ಆ ರಾಮ ಲಕ್ಷ್ಮಣರು ಎತ್ಕೊಂಡು ಹೋಗಿದ್ದ ಆ ಮಾರ್ಗ ಹೇಗೆ ಅಂತ ಕೇಳ್ತಾರೆ. ನಾನು ನೋಡಿದ್ದೇನೆ, ಈ ಸಮುದ್ರ ಮೂಲಕ ನೀವು ಹೋಗಿ ಪಾತಾಳಕ್ಕೆ ಹೋಗುತ್ತೆ, ಅಲ್ಲಿದ್ದಾನ ಅವನು ಅಂತ ಹೇಳ್ತಾರೆ. ಸರಿ, ಪಾತಾಳದೇ ಇರ್ತಾನೆ, ರಾಮ ಲಕ್ಷ್ಮಣ ಅಲ್ಲೇ ಬಚ್ಚಿಟ್ಟಿರ್ತಾನೆ. ಹನುಮಂತೇರಿ ಇದ್ದಾರೆ ಅವರು, ಆ ಒಳಗಡೆ ಹುಡ್ಕೊಂಡು ಹೋಗ್ತಾ ಇರೋ ಸಂದರ್ಭ ಸರಿಯಾಗಿ ಒಬ್ಬ ನಾಗಕನ್ನಿಕೆ ಸಿಗ್ತಾರೆ, ನಾಗಕನ್ನಿಕೆ. ಆ ನಾಗಕನ್ನಿಕೆಯನ್ನು ಕೇಳ್ತಾನೆ, ಎಲ್ಲಮ್ಮ ಅವನು ರಾಮಚಂದ್ರ ಎಲ್ಲಿಟ್ಟಿದ್ದಾರೆ ಅಂತ. ನೋಡೋ, ರಾಮ ಲಕ್ಷ್ಮಣ ಎಲ್ಲಿಟ್ಟಿದ್ದಾರೆ ಅಂತೂ ನಂಗೆ ಜಾಗ ಗೊತ್ತು, ಯಾರಿಟ್ಟಿದ್ದು ಗೊತ್ತು, ಅವನನ್ನು ಕೊಲ್ಲೋದು ಹೇಗೆ ಅಂತ ಕೂಡ ನಂಗೆ ಗೊತ್ತು, ಆದರೆ ನನ್ನನ್ನು ರಾಮಚಂದ್ರ ದೇವರು ಮದುವೆ ಮಾಡಿಕೊಡ್ತೀಯಾ, ಹಾಗಾದ್ರೆ ನಾನು ನಿಮ್ಗೆ ಅದೆಲ್ಲ ಗುಟ್ಟಿ ಹೇಳ್ಕೊಡ್ತೀನಿ. ಅವನೇ ಮಾಡೋದು, ಆಯಿತು ಅಂದೇಳಿ ಮದುವೆ ಮಾಡಿಕೊಡ್ತೀನಿ, ಈಗಲೇ ಅಂತ ಹೇಳಿಲ್ಲ ಅವನು, ಮದುವೆ ಮಾಡಿಕೊಡ್ತೀನಿ ಅಷ್ಟೇ, ಈಗಲೇ ಅಂತ ಹೇಳಿದ್ರೆ ಕಷ್ಟ ಆಗ್ತಾ ಇತ್ತು, ಹಾಗೆ ಹೇಳಿಲ್ಲ ಅವನು, ಹಾಂ ಮದುವೆ ಮಾಡಿಕೊಡ್ತೀನಿ ಆಯಿತು. ಸರಿ, ಒಂದು ಕೆಲಸ ಮಾಡೋ, ಒಂದು ಮಂಚ ತಗೊಂಡು ತಯಾರು ಮಾಡಿ ಕೂತ್ಕೊಂಬಿಟ್ಟಿರೋ, ರಾಮನ ಕೈಯಲ್ಲಿ ನಾನು ಕೊಂದುಬಿಟ್ಟು ಅವನನ್ನ, ಆಯ್ತಾ, ರಾಮನ ಕರ್ಕೊಂಬರ್ತೇನೆ ಇಲ್ಲಿ, ನಿಂಗೆ ಮದುವೆ ಮಾಡಿಸ್ಬಿಟ್ಟೆ ಹೋಗ್ತೀನಿ ಅಂತ ಹೇಳ್ತಾ ಅವಳು ಮಂಚ ತಯಾರು ಮಾಡಿದ್ಲು. ಈ ಮಧ್ಯದಲ್ಲಿ ಎಲ್ಲಿದ್ದಾರೆ ಹೇಳು ಕೇಳಿದ. ನೋಡು, ಅಲ್ಲಿ ಒಂದು ದುಂಬಿ ಇದೆ ನೋಡು, 5 ದುಂಬಿಗಳಿದೆ, ವಜ್ರದ ದುಂಬಿಗಳದು, ವಜ್ರದ್ದದು, ಅವನ ಪ್ರಾಣ ಪೂರ್ತಿ ಅಲ್ಲಿದೆ. ಅಕಸ್ಮಾತ್ ನೀನೇ ಅದು ಅವನ ಕೊಂದು ಹಾಕಿದ್ದಿ ಅಂತ ಹೇಳಿದ್ರೆ ಅದು ಹೋಗಿ ಇಂದ್ರಲೋಕಕ್ಕೆ ಹೋಗುತ್ತೆ, ಹಾರ್ಕೊಂಡು ಹೋಗಿ ಅಮೃತವನ್ನು ತಂದು ಅವನ ಪ್ರೋಕ್ಷಣೆ ಮಾಡ್ಕೊಡ್ತಾನೆ, ಪುನಃ ಬದುಕೊಡ್ತಾನೆ. ಅದಕ್ಕೆ ಅವನ ಅವಧಿಯಾಗಿದ್ದ. ಮೊದಲು ಅವನ ಕೊಂದಾಕ್ಬೇಕು, ಅವನು ಕೊಂದಾಕೋದು ಹೇಗೆ ಅಂದ್ರೆ ಒಟ್ಟಿಗೆ ಕೊಂದಾಕ್ಬೇಕು ಅವನನ್ನ, ಒಂದೇ ಸಾರಿಗೆ 5 ದುಂಬಿಗಳನ್ನು ಕುತ್ತಿಗೆಯನ್ನು ಕತ್ತರಿಸ್ಬೇಕು. ಆಯ್ತು ಅಂದ ಧ್ಯಾನ ಮಾಡ್ಕೊಂಡ, ಹಯಗ್ರೀವ ಅಂದ ಹಯಗ್ರೀವ ಬಂದು, ವರಾಹ ಅಂದ ವರಾಹ ದೇವರು ಬಂದು, ನರಸಿಂಹ ಅಂದ ನರಸಿಂಹ ದೇವರು ಬಂದು, ಹೇ ಗರುಡ ಶಿಷ್ಯ ಅಂದ ಗರುಡ ಬಂದ. ಎಲ್ಲ ವಿಚಿತ್ರ ಮುಖಗಳೇ ನೋಡ್ರ, ಹನುಮಂತ ಕೋತಿ ಮುಖ, ಇವೊಂದು ಹದ್ದು ಮುಖ, ಆ ಒಂದು ಹಂದಿ ಮುಖ, ಇವೊಂದು ಸಿಂಹದ ಮುಖ, ಇನ್ನೊಬ್ಬನ ಕುದುರೆಯ ಮುಖ. ಎಲ್ಲರೂ 5 ಒಂದು ಪಂಚಮುಖಿ ಪ್ರಾಣ ಆದ, ಒಂದೇ ಸತಿ ಹೋಗಿ ಹಿಡಿದು ದುಂಬಿದ ಎಲ್ಲ ಕಿತ್ತು ಬಿಸಾಕಿದ ಎಲ್ಲ ಸತ್ತೋದು. ಈ ಮಧ್ಯದಲ್ಲಿ ಒಂದು ದುಂಬಿ ಇತ್ತಲ್ಲ, ಅದನ್ನು ಕೊಂದು ಬಿಡಬೇಕು ಅಂತ ಹೋದಾಗ ಅದು ಹೇಳುದು ನಾನು ನಾನು ಬಿಟ್ಬಿಡು ನಾನು ಬದುಕಬೇಕು ಅಂತಿದ್ದೇನೆ. ಅದು ನಾಲ್ಕು ಸತ್ವದವು, ಇವನು ಹಲ್ಲು ಸಿಕ್ಕಿದ್ ಮಾತ್ರ ಹಂಗೆ ಉಳ್ಕೊಂಡಿತ್ತು ಅದು, ನೀವು ಪ್ರಾಣ ಬಿಟ್ಟಿದ್ದಿಲ್ಲ. ಅದಕ್ಕೆ ಹೇಳಿದೆ ನೀನು ಪ್ರಾಣ ಉಳಿಸಬೇಕು ಅಂತಿದ್ರೆ ಅವಳನ್ನು ಮಂಚ ಮಾಡಿಟ್ಟಿದ್ದಾಳೆ. ಆ ಮಂಚವನ್ನು ನಾಲ್ಕು ಕಾಲಿದೆ, ಒಂದು ಕಾಲಿನ ಕತ್ತರಿಸಿ ಸ್ವಲ್ಪ ಮಾತ್ರ ಉಳಿಸಿಟ್ಟಿರ್ಬೇಕು ನೀನು ಅಂತ ಹೇಳಿದ. ಹಾಗೆ ಆಯಿತು ಅಂತ ಹೇಳಿ ಅವರು ಅದೆಲ್ಲ ದುಂಬಿ ವಜ್ರದ್ದೆಲ್ಲ ಎಲ್ಲ ಕತ್ತರಿಸ್ಬಿಟ್ಟು ಒಂದು ಇಷ್ಟು ಮಾತ್ರ ಉಳಿಸಿತ್ತದು. ಸರಿ, ರಾಮನಿಗೆ ಹೇಳಿದ, ಇವಳೇನಾದರೂ ನನಗೆ ಆ ಮಾರ್ಗ ತೋರಿಸ್ತಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು, ನಾಗಕನ್ನಿಗೆ ನನಗೆ ತುಂಬ ಉಪಕಾರ ಮಾಡಿದ್ದಾಳೆ, ಅದಕ್ಕೆ ನೀನು ಅವಳನ್ನು ಮದುವೆ ಆಗಬೇಕು ಅಂತ ನೀನು ಹೇಳಿದ್ಮೇಲೆ ನನಗೆ ಏನು ಹನುಮನ ಮತವೇ ಹರಿಯ ಮತ ಆಯಿತು ಅಂತ ಹೇಳಿ. ಸರಿ, ವಧು ನೀ ಕೂತ್ಕೊಳ್ಳಮ್ಮ ಅಂತ ಹೇಳ್ದ. ಅವಳು ಕೂತ್ಕೊಂಡಿದ್ದೇ ತಡ ಮನುಷ್ಯವೇ ಮುರಿದೋಯ್ತು. ಹನುಮಂತ ಹೇಳ್ದ, ಓ ಯಾಕೋ ಅಪಶಕುನ ಬರ್ತಾ ಇದೆ, ಅನಿಷ್ಟ ಬರ್ತಾ ಇದೆ, ಅದು ಬೇಡ, ಮುಂದೆ ನಿಮಗೆ ಕೆಲಸ ಮಾಡೋಣ ಅಂತ. ಓ, ಈ ಜನ್ಮದಲ್ಲಿ ಹಿಂಗೆ ಆಗೋಯ್ತಲ್ಲ ನನಗೆ ಅಂತ ಹೇಳಿ ರಾಮ ಹೇಳ್ತಾರೆ. ಮುಂದೆ ನೀನು ಜಾಂಬವಂತನ ಮಗಳಾಗಿ ಹುಡ್ತಿ, ಆಗ ನಿನ್ನ ನಾನೇ ಬಂದು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಆ ನಾಗಕನ್ಯೆ ಇದ್ದಾಳೆ, ಅವಳೇನೆ ಜಾಂಬವಂತನ ಮಗಳಾಗಿ ರೋಹಿಣಿಯಾಗಿ ಹುಡ್ತಾಳೆ, ಅಂದರೆ ಕಾಣಿಸ್ಕೊಳ್ಳೋದು ಅವ್ರು ಕೂಡ. ಅವಳನ್ನು ಕೃಷ್ಣ ಪರಮಾತ್ಮ ಮದುವೆ ಆಗ್ತಾರೆ. ಇದು ಪಂಚಮುಖಿ ಪಾಂಡದೇವರ ಕಥೆ. ಹಾಗಾಗಿ ಇಂತಹ ಒಂದು ಚಿತ್ರ ವಿಚಿತ್ರವಾದ ಕೆಲಸಗಳೆಲ್ಲ ಹನುಮಂತ ದೇವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂತಹ ಹನುಮಂತ ದೇವರ ಶಕ್ತಿ ಎಷ್ಟು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂತೂ ಬಲದೇವತೆ ಅನ್ಲಿಕ್ಕಿದಲ್ಲ, ಮಧ್ವಾಚಾರ್ಯನ ಬಲವನ್ನು ಪ್ರದರ್ಶನ ಮಾಡಿಲ್ವಲ್ಲ, ಮಾಡೋಗಿಲ್ಲ ಅವರು. ಯಾಕೆಂದ್ರೆ ಸನ್ಯಾಸಿಗಳು, ಸನ್ಯಾಸಿಗಳು ನಹಿ ದಂಡ ಧಾರಕ, ದಂಡ ಧಾರಣೆ ಮಾಡೋದಿಲ್ಲ, ಬರೀ ದಂಡ ಇಟ್ಕೊಂತೀನಿ ಅಷ್ಟೇ, ಯಾರು ಶಿಕ್ಷೆ ಕೊಡ್ಲಿಕ್ಕಲ್ಲ, ರಕ್ಷಣೆಗೋಸ್ಕರ ಇಟ್ಕೊಂತೀನಿ ಅಷ್ಟೇ. ಆದ್ರೆ ಅವ್ರು ಬೇರೆಯವ್ರು ಬಿಡ್ತಾರಾ? ಎಲ್ಲರೂ ಬಂದರು, ಗಂಡಬಾಟ ಪೂರ್ವಬಾಟ ಅಂತ ಇಬ್ಬರು ಇದ್ರು, ಭಾರಿ ದೊಡ್ಡ ಪರಾಕ್ರಮಿಗಳವರು ಗಂಡಬಾಟ ಪೂರ್ವಬಾಟ. ಆ ಗಂಡಬಾಟ ಅಂದರೆ ಅವನೆಂಥ ಶಕ್ತಿ ಅವನಿಗೆ ಅಂದರೆ 70 ಅಡಿ 80 ಅಡಿ ಎತ್ತರ ಇರತಕ್ಕಂಥ ತೆಂಗಿನ ಗಿಡಕ್ಕೆ ಕಾಲಿಂದ ಒದ್ದಿ ಇಲ್ಲಿ ಕಾಯಿ ಬಿಡಿಸ್ತಾ ಇದ್ದ ಅವನು, ಅಂಥವನು. ಇನ್ನೊಬ್ಬನೇ ಎಂಥವನು ಅಂತ ಹೇಳಿದ್ರೆ ಪೂರ್ವಬಾಟ, ಅವನು ಹೇಗೆಂದರೆ 30 ಜನ ಎತ್ಕೊಂಡು ಹೋಗಬಹುದಾದ ಏಣಿಯನ್ನು ಒಬ್ಬನ ಕೈಲಿ ಹಿಂತಿರುಗಿಸ್ತಾ ಇದ್ದಾರೆ, ಏಣಿಯನ್ನು. ಅಂಥವನು ಬೇರೆ ಇದ್ದಾರೆ. ಇವರಿಬ್ಬರು ಕೂಡ ಬಂದರು, ಮಧ್ವಾಚಾರ್ಯರೇ ಪ್ರವಚನ ಮಾಡ್ತಾ ಇದ್ದಾರೆ, ನಿಮ್ಮ ಕಂಠವನ್ನು ನಾವು ಓದ್ತೇವೆ ಅಂದರು. ಆಯ್ತು ಓದ್ತರಪ್ಪ ಅಂದರು. ಏ, ಒತ್ತಿ 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 ಇಬ್ಬರು ಕಬ್ಬಿಣ ಆಗ್ತಾ ಇದ್ದಾರೆ, ಎಷ್ಟು ಒತ್ತಿದ್ರು ಅಷ್ಟು ಆಕಣಾಷ್ಟು ಸಮ ಆಗೋಯ್ತಾರೆ. ಅವರೇ ಕಗಡೆ ಬಿದ್ದರು, ಶಿಷ್ಯನ ಕರೆಬಿಟ್ಟು ಗಾಳಿ ಬೀಸಿ ಹಾಗಿದ್ದು ಪಾದತ್ತಿ ಬಿದ್ದೀರಿ, ಒಂದು ಈ ಅಂಗುಷ್ಟವನ್ನು ನೀವು ಎತ್ತಿ ಸಾಕು, ನೀವು ನನಗೆ ಕುತ್ತಿಗೆ ಹಿಂಡೋದು ಬೇಡ, ನೀವು ಈ ಅಂಗುಷ್ಟು ಅಲ್ಲಾಡ್ಸಿ ಸಾಕು ನೀವು. ಆಯ್ತು ಅದು ನೋಡ್ಬೋಣ ಅಂತ ಇಬ್ಬರು ನಾಲ್ಕು ಕೈ ಹಾಕಿ ಅಲ್ಲಾಡ್ಸಿದ್ರು ಕೂಡ ಅವರೇ ಬಿದ್ದರು ಅಷ್ಟೇ ಹೊರತಾಗಿ ಅಲ್ಲಾಡ್ಸ್ಲಿಕ್ಕೆ ಆಗಲಿ. ಅಂದರೆ ಮಧ್ವಾಚಾರ್ಯ ಅಂದರೆ ಬಲದೇವತೆ, ವಾಯು ಅಂದರೆ ಹಾಗೇನೆ, ವಾಯು ಅಂತಂದ್ರೆ ಬಲದೇವತೆ. ಬಲ ಪ್ರದರ್ಶನ ಮಾಡಲಿಕ್ಕೆ ಬರಲಿಲ್ಲ ಅಷ್ಟೇ, ಆದರೆ ಬಲ ಪ್ರದರ್ಶನ ಅವೆರಡರಲ್ಲಿ ಮಾಡಿಬಿಟ್ಟಿದ್ದಾರೆ, ಇದರಲ್ಲಿ ಮುಖ್ಯವಾಗಿ ಜ್ಞಾನ ಕಾರ್ಯಕ್ಕಾಗಿ ಬಂದವು. ಆದ್ದರಿಂದಲೇ ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಿಯೇ ವಚ. ಇಬ್ಬರು ಕೂಡ ಒಂದು ವಿಶಿಷ್ಟ, ಪೂರ್ಣಪ್ರಜ್ಞ ತೃತೀಯಸ್ತು ತು ವಿಶೇಷ. ಅವರಿಗಿಂತ ಏನು ವಿಶೇಷ, ಜ್ಞಾನ ಕಾರ್ಯಕ್ಕಾಗಿ ಬಂದಿದ್ದ ರೂಪ ಯುದ್ಧಕಾಲ, ಅದೇ ವಿಶೇಷ ಅವರಿಬ್ಬರಿಗಿಂತ. ಆದ ಅಂತಹ ಒಂದು ಜ್ಞಾನ ಕಾರ್ಯವನ್ನು ಮಾಡಿ ಮಧ್ವಾಚಾರ್ಯ ಅನುಗ್ರಹ, ಎಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. 21 ಮತಗಳು ಬಂದಿದ್ದವು, 21 ಮತಗಳನ್ನು ನಿಗ್ರಹ ಮಾಡಿದರು. ನಿಗ್ರಹ ಮಾಡಿದ್ರು ಅಂದ್ರೆ ಏನು, ಯಾರನ್ನು ಬೈಲಿಲ್ಲ, ಕೆಟ್ಟ ಮಾತಾಡಲಿಲ್ಲ ಅವರನ್ನು, ಏನು ಎಲ್ಲ ಶಾಂತವಾಗಿ ಅಷ್ಟೆ. ಯಾಕೆಂದರೆ ಮಧ್ವಾಚಾರ್ಯನ್ನ ದೊಡ್ಡವರನ್ನಾಗಿ ಮಾಡಬೇಕಾಗಿದ್ದರೆ ಸ್ವರೂಪತಃ ದೊಡ್ಡವರೇ ಅವರು. ಅವರನ್ನು ನಾವು ಇನ್ನೊಬ್ಬ ಮತದವರೆಲ್ಲ ಬೈದು ಬೈದು ಅವರಂಥವರು ಅಂಥವ್ರು ಇಂಥವ್ರು ಅಂತ ಬೈದು ನಾವು ಅವರನ್ನು ದೊಡ್ಡವರು ಮಾಡಬೇಕಾಗಿಲ್ಲ, ವಸ್ತುತಃ ದೊಡ್ಡವರೇ ಅವರು. ಆದ್ದರಿಂದಲೇ ಮಧ್ವಾಚಾರ್ಯರು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಜ್ಞಾನಮೂರ್ತಿ. ಅದಕ್ಕೆ ಮಾ ಧ್ವ ಅಂತ, ಮಾ ಧ್ವ. ಧ್ವ ಅಂದರೆ ಏನು, ಕತ್ತಲೆ, ಧ್ವಾಂತ. ಮಾ ಅಂದರೆ ಜ್ಞಾನ. ಬೇರೆಯವರು ಕೊಟ್ಟಿರತಕ್ಕಂಥ 21 ಮತಗಳು ಕೊಟ್ಟಿರತಕ್ಕಂಥ ದೊಡ್ಡ ಕತ್ತಲೆಯನ್ನು ಮಾ ನಾಸ್ತಿ ಅಂತ ಮಾಡಿಬಿಟ್ರವು, ಇಲ್ಲ ಅಂತ ಮಾಡಾಕ್ಬಿಟ್ರವು, ನಮಗೆಲ್ಲ ಜ್ಞಾನ ಕೊಟ್ಟರು. ಆದ್ದರಿಂದ ಮಧ್ವಾಚಾರ್ಯ ನಿಂತರೆ ಕೂತರೆ ನಮಗೆಲ್ಲ ಇದು ತೋರಿಸ್ತಾ ಇರ್ತಾರೆ, ಯಾವುದು ಅವರ ಚಲನವಲನಗಳಿಂದ ನಮ್ಗೆ ತೋರಿಸ್ತಾ ಇರ್ತಾರೆ. ಮೊದಲು ಹೀಗಂತಾರೆ, ಎರಡು ಬೆಟ್ಟುಗಳು ತೋರಿಸ್ತಾರೆ. ಏನರ್ಥ ಎರಡು ಬೆಟ್ಟುಗಳು ಹೀಗಂದ್ರೆ, ಹೀಗೆ ಇರೋದ್ರಲ್ಲಿ ಇದೊಂದು ಚಿಕ್ಕದು ದೊಡ್ಡದಲ್ವ, ಎರಡು ಬೆಟ್ಟುಗಳಲ್ಲಿ ಈ ಚಿಕ್ಕದು ಒಂದು ಅರ್ಥ ಏನು, ಅದೇ ಒಂದು ಅರ್ಥ. ವೈರಾಗ್ಯವನ್ನು ಬೆಳೆಸ್ಕೊಳ್ಳಿ, ಜ್ಞಾನವನ್ನು ಸಂಪಾದನೆ ಮಾಡಿ, ಇದೆರಡು ನಮ್ಮಲ್ಲಿಲ್ಲ. ಒಂದು ಸದಾಚಾರ, ಒಂದು ಸದ್ವಿಚಾರ, ಎರಡು ಬೇಕು. ಎರಡನ್ನು ಭದ್ರ ಮಾಡಿಕೊಳ್ಳಿ ಅಂತ ಮಧ್ವಾಚಾರ್ಯ ಕೈ ಬಿಟ್ಟೋಸ್ತಾರೆ. ಅಂದರೆ ಅಷ್ಟು ಮಾತ್ರವಲ್ಲ, ಪರಮಾತ್ಮ ಅವನೂ ಸತ್ಯಾನೆ, ಈ ಜಗತ್ತೂ ಸತ್ಯಾನೆ, ಅದಕ್ಕೆ ಎರಡು ಬೆಟ್ಟು ಅಂತ ಹೇಳಿ. ಪರಮಾತ್ಮನೂ ಸತ್ಯ, ಜಗತ್ತೂ ಸತ್ಯ, ಯಾಕೆಂದ್ರೆ ಕೆಲವರು ಹೇಳ್ತಾರೆ ಪರಮಾತ್ಮ ಇರಬಹುದು ಬೇಕಾದ್ರೆ ಸತ್ಯವಾಗಿ, ಆದರೆ ಜಗತ್ತು ಸತ್ಯವಾಗಿಲ್ಲ ಅದು ವ್ಯಾವಹಾರಿಕ ಅಂತ ಹೇಳ್ತಾರೆ. ಆ ರೀತಿ ಅಲ್ಲ, ಪರಮಾತ್ಮನು ಸತ್ಯನೇ ಜಗತ್ತು ಸತ್ಯ. ಅಷ್ಟಮಾತ್ರ ಇರೋದೇ ತತ್ವ ಎರಡು, ಮುಕ್ತವಾದ ಎರಡೇ ತತ್ವ ಯಾವುದು? ದ್ವಾವೇವ ನಿತ್ಯ ಮುಕ್ತವು ರಮ ನಾರಾಯಣವು ಅಂತ ಹೇಳ್ತಾರೆ. ರಮ ಚಿಕ್ಕೋಳು, ಆದರೆ ಪರಮಾತ್ಮ ನಾರಾಯಣ ಅಂತ ಅದು ಕೂಡ ಅರ್ಥವನ್ನು ಹೇಳ್ತಾರೆ. ಅಷ್ಟಮಾತ್ರವಾದ ಎಲ್ಲ ಪ್ರಪಂಚವೂ ಕೂಡ ದೊಡ್ಡದಕ್ಕೆ ಚಿಕ್ಕದು ಅನುಕೂಲವಾಗಿದೆ, ದಾಸವಾಗಿದೆ ಅಂತ ಅರ್ಥ. ಯಾವುದು ದೊಡ್ಡದು ಅಂದರೆ ಪರಮಾತ್ಮ ಅಂತ ಅರ್ಥ, ಚಿಕ್ಕದು ಅಂದರೆ ಬ್ರಹ್ಮಾದಿ ದೇವರು ಎಲ್ಲ ಪರಮಾತ್ಮನಿಗೆ ದಾಸರಾಗಿದ್ದಾರೆ ಎಂಬ ತತ್ವವನ್ನು ಅವರು ತೋರಿಸ್ಕೊಡ್ತಕ್ಕಂಥ. ಹೀಗೆ ಯಾವುದೇ ನೀವು ತೆಗೆದುಕೊಳ್ಳಿ ಜ್ಞಾನಾದಿಗಳನ್ನು, ಅದನ್ನು ಮಧ್ವಾಚಾರ ಕೊಟ್ಟಿರತಕ್ಕಂಥ ಬಲ ಇದು. ಮದ್ವಿಜಿ ನಾವು ತೆಗೆದುಕೊಂಡಾಗ ಮದ್ವಿಜಿದಲ್ಲಿ ಮುಖ್ಯವಾಗಿ ಎಷ್ಟು ಸರ್ಗ? 16 ಸರ್ಗ ಇದೆ. 16ರಲ್ಲಿ 8 ಸರ್ಗ, ಇನ್ನೆಂಟು ಸರ್ಗ ಎರಡು ವಿಭಾಗ ಮಾಡಿದ್ದಾರೆ. ಒಟ್ಟು 32 ಸರ್ಗ ಇದ್ದಿದ್ದರು. ಆದರೆ ಇನ್ನು 16 ಸರ್ಗವನ್ನು ದೇವತೆಗಳು ತೆಗೆದುಕೊಂಡವರು. ಈಗಲೂ ಕೂಡ ಮದ್ವಿಜಿಯನ್ನು ದೇವತೆಗಳು ಅದನ್ನು ಪಾಲನೆ ಮಾಡ್ತಾರೆ. ನಾರಾಯಣ ಪಂಡಿತಾಚಾರ್ಯ ಮಾಡತಕ್ಕಂಥ ಈ 32 ಅಧ್ಯಾಯಾತ್ಮಕವಾದಕ್ಕಂಥದ್ದನ್ನು 16 ಅವರು ಜಪ ಮಾಡ್ತಾರೆ, ಅವ್ರು ಪಾಲನೆ ಮಾಡ್ತಾರೆ. ಆದ್ದರಿಂದ ದೇವತೆಗಳ ಗುರು ಅಂತ ನಮ್ಗೆ ಸ್ಪಷ್ಟ ಗೊತ್ತಾಗುತ್ತೆ. ಇಂತಹ ಇವರು ಇದರಲ್ಲಿ ಕೂಡ 8 ಸರ್ಗ ತಗೊಳ್ಳಿ, 8 ಸರ್ಗ ತೀರ್ಕೊಂಡ್ರೆ ಅದರಲ್ಲಿ ಇವರಿಗೆ ಯಾವುದೇ ರೀತಿ ಆಗತಕ್ಕಂಥ ಸಂದೇಹ ಇಲ್ಲ ಅಂತ 8 ಸರ್ಗ ಹೇಳಿದ್ರೆ ಇನ್ನೊಬ್ಬರ ಸಂದೇಹವನ್ನು ಪರಿಹಾರ ಮಾಡ್ತಾರೆ ಎಂಬುದು ಇನ್ನೆಂಟು ಸರ್ಗ ಅಲ್ವಾ. ಇವರು ಮೊದಲು ಇವರು ಸಂದೇಹ ಇರಬಾರ್ದಲ್ಲ, ಇವರು ಸಂದೇಹ ಇರಬಾರ್ದು, ಆದರೆ ಬೇರೆ ಸಂದೇಹ ಪರಿಹಾರ ಮಾಡಬೇಕು. ಅದಕ್ಕೆ ಅಸಂಶಯ ಸಂಶಯ ಚಿತ್ ಗುರು ರುಕ್ತೋ ಮನೀಷಿಭಿ, ಅವರಿಗೆ ಸಂಶಯ ಇರಬಾರದು, ಸಂಶಯ ಚಿತ್ ಇನ್ನೊಬ್ಬರ ಸಂಶಯವನ್ನು ಛೇದ ಮಾಡಬೇಕು. ಮೊದಲು 8 ಸರ್ಗ ನೋಡಿ. ಮೊದಲು ಒಬ್ಬ ಶಿವಕೋಟ್ಯಾಚಾರ್ಯ ಅಂತ ಒಬ್ಬರು ಬಂದಿದ್ದ, ಅವನು ವೇದವತಿ ಜೊತೆಗೆ ಮಧ್ವಾಚಾರ ಹೋದಾಗ ಮದುವೆಗೆ ಅಂತ ಹೋಗಿದ್ರು. ಅಲ್ಲಿ ಅವರು ಉಪನ್ಯಾಸ ಮಾಡ್ತಾ ಇದ್ರು, ಇಲ್ಲ ತಪ್ಪೆಲ್ಲ ಹೇಳಿದ. ಆಗ ಇನ್ನು ಚಿಕ್ಕ ಹುಡುಗ ವಾಸುದೇವ ಅಂದರೆ, ಇದು ವೇದಿವಾಸ ದೇವರ ವಿಚಾರಕ್ಕೆ ವಿರುದ್ಧ ಅಲ್ವಾ ನೀವು ಹೇಳಿದ್ದು ಅಂತ ಕೇಳಿದ. ಅದು ಹೆಂಗೆ ಹೇಳ್ತೀನಿ ವಿರುದ್ಧ ಅಂತ ಹೇಳಿ, ನಿಮಗೆಲ್ಲ ಶಾಸ್ತ್ರ ಗೊತ್ತಾ ನಿಮಗೆ ಅಂತ ಅಲ್ಲೇ ಶುರು ಮಾಡ್ದ. ಹಾಗಲ್ಲ, ವೇದಿವಾಸ ದೇವರಿಗೆ ಸಮ್ಮತವಾದದ್ದಲ್ಲ ಅಂತ ನಾನು ಹೇಳಬಲ್ಲೆ ಅಂತ ಹೇಳಿದ ಕೂಡಲೇ, ಹಾಗಾದ್ರೆ ವೇದಿವಾಸ ಸಮ್ಮತವಾದದ್ದು ಯಾವ್ದು ನೀ ಹೇಳಿದ್ದು? ಜನಾಲ ಕುತೂಹಲಕ್ಕೆ ಇರೋದು. ಅವನು ಹೇಳಿ ಶುರು ಮಾಡುವಾಗ ಅವನೇನು ಮಾತಾಡ್ತಾ ಇದ್ದ ಲೆಕ್ಕಕ್ಕೆ ತೆಗೆದುಕೊಳ್ಳಿರಂತೆ. ಯಾಕೆ ಅಂದರೆ ಸಿಂಹದ ಮರಿ ಜೋರ ಗಜ್ಜಿನ ಮಾಡ್ತಾರೆ, ನರಿಯ ಕೂಗನ್ನು ಯಾರು ಕೇಳ್ತಾರೆ? ಹಾಗಾಯ್ತು ಅವನ ಸ್ಥಿತಿ ಅಂತ ಹೇಳ್ತಾರೆ. ಹಾಗಾದ್ರೆ ಅವನಿಗೆ ಸಂಶಯ ಇಲ್ಲ ಅಂತಾಯಿತು. ಇನ್ನು ಇದು ಯಾರೋ ಮದ್ದಿಗೆ ಹೇಳ್ಬಿಟ್ರು, ಎಲ್ಲ ಗಿಡಗಳು ಒಣ್ಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಲಿಕುಜ ಎಂಬತಕ್ಕಂತಹ ಪದಾರ್ಥ ಅರ್ಥವನ್ನು ಹೇಳಿಲ್ಲ. ಲಿಕುಜ ನಾಮ್ನಿ ತದ ಅನುದಿತ ಅರ್ಥಕ್ಕೆ, ಅನುದಿತವಾದ ಅರ್ಥವುಳ್ಳದ್ದಾಗಿ ಆಗುತ್ತಿರಲು ಅವರೇ ಹೇಳಿಲ್ಲ. ಯಾಕೆ ಲಿಕುಜ ಅಂದ್ರೆ ಸಂದೇಹ ಬಂತು ಅವರಿಗೆ, ಬಿಟ್ಬಿಟ್ರು ಅದನ್ನು. ಅವರೇನು ಸಾಮಾನ್ಯ ಪಂಡಿತನೇ ಅಲ್ಲ. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯತು ವದಂತಿ ಜನಾವಿನೀತ. ಅಂದರೆ ಭಟ್ಟರು ಅಂತ ಕರಿಬೇಕಾದ್ರೆ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯ, ರಹಸ್ಯಗಳು ಗೊತ್ತವರಿಗೆ. ಮಹಾಭಾರತ ನಾವು ಓದಿದ್ದೀವಿ, ಎಲ್ಲರೂ ಓದಿದ್ದೇವೆ, ರಹಸ್ಯ ಯಾರು ಗೊತ್ತೋ? ಆ ರಹಸ್ಯವೇ ಗುಟ್ಟಿ ಇರೋದ್ರಲ್ಲಿ, ಅದು ತೆಗಿಬೇಕು ನಾವು. ಆ ರಹಸ್ಯ ಗೊತ್ತಿತ್ತು ಅವರಿಗೆ, ಅಂಥವರಿಗೆ ಅದು ಗೊತ್ತಾಗಲಿಲ್ಲ. ಹಾಗೆ ಮೆತ್ತ ಕೇಳ್ದ ಅವನು, ಎಲ್ಲ ಶಬ್ದಗಳಿಗೆ ಅರ್ಥ ಹೇಳ್ಕೊಂಬಂದ್ರೆ ನೀವು ಅದಕ್ಕೆ ಕುಚ್ಚಂತ ಜಾಕ್ ಬಿಟ್ಬಿಟ್ರಿ ನೀವು ಅಂತ. ಹೌದಲ್ವಾ? ಹೌದಲ್ವಾ? ಹೇಳ್ತೀನಿ ಹೇಳ್ತೇನೆ ಅಂತ ಹೇಳಲೇ ಇಲ್ಲ ಕಡೆ. ಏನಪ್ಪ ಹೇಳಲೇ ಇಲ್ಲ, ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಆಸಕ್ತಿ ಇದೆ ಹೇಳು ಒಂದು. ಯಾಕೋ ಅದು ತಲೆಯಲ್ಲಿ ಬರ್ತಾ ಇಲ್ಲ ಅಂದರು. ನಾ ಹೇಳ ಅಂತ ಕೇಳ ಹೇಳು. ಲಿಕುಜ ಅಂತ ಹೇಳಿದ್ರೆ ಅದು ಹೆಬ್ಬಲಸು ಅಂತ, ಹಲಸಿನ ಹಣ್ಣಲ್ಲಿ ಒಂದು ವಿವಿಧ. ಅದು ಇನ್ನೊಂದು ಕಡೆ ಅದಕ್ಕೆ ನಿಂಬೆ ಹಣ್ಣು ಅಂತೂ ಅರ್ಥ ಇದೆ ಅಂತ ಹೇಳಿದ್ರೆ ಎರಡು ಇದೆ. ಗಜ ನಿಂಬೆ ಹಣ್ಣು ಅಂತ ಅದಕ್ಕೆ ಇಷ್ಟದಪ್ಪ ನಿಂಬೆ ಹಣ್ಣು ಬರುತ್ತೆ ಹಾಗೆ. ಇದು ಹೆಬ್ಬಲಸು ಅಂದ್ರೆ ಇಷ್ಟದಪ್ಪ ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ, ಸುಮಾರು ಒಂದು 2000 ತೊಳೆ ಇರುತ್ತೆ ಅದರಲ್ಲಿ. ಅಷ್ಟು ದೊಡ್ಡದು ಕೆಲವು ಕಡೆ ಬೆಳೆಯುತ್ತೆ, ಅದು ಕೇರಳದೆಲ್ಲ ಅಂತ ಕಡೆ ಅದೇ ಬೆಳೆಯೋದು. ಇಲ್ಲಿಂದ ಅಲ್ಲಿವರೆಗೂ ಇರುತ್ತೆ ಹಣ್ಣು, ಅಷ್ಟು ದೊಡ್ಡ ಹಣ್ಣು ಇರುತ್ತೆ. ಅಂದರೆ ಏನು ಅದು ಅಂತ ಅರ್ಥವನ್ನು ಹೇಳಿದ. ಎಲ್ಲರಿಗೂ ಸಂತೋಷ ಆಯಿತು. ಆ ಲಿಕುಜ ಎಂಬುದಕ್ಕಂತ ಯಾಕೆ ಲಿಕುಜ ಎಂಬುದಕ್ಕೆ ಆ ಪದಕ್ಕೆ ಅವರು ಕಣ್ಣು ಹಿಡಿದರು. ಅವರು ಬೇರೆ ಎಷ್ಟು ಅರ್ಥವನ್ನು ಹೇಳಿದ್ರಲ್ಲ, ಅವರು ಎಲ್ಲ ಶಬ್ದಗಳೇನು ಅರ್ಥ ಹೇಳಕ್ಕೆ ಬಂದಿಲ್ಲ. ಅವರು ಲಿಕುಜ ಮಾತ್ರ ಅದನ್ನು ಹೇಳಿದ್ವಲ್ಲ ಅಂತ ಕೇಳಿಬಿಟ್ರು, ಅಷ್ಟು ಹಾಸ್ಕೊಂಡೋದ ಕೇಳಿದ್ರು. ಯಾಕೆ ಅಂದರೆ ಲಿಕುಜ ವಂಶ ಇದಲ್ಲ, ಅದು ಯಾರ್ದದು? ಸುಬ್ರಹ್ಮಣ್ಯ ಪಂಡಿತರು. ಅಂದರೆ ನಾರಾಯಣ ಪಂಡಿತಾಚಾರ್ಯರು, ಅವರಪ್ಪ ತ್ರಿಕುಂಡಾಚಾರ್ಯರು, ಅವರಪ್ಪ ಸುಬ್ರಹ್ಮಣ್ಯ ಪಂಡಿತರು, ಅವರ ವಂಶ ಮೇಲೆ ಒಂದು ದೃಷ್ಟಿ ಇವ್ರ ಮೇಲೆ ಕರುಣಾಕಟಾಕ್ಷ. ನಮ್ಮ ವಂಶ ಪ್ರೀತಿಪಾತವಾದ ವಂಶ, ಅದ್ರಮೇ ಅದನ್ನೇ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿ ಅದನ್ನೇ ಅರ್ಥವನ್ನು ಕೇಳಿದರು ಅವರು. ಬೇಕಷ್ಟು ಪದಗಳ ಅರ್ಥವನ್ನು ಬಿಟ್ಟು ಹೋಗಿರ್ಬೋದು ಅವರು. ಇದನ್ನೇ ಯಾಕೆ ಹೇಳಿದರು ಅಂದರೆ, ನನಗೆ ಅತ್ಯಂತ ಪ್ರಿಯರಾದವರು ಅವರನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ, ಆ ಶಬ್ದವನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ಆ ವಂಶದವರು ಲಿಕುಜ ಸೂರಿಸು ನುಹು ತದ್ಧಿತಾರ್ಥ ಅನುಸಾರಿ ಅಂತ ಹೇಳಿ ಅದಕ್ಕೂ ವಂಶದವರೇ ನಮಗಿಷ್ಟ ಆದವರು ಅಂತ ಅರ್ಥ. ಆದ್ದರಿಂದ ಅದನ್ನು ಹೇಳಿದರು ಅಂತ ತಾತ್ಪರ್ಯ ನಾವು ಇಟ್ಕೋಬೇಕು. ಹಾಗಾಗಿ ಅಂತೂ ಸಂಶಯ ಇಲ್ಲ ಅಂತ. ಅದೇ ರೀತಿ ಮುಂದೆ ಹೋದಾಗ ಎಲ್ಲರೂ ಕೂಡ ಭಾಗವತವನ್ನು ಹೇಳ್ತಾ ಇದ್ದಾರೆ, ತೋಟಂತಿಲ್ಲ ಐದು ಕೂತಿದ್ದಾರೆ, ವೇದವನ್ನು ಹೇಳ್ಕೊಡ್ತಾ ಇದ್ದಾರೆ, ಸುಮ್ಮನೆ ಕೂತಿದ್ದ, ಏನೋ ಧ್ಯಾನ ಮಾಡ್ತಾ ಕೂತಿದ್ದ, ಏನೋ ಪಠಸೆನೋ ಶತತೆ ಸಖಿಭಿ ಸಮಂ, ಎಲ್ಲರೂ ಅಷ್ಟು ವೇದವನ್ನು ಅಷ್ಟು ಐದೈದು ಸಾರಿ ಹೇಳ್ತಾ ಇದ್ದೇನೆ, ಸುಮ್ಮನೆ ಕೂತಿದ್ದೀಯಲ್ಲ ಅಂತ. ಹೇಳಿದ್ದೇ ಹೇಳ್ತಾ ನನಗೆ ಬೇಜಾರು ಅಂತ. ಹೇಳಿದ್ದೇ ಹೇಳೋದು ಅಂದ್ರೆ ಹಾಗಾದ್ರೆ ನೆನ್ನೆ ಹೇಳಿದ್ರೆ ಬಂತು ಅಂದ್ರೆ ನೆನ್ನೆದು ಬರುತ್ತೆ ನಾಳೆದು ಬರುತ್ತೆ ಅಂತ ಹೇಳಿ ನೋಡೋಣ ಅಂದರು. ಆಚಾರಿಗೆ ಗೊತ್ತಿಲ್ಲ ವೇದ ಅಂತ ವೇದನ ಹೇಳ್ಬಿಟ್ಟ ಅವರಿಗೆ ಆಶಯ ಆಯ್ತು, ಏನು ಯಾವ ಕಲ್ತಿಯಪ್ಪ ಅಂತ. ಹತ್ರ ಜನ್ಮನೇ ನಯತ್ ಪಡಿತಮ್ ನಾತ್ ಪಡಿತಂತೆ ಪೂರ್ವ ಜನ್ಮ ಹಿ ವೇದ ಸುವೇದಂ, ಎಲ್ಲ ಹಿಂದಿರುವಾಗ ಅವರು ಅಧ್ಯಯನ ಮಾಡಿರ್ತಕ್ಕಂತಹದ್ದು. ಆದ್ದರಿಂದ ಅವ್ರು ಏನು ಕಲಿಬೇಕಾಗಿಲ್ಲ. ಕರೋಲ್ಲಸತ್ ಕಂದುಕವದ್ ವಿಭಾತಿ, ಕೈಯಲ್ಲಿ ಒಂದು ಕಂದುಕ ಚಿಕ್ಕ ಕಂದುಕ ಇಟ್ಕೊಂಡು ಆದ್ಯಂತ ತಿಳಿಯುವಂತೆ ನಾವು ಎಲ್ಲ ಶಾಸ್ತ್ರಗಳು ಕರ ಉಲ್ಲಸತ್ ಅಂತಹದ್ದು ಅಂತ ಅವರು. ಆ ರೀತಿ ಜ್ಞಾನ, ಜ್ಞಾನದ ಒಂದು ದೊಡ್ಡ ನಿಧಿ ಅಂತ ಹೇಳ್ತಾರೆ. ಹಾಗೆ ಸಂಶಯ ಇಲ್ಲ ಅಂತ ಆಯ್ತು. ಇನ್ನೊಂದು ಸರಿ ಭಾಗವತ ಪ್ರವಚನ ಆಗ್ತಾ ಇತ್ತು, ಪಾಠ ಪ್ರವಚನ ಅಲ್ಲ ಪಾಠ ಆಗ್ತಾ ಇತ್ತು. ಪಾಠ ಆಗ್ತಾ ಇರುವಾಗ ಎಲ್ಲರೂ ಕೂಡ ಸುತ್ತಲೂ ಕೂತಿದ್ದಾರೆ, ಸುಮಾರು ಪಾಠಗಳು ಇಟ್ಕೊಂಡಿದ್ದಾರೆ ಒಬ್ಬೊಬ್ಬರು ಒಂದೊಂದು. ಈಗ ಕಾ ಪ್ರತಿ ಖಾ ಪ್ರತಿ ಗಾ ಪ್ರತಿ ಅಂತ ಹಿಂಗೆ ಇವತ್ತು ಕೊಟ್ಟಿರ್ತಾರೆ, ಲೆಕ್ಕ ಕೊಟ್ಟಿರ್ತಾರೆ. ಆ ಗಾ ಎಲ್ಲ ಇಟ್ಕೊಂಡಿರುವಾಗ ಒಂದು ಪ್ರತಿ ಹೇಳಿದರು. ಇದೆಲ್ಲ ಒಂಥರ ಪಾಠ ವ್ಯತ್ಯಾಸ ಇದೆ, ವೇದಿವಾಸದಿ ಸಮ್ಮತವಾದ ಪಾಠ ಇಲ್ಲ, ಆದರೆ ಈ ಪಾಠ ಮಾತ್ರ ವೇದಿವಾಸದ ಸಮ್ಮತವಾದ ಪಾಠ ಅಂತ ನನಗೆ ಅನ್ಸುತ್ತೆ ಅಂತಂದು. ಎಲ್ಲ ಪಾಠವು ಹೀಗಿರುವಾಗ ಇದನ್ನೇ ಹೇಗೆ ಹೇಳ್ತೀನಿ ನೀನು, ಅದು ಇದು ಸರಿಯಾದ ಪಾಠ ನಾ ಹೇಳ್ತೀನಿ ಅಂತಂದ್ರು. ಹಾಗೆ ಇದು ಸರಿಯಾದ ಪಾಠ ಅಂತ ಅಷ್ಟು ಹೇಳಬೇಕಾ, ನಿಂಗೆ ಬಾಯಿ ಬರಬೇಕಲ್ವ, ಹಾಗಾದ್ರೆ ಭಾಗವತ ಪೂರ್ತಿ ಬಾಯಿ ಬರಬೇಕು ಅಂತ ಆಯ್ತು. ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಐದನೇ ಸ್ಕಂದ ನಾವು ಹೇಳ್ತಾ ಇದ್ದೀವಲ್ಲ, ಈ ಮುಂದುವರ್ತಲ್ಲ ಒಂದು ಗದ್ಯ ಅದು ಹೇಳೋಣ ಅಂದರು. ಆಗ ನಿರಗ್ಗಳವಾಗಿ ನಿಲ್ಲಿಸದೆ ಆ ಗದ್ಯವನ್ನು ಹೇಳ್ಬಿಟ್ಟ. ಅದು ಭಾಗೀರಥಿ ಗದ್ಯ, ಅದಕ್ಕೆ ನಾವು ಸ್ನಾನ ಮಾಡುವಾಗ ಆ ಗದ್ಯವನ್ನು ಹೇಳಬೇಕು. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋ ವಿಕ್ರಮತೋ ವಾಮಪಾದಾಂಗುಟ್ಟ ನಕರೆ ಭಿನ್ನೋದ್ವಾನಗಡಾ ವಿವರೇಣ ಅಂತ ಪ್ರವಿಷ್ಟಾಯ ಬಾಹ್ಯಜಧಾರ ತಚ್ಚರಣ ಪಂಕಜಾ ವನೇ ಜನಾರುಣ ಕಿಂಜಲ್ ಕೋಪರಂಜಿತ ಗಹದ ಜಗದಮಲಾಪ ಉಪಸ್ಪರ್ಶನಾಮಲ ಸಾಕ್ಷಾತ್ ಭಗವತ್ಪದೀತಿ ಅನುಪಲಕ್ಷಿತವರೋಭಿ ಅಭಿಧೀಯಮಾನ ಅತಿಮಹತ ಕಾಲೇನ ಯುಗ ಸಹಸ್ರೋಪಲಕ್ಷಣೆ ದಿವೋ ಮೂರ್ಜನ್ ನವತದಾರು ಎತ್ತದ್ವಿಷ್ಟ ಪದಮಾಹು. ಒಂದು ಕಾಮ ಆಯ್ತಿದು, ಒಂದು ಕಾಮನ ಎತ್ತದ್ವಿಷ್ಟದ ಎತ್ರ ಹವಾವ ವೀರವತ ಉತ್ತಾನಪಾದಿ ಪರಮ ಭಾಗವತ ಅಸ್ಮತ್ ಕುಲದೇವತ ಚರಣಾರವಿಂದೋದಕ ವಿಧೆಯ ಮನಸ್ಸನ್ನು ಉತ್ಕೃಷ್ಟಮಾನ ಭಗವದ್ಭಕ್ತಿ ಯುಗಲಾಭೇನ ದೃಢಂ ಕ್ಲಿದ್ಯಮಾನ ಹೃದಯ ಉತ್ಕಂಠ್ಯ ದ್ವಿಷ ಮೀಲಿತ ಲೋಚನ ಕುಡ್ಮಲ ಯುಗಲ ಕುಡ್ಮಲ ಬಾಷ್ಪ ಕಲಿಯಾಭಿವೇದ್ಯಮಾನ ರೋಮ ಪುಲಕ ಕುಲಕ ಅಧುನಾಪಿ ಪರಮಾಶೇಷಾಭಿವರ್ತಿ. ಎರಡನೇ ಕಾಮ ಇದು ಅಂತ ಹೀಗೆ ಆ ಗದ್ಯಗಳು ಐದು ಕಾಮ ಇದೆ. ಒಂದೊಂದು ಇಷ್ಟಿಷ್ಟು ಹತ್ರ ಇದೆ. ಉಸಿರು ಬಿಡದೆ ಮದ್ದು ಹಾಕಾರದು, ಉಸಿರಿನ ದೇವತೆಗೆ ಉಸಿರು ಬಿಡದೆ ಹೇಳೋದು ಏನು, ನಾವಾದ ಹತ್ತು ಉಸಿರು ಬಿಡ್ತೀವಿ, ಆದರೆ ಇದು ಹೇಳುವಾಗ ಕಂಕನ್ ಬಿಡ್ತೀವಿ. ಆದರೆ ಅವರು ಆ ಉಸಿರಿನ ದೇವತೆಗೆ ಏನು ಇಲ್ಲದೆ ನಿರಗ್ರಹ ಹೇಳಿದ್ದಾರಂತೆ. ಆಗ ಈ ಪಾಠಕ್ಕೆಲ್ಲ ನೋಡ್ಕೊತಾ ಇದ್ದಾರೆ ಅಷ್ಟು ಜನರು ಕೂಡ. ಈ ಪಾಠ ಏನು ಸರಿಗಿದೆ ಆ ಪಾಠ ಪ್ರಕಾರ ಸರಿ ಹೇಳಿ ಅಂದರೆ ಈ ಪಾಠ ಯಾರು ಹೇಳ್ಕೊಟ್ರು, ವೇದಿವ್ಯಾಸ ದೇವರೇ ಪಾಠ ಹೇಳ್ಕೊಟ್ರು. 7 ವರ್ಷದಲ್ಲಿ ಇರುವಾಗಲೇ ದೊಡ್ಡ ಬದ್ರಿಗೆ ಹೋಗಿ ಪಾಠವನ್ನು ಕಲ್ತ್ಕೊಂಡ್ಬಂದಿದ್ದಾರೆ ಅಂತ ಆದಿತ್ಯ ಪುರಾಣ ಶ್ರೀಮಾತ್ ಕಲ್ಯಾಣದಲ್ಲಿ ಇದೆ. ಹಾಗಾಗಿ ಆ ಪಾಠವನ್ನು ಕಲ್ತ್ಕೊಂಡ್ಬಂದಿದ್ದಾರೆ ಅಂತ ಅರ್ಥ ಆಯಿತು. ಇದು ಮಧ್ವಾಚಾರ್ಯರ ಅವರಿಗೆ ಸಂಶಯ ಇಲ್ಲ ಅಂತಾಯಿತು. ಇನ್ನು ಸುಮಾರು ಇದೆ. ಇನ್ನು ಮುಂದೆ ಬಂದರು ಯಾರು ಶ್ಯಾಮಶಾಸ್ತ್ರಿಗಳು ಅಂತ ಬಂದರು, ನರಹರಿ ತೀರ್ಥರು, ಅವರು ವಾಕ್ಯಾರ್ಥ ಮಾಡಿದ್ರು, ಅವರ ಸಂಶಯ ಪರಿಹಾರ ಮಾಡಿಕೊಂಡ್ರು. ತ್ರಿಕುಮಡಿದಾಚಾರ್ಯ ಬಂದರು, ಸಪ್ತ ಅಷ್ಟ ದಿನಾನಿ ವಾದಂ ಕೃತ್ವ ಸಹಾಮುನ, ವಾದವನ್ನು ಮಾಡಿದರು 7-8 ದಿವಸಗಳು, 15 ದಿವಸ ವಾಕ್ಯಾರ್ಥ ಮಾಡಿದ್ರು. ಅವ್ರು ಏನೇ ಗೊತ್ತು ಎಲ್ಲವನ್ನೂ ಹೇಳಿ ಮಧ್ವಾಚಾರ ಮುಂದೆ ಇದಕ್ಕೆ ಅರ್ಥ ಹೀಗೆ ಇದಕ್ಕೆ ಅರ್ಥ ಇದೆಲ್ಲ ಹೇಳ್ಬಿಟ್ಟು ಅವನ ಸಂಶಯ ಪರಿಹಾರ ಮಾಡಾಕ್ಬಿಟ್ರು. ಹಾಗೆ ನಾ ತಿಳ್ಕೊಂಡಿದ್ದೆ ತಪ್ಪು ಅಂತ ಹೇಳ್ಬಿಟ್ರು ಅವರು. ಹಾಗೆ ಬಂದರು ಪದ್ಮನಾಭ ತೀರ್ಥರು ಬಂದರು, ಶೋಭನಾಭ ಪದ ಭಟ್ಟನಾಮಕ ಅವರು ಬಂದರು, ಗೋದಾವರಿ ತೀರದವರು. 14 ಶಾಸ್ತ್ರಗಳಿದ್ವಾಗ 14 ಕುರ್ಚಿಗಳು ಇರ್ತಾ ಇದ್ವು, ಎಲ್ಲಾದರೂ ಬರೆದಿದ್ರು, ಮೀಮಾಂಸ ತರ್ಕ ನ್ಯಾಯ ವಿಶೇಷ ನ್ಯಾಯ ಇದೆಲ್ಲ ಬರೆದಿದ್ದರ ಮೇಲೆ ಇವರ ವಾಕ್ಯಾತ ಕೂತ್ಕೊಂಡಿರುವರು. ಅವರು ಎಲ್ಲರನ್ನೂ ಕೂಡ ಸೋಲಿಸಿ ಆಗಿನ ಕಾಲದಲ್ಲಿ ಯಾರ್ಯಾರಿದ್ರೋ, ಎಷ್ಟು ತಾರ್ಕಿಕ ಶಿಖಾಮಣಿ ಸ್ವಯಂ ವರ್ತಮಾನ ಸಮಯ ನಿರಾಕರೋರು ಆಗಿರುವ ಅಷ್ಟು ಜನ ಸೋಲ್ಸಿ ಹಾಕಿದ್ರು. ಸೋಲಿಸಿ ಅಷ್ಟು ಚೇರ್ಗಳನ್ನು ಅವರೇ ಹಾಕೊಂಡಿದ್ದರಂತವ್ರು, ಅಷ್ಟು ಅವ್ರ ಮೇಲೆ 14 ಚೇರ್ ಹಾಕೊಂಡು ಮೇಲೆ ಕೂತ್ಕೊಂಡಿದ್ರು ಅವರು. ಅವ್ರಿಗೆ ಎಲ್ಲೋರೇ ಇದ್ದಿಲ್ಲ ಪದ್ಮನಾಭ ತೀರ್ಥರು ಅಂಥ ಪಾಂಡ್ಯ ಪಾಂಡಿತ್ಯ ಅವರಿಗೆ, ಯಾಕೆಂದರೆ ಮಧ್ವಾಚಾರ್ಯ ಸಿಕ್ಕಿದ್ರು. ಅವತ್ತು ವಾಕ್ಯಾರ್ಥ ಮಾಲಿಗೆ ಬಂದರು ಮಧ್ವಾಚಾರ್ಯ, 14 ಸೆಕೆಂಡ್ ಅಷ್ಟೇ ಹದಿನಾಲ್ಕು ಶಾಸ್ತ್ರ ಓದಿದ್ಯಲ್ಲ, ಒಂದೊಂದು ಪ್ರಶ್ನೆ ಹಾಕಿ ಉತ್ತರ ಕೊಡ್ಬಿಟ್ರು ಸಾಕು ನೀನು ಅಂದರು. ಏನು ಕಂಡನ್ ಬಿಟ್ಬಿಟ್ರು ಪದ್ಮನಾಭ ತೀರ್ಥರು, ಇವರು ಸರಿ ಅಷ್ಟ ಹೇಳಿ ಅದಕ್ಕೆ ಉತ್ತರ ಕೊಟ್ಟರು. ಅದು ಸರ್ವಜ್ಞರು ಅಂತ ಕೇಳಿದ್ರು. ಅವ್ರ ಕಾಲಿಗೆ ಬಿದ್ದರು, ಪದಪದ್ಮ ರಜೋದಾಸ್ಯಂ ದಿಯತಾಮೇ ಅಂತ ಪಾಲಿಗೆ ಬಿದ್ದರು, ದಾಸ್ಯ ಕೊಟ್ಟರು ಅವರಿಗೆ. ಹಾಗಾದರೆ ಹಾಂ, ಹಾಗಾಗಿ ಅದೊಂದು ಅನುಗ್ರಹ ಮಾಡಿದರು. ಅದು ಪದ್ಮನಾಭ ತೀರ್ಥರು ಕೂಡ ಅವ್ರ ಶಿಷ್ಯರಾಗ್ಬಿಟ್ರು. ಅದಕ್ಕೆ ಹೇಳ್ತಾ ಶ್ಲೋಕ ಮಾಡ್ತಾರೆ ಟೀಕಾರಾಯ, ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಗೋ ನಿಧೆಯೋ ಅಮಲಾಗಿ. ಎಂಥ ಮಾತು ನೋಡಿ, ಶ್ರೀಮಧ್ವ ಸಂಸೇವನ ಸಮ್ಯಕ್ ಸೇವ, ಚೆನ್ನಾಗಿ ಭಕ್ತಿಯಿಂದ ಸೇವೆ ಮಾಡಿದ್ದರಿಂದ ಶುದ್ಧ ಲಬ್ಧ ಶುದ್ಧ ಹೊಂದಿರತಕ್ಕಂಥ ಶುದ್ಧವಾದ ಜ್ಞಾನವುಳ್ಳವರು. ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಬೋ ನಿಧಯ ಅಮಲಾಯೇ ಕೃಪಾಲವಃ ದಯಾಳುಗಳು, ಕೃಪಾಲವ ಸ್ಯಾನ್ ಮೈತ್ಯಮೇಷಾಂ, ಕೃಪಾಲವೋ ಪಂಕಜನಾವತೀರ್ಥ ಕೃಪಾಲವ, ಕೃಪಾಲುಗಳು ಅವರು, ಕೃಪಾಲವ ನಮ್ಗೆ ಸಾಕು, ಒಂದು ಲವದಷ್ಟು ಕೃಪೆ ನಮ್ಮ ಮೇಲೆ ಬಿದ್ದರೂ ಕೂಡ ಪದ್ಮನಾಭತೀರ್ಥರದು ನಾವು ಉದ್ಧಾರ ಆಗ್ತೀವಿ ಅಂತ ಅಲ್ಲಿ ಹೇಳ್ತಾರೆ. ಈಗ ಪದ್ಮನಾಭತೀರ್ಥರು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಒಂದು ಇದು. ಅದಕ್ಕೆ ಕರ್ನಾಟಕ ಪೂರ್ವ ಸಜ್ಜನ ಗುರುಹು ಅಂತ ಕರೀತಾರೆ. ಕರ್ನಾಟಕಕ್ಕೆ ಪೂರ್ವ ಸಜ್ಜನ ಗುರು ಅಂತವರು ಆ ಪದ್ಮನಾಭತೀರ್ಥರು. ಮಧ್ವಾಚಾರ್ಯ ಅತ್ಯಂತ ಪ್ರಿಯರಾದವರು ಅವರು. ಮಧ್ವಾಚಾರ್ಯನ ಮಧ್ವಾಚಾರ್ಯ ಬಗ್ಗೆ, ಅವರ ಶಾಸ್ತ್ರ ಬಗ್ಗೆ ಅವರೇ ಎಲ್ಲ ಕಡೆ ಪ್ರಚಾರ ಮಾಡಿ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಸಮರ್ಥನೆ ಮಾಡಿದರು ಅಂತ ಮಧ್ವದಲ್ಲಿ ಬರುತ್ತೆ. ಇಂತಹ ಒಂದು ಪದ್ಮನಾಭತೀರ್ಥರು ಅವರು ಮಧ್ವಾಚಾರ ಶಿಷ್ಯರಾದರು. ಹೀಗೆ ಯಾರ್ಯಾರಿಗೆ ಸಂದೇಹ ಬಂದಿತ್ತು ಅವರೆಲ್ಲರನ್ನು ಕೂಡ ಇದು ಮಾಡಕ್ಕೆ. ಇಷ್ಟು ಮಾತ್ರವಲ್ಲದೆ ನರಹರಿ ತೀರ್ಥರು ಆಯ್ತಲ್ಲ ಅವರು, ಯಮಕ ಭಾರತನಿಗೆ ಟೀಕೆ ಬರಿ ಅಂತ ಹೇಳಿದ್ರು. ಮಧ್ವಾಚಾರ್ಯರು ಯಮಕ ಭಾರತ ಟೀಕೆ ಬರೆದರು, ಯಮಕ ಭಾರತ ಪಾಠ ಹೇಳಿಕೊಟ್ಟು ಟೀಕೆ ಬರಿ ಅಂತ ಹೇಳಿದ್ರು. ನರಹರಿ ಟೀಕೆ ಬರೆದಿದ್ದಾರೆ ಯಮಕ ಭಾರತ. ಸೋಜನಿ ದೇವಕ್ಕಂತೆ ದೇವಕ್ಕಂತೆ ಅನುಕಂಪನಾವ ದೇವಕ್ಕಂತೆ ಯಮಕ ಭಾರತ. ಸೋ ಅಜನಿ, ಆ ಪರಮಾತ್ಮ ಕಾಣಿಸ್ಕೊಂಡ ಎಲ್ಲಿ ಅಂದರೆ ದೇವಕ್ಕಂತೆ, ದೇವಕ್ಕೆ ಸಮೀಪದಲ್ಲಿ ಕಾಣಿಸ್ಕೊಂಡ ಅಂತೆ ಅಂದರೆ ಸಮೀಪ. ಸೋ ಅಜನಿ ದೇವಕ್ಕಂತೆ, ದೇವಕ್ಕಂತೆ ದೇವಕ್ಕಂತೆ ಇನ್ನೂ ಎರಡಿದೆ, ದೇವಕ್ಕೆ ಸಮೀಪ ಕಾಣಿಸ್ಕೊಂಡ. ಯಾವಾಗ ಅಂತ ಪ್ರಶ್ನೆ ಬರುತ್ತಲ್ಲ, ಎಲ್ಲಿ ಅಂತ ಉತ್ತರ ಬಂತೀಗ, ಎಲ್ಲಿ ದೇವಕ್ಕೆ ಸಮೀಪದಲ್ಲಿ ಕಾಣಿಸ್ಕೊಂಡ. ಯಾವಾಗ ಅಂತ ಪ್ರಶ್ನೆ ಬಂದರೆ ದೇವಕ್ಕಂತೆ, ದೇವ ಅಂದರೆ ದೇವ ದೇವತೆ, ಕ ಅಂದರೆ ತಲೆ, ಸಾವಿರ ತಲೆಗಳು ಉಳ್ಳಂತಹ ದೇವದೇವನಾದ ಬಲರಾಮ ದೇವನು ಅಂತೆ ಕಾಣಿಸ್ಕೊಂಡಾದ್ಮೇಲೆ ಇವರು ಕಾಣಿಸ್ಕೊಂಡ್ರು. ಮೊದಲು ಬಲರಾಮ ಹುಟ್ಟಿಲ್ಲ ಅಂತ ಅರ್ಥ. ಸೋಜನ ದೇವಕ್ಕಂತೆ ಅಲ್ವಾ. ಕಾನಿ ಶಿರಾಂಸಿ ಸಹಸ್ರಾನಿ ಯಸ್ ಸಹ ಸಹ ದೇವಕ, ಸಾವಿರ ತಲೆ ಉಳ್ಳಂತಹ ಯಾರು ಶೇಷದೇವರು, ಅವರು ಬಲರಾಮನಾಗಿ ಅವತಾರ ಮಾಡಿದ ಮೇಲೆ ಇವರು ಕಾಣಿಸ್ಕೊಡ್ರು ಅಂತ. ಸೋಜನ್ ದೇವಕ್ಕಂತೆ ದೇವಕ್ಕಂತೆ. ಆಮೇಲೆ ಅಷ್ಟಮಾತ್ ಯಾತಕ್ಕೋಸ್ಕರ ಅಂತ ಪ್ರಶ್ನೆ ಬರ್ತಾರೆ, ಯಾತಕ್ಕೆ ಅವತಾರ ಮಾಡ್ತಾರೆ, ಅದಕ್ಕೆ ದೇವಕ್ಕಂತೆ ಅಂತ. ದೇವ ಕ ಅಂತ ಶಬ್ದ ಇದೆ, ದೇವಾನ್ನ ಕಾತ್ಕುರುವಂತಿ ನಿರಾಕುರುವಂತಿ ದೈತ್ಯಾಹ ಕಂಸಾದಯ ತಾನ್ ತೇಷಾಂ ಅಂತೆ ನಾಶ ಮಾಡಲಿಕ್ಕೋಸ್ಕರವಾಗಿ ಜಾತಃ ಕಂಸವದಾರ್ಥಾಯ ಭೂಭಾರೋತ್ತಾರನಾಯಿತ. ಹೀಗೆ ಅಷ್ಟಮ ಆಮೇಲೆ ಮಾಡ್ದ ಅಂದ್ರೆ ಸೋಜಿನ ದೇವಕ್ಕಂತೆ ಅನುಕಂಪನಾವದೇ ಬಕ್ಕ್ಯಂತೆ ಅಂತ. ಬಕ್ಕ್ಯಂತೆ ವಾಗ್ಯ ಭಾಗ ಒಂದೇ ಅಲ್ಲ ಅರ್ಥ ಅಲ್ಲ. ಬಕ್ಕ್ಯಂತೆ ಬಕ ಅಂದ್ರೆ ಯಾರು, ಪೂತನ, ಬಕರ ಬೇಷ ಹಾಕೊಂಬಲ್ಲ ಅವಳ ಅಂತೆ ಕೊಲ್ಲಿಕ್ಕೋಸ್ಕರ ಕೂಡ ಪರಮಾತ್ಮ ಕಾಣಿಸ್ಕೊಂಡ ಅಂತ ಇನ್ನೊಂದು ಅರ್ಥ ಇದೆ. ಹಾಗೆ ಇದು ಯಮಕ, ಹಾಗೆ ಕೃಪಾಲವ ಇದು ಇವ್ರ ಕೈಲಿ ಟೀಕಾ, ಇವ್ರು ಯಾರು ಟೀಕೆ ಬರೆಸಿದ್ದು ಅವ್ರ ಕೈಲಿ, ಯಾರು ನರಹತೀರ್ಥರಿಂದ ಟೀಕೆಯನ್ನು ಬರೆಸಿದ್ದು. ಪದ್ಮನಾಭತೀರ್ಥರಂಕ ಅವರು ಪ್ರಾಚೀನ ಟೀಕಾಕಾರರು ಅಂತ ಹೇಳ್ತಾರೆ. ಸನ್ಯಾಯ ರತ್ನಾವಲಿ ಮಪ್ಪೆ ನಿಂದ್ಯಾಂ ಸತ್ತರ್ಕ ದೀಪಾವಳಿ, ಸತ್ತರ್ಕ ದೀಪಾವಳಿ ಸನ್ಯಾಯ ರತ್ನಾವಲಿ ಎಂಬತಕ್ಕಂಥ ಅನುವ್ಯಾಖ್ಯಾನಕ್ಕೆ ಮತ್ತು ಭಾಷ್ಯಕ್ಕೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ. ಅದು ಪ್ರಾಚೀನ ಟೀಕ ಅಂತ. ಇವರೆಲ್ಲ ಸನ್ಯಾಸಿಗಳಾಗ್ಬಿಟ್ರಲ್ಲ, ಆದರೆ ನಾರಾಯಣ ಪಂಡಿತಾಚಾರ್ಯ ಇದ್ದಲ್ಲ, ಅವರು ಈ ಮಧ್ವಜ ಬರೆದರು. ಮಧ್ವಾಚಾರ ಕಥೆಗಳು ಏನಿದೆ ಅವರು ಎಲ್ಲ ಇದ್ದವರೆಲ್ಲ ಕೇಳಿದ್ರಂತೆ, ನಿಮ್ಮ ಅಭಿಪ್ರಾಯ ಏನಿದ್ರಲ್ಲಿ ಅಂತ. ಈ ಕೆಲವರು ಒಂದು ವಿಚಾರ ಬರುತ್ತೆ, ಯಾವ ವ್ಯಕ್ತಿಗಳು ಮಧ್ವಾಚಾರ ಮಹಿಮೆಗಳನ್ನು ಹೇಳ್ತಾರೋ ಅವರು ಅವರ ಸಮಾನ ಕಾಲದಲ್ಲಿ ಯಾರೇ ಇದ್ರೋ ಅವರ ಹತ್ರಲ್ಲ ಹೋಗಿ ನಾನು ಕತೆ ಕೇಳ್ತಾ ಇದ್ದೀನಿ, ಈ ಕತೆ ಹೇಳಿದ್ರವನ ಅಂತ. ಹಾಗಾದ್ರೆ ಮೂರು ಜನ ಮೂರು ರೀತಿ ಹೇಳೋರು, ಅವ್ರ ಮೂರು ಜನದಲ್ಲಿ ಯಾವುದು ಹೆಚ್ಚು ದೊಡ್ಡವರು ಪ್ರಾಮಾಣಿಕರು ಅವರ ಕಥೆ ನಾನು ಇಲ್ಲಿ ದಾಖಲೆ ಮಾಡಿದ್ದೀನಿ. ಅಂದರೆ ಒಬ್ಬ ಪುಸ್ತಕ ಬರೀಬೇಕ, ಒಂದು ಇತಿಹಾಸ ಬರೀಬೇಕಾಗಿದ್ದರೆ ಎಷ್ಟು ಜವಾಬ್ದಾರಿ ಬೇಕು ಎಂಬುದನ್ನು ಅವರು ಹೇಳ್ಕೊಂಡಿದ್ದಾರೆ. ಸುಮ್ಮನೆ ಏನಂಗೆ ಬಾಯಿ ಬಂತು ಬರ್ಬಿಡೋದಲ್ಲ, ಶಂಕರ ವಿಜಯ ಆಗಿದ್ದ ಹಾಗೇನೆ ಬಾಯಿ ಬಂದಿದ್ದೆ ಬರ್ಕೊಂಡು ಹೋಗಿದ್ದಷ್ಟೇ, ಸುಮ್ಮನೆ ದೊಡ್ಡದು ಮಾಡಬೇಕು ಅಂತ. ಮೂವತ್ತು ವರ್ಷಕ್ಕೆ ಏನು ಮಾಡಬಹುದು, ಆದ ಅವ್ರು ಮಾಡಿದ್ದು ಜಾಸ್ತಿನೇ, 30 ವರ್ಷ ಜಾಸ್ತಿನೇ ಅವ್ರು ಮಾಡಿದ್ದು. ಇನ್ನು 30 ವರ್ಷ ಕಣ್ಣು ಬಿಟ್ಟಿರಲ್ಲ ಸರಿಯಾಗಿ ಅಲ್ವಾ. ಹೀಗಿರುವಾಗ ಅಷ್ಟು ಮಾಡಿದ್ದು ಜಾಸ್ತಿನೇ. ಆದರೆ ಇವರು ಹಾಗಲ್ಲ, ಯಾರು ಈ ಈ ಕರ್ಮ ಮಾಡಬೇಕಾಗಿದ್ದರೆ ಭಾರಿ ಕಷ್ಟನೇ. ನಾನೇ ಪಂಡಿತಾಚಾರ್ಯ ಇದ್ದಲ್ಲ, ಅವರು ಎಲ್ಲರೂ ಹೋಗಿ ಕೇಳ್ಕೊಂಡ್ಬರ್ತಾರೆ. ಈಗ ಒಂದು ದೃಷ್ಟ ಅಂತ ಬರುತ್ತೆ ಮದ್ವಿಗೆ ಹೇಳುತ್ತೆ, ಅದರಲ್ಲಿ ಏನಂದರೆ ಗರುಡ ತುಂಡಮಿವ ಪ್ರತಿಪನ್ನವಾಂ ಅಂತ. ಮಧ್ವಾಚಾರ್ಯರು ವಾಸುದೇವನಾಗಲ್ಲಿ ಆಟ ಆಡ್ತಾ ಇರುವಾಗ, ಪಾಟಿಕಂಠದ ಆಟ ಆಡ್ತಾ ಇರುವಾಗ ಮುನಿಮಂತ ಪುನಃ ಸಸರ್ಪಮಯೋ ಅಸುರ, ಸರ್ಪಮಯವಾದ ವೇಷವನ್ನು ಹಾಕ್ಕೊಂಡು ಬಂದು ಕಚ್ಚಬೇಕು ಅಂತ ಬಂದ. ಬಂದ ಕೂಡ ಅವರೇ ಮಾಡಿದ್ರು, ಈ ಕಾಲ ಅಂಗುಷ್ಟ ಇದಲ್ಲ ಅದರ ತುದಿ ಇದಲ್ಲ ಅದರಿಂದ ಒತ್ತಿ ಅವನನ್ನ ಗರುಡ ತುಂಡಮಿವ, ಗರುಡ ಇದ್ದಾನಲ್ಲ ಅವನು ತನ್ನ ಕೊಕ್ಕಿನಿಂದ ಸರ್ಪವನ್ನು ಸೀಳುವಂತೆ ಸೀಳಾಗ್ದ ಅಂತ ಇಷ್ಟೇ ಮುಗಿಸ್ಬಿಟ್ರು. ಆದರೆ ಸಂಪ್ರದಾಯ ಪದ್ಧತಿಯಲ್ಲಿ ಋಷಿಗೆ ಸಿದ್ದು ಬೇರೆ ರೀತಿ ಅರ್ಥ ಇರ್ತಾರೆ. ಅಂದರೆ ಅರ್ಥ ಏನು? ಅವ್ರು ಹೇಳಿದ್ರಂತೆ ಮಧ್ವಾಗ ಮದ್ದಿಗೆ ಬಿಟ್ರು, ನಾನು ವೈಷ್ಣವ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತೀನಿ ಅಂತಂದರು. ವಾಸುದೇವ ಉಪನಯನ ಆಗಿದೆ ಅಷ್ಟೇ, ಆ ಹೇಳಿದಂತೆ ನಾನು ಮಧ್ವ ಸಿದ್ಧಾಂತ ಸ್ಥಾಪನೆ ಮಾಡ್ತೀನಿ ಅಂದರೆ ಮಧ್ವ ಸಿದ್ಧಾಂತ ಅಂದರೆ ವೈದಿಕ ಸಿದ್ಧಾಂತ ಸ್ಥಾಪನೆ ಮಾಡ್ತೀನಿ ನಾನು ಅಂತ ಹೇಳಿದ. ಅಯ್ಯೋ ಇಷ್ಟು ಜನ ಎಲ್ಲ ಅವರಿಗೆ ರಾಜಶೀಲವಾಗ ನೀನು ಮಾರದಾಗೆ ಬಿಡು ಅಂತಂದ್ರಂತೆ. ಅದಕ್ಕೇನು ದೃಷ್ಟಾಂತ ಕೊಟ್ರು ಅವರು, ನಿನ್ನ ಕೈಯಲ್ಲಿರತಕ್ಕಂಥ ಒಣಗೋಗಿರತಕ್ಕಂಥ ಕೋಲು ಚಿಗುರೋದು ಒಂದೇ, ನೀನು ವೈಷ್ಣವ ಸಿದ್ಧಾಂತ ಮಾಡೋದು ಒಂದೇ ಅಂದ ಎರಡು ಅಸಂಭಾವಿತ ಅಂತ ಅರ್ಥದಲ್ಲಿ ಹೇಳಿದರು. ತಕ್ಷಣ ಅವರೇ ಮಾಡಿದ್ರು, ಆ ಗಿಡವನ್ನು ಅಲ್ಲಿಟ್ಟರು, ಮಂತ್ರ ಹೇಳಿದ್ರು, ಯಾವ ಔಷಧಿ ಪೂರ್ವ ಆಜಾತ ಅಂತ ವೇದ ಮಂತ್ರ ಹೇಳಿದ್ರು. ತಕ್ಷಣ ಚಿಗುರುಗಳು ದೊಡ್ಡ ಗಿಡ ಈಗಲೂ ಗಿಡ ಇದೆ ಅಂದರೆ ಅಂಥ ಒಂದು ವೇದ ಮಂತ್ರ ಪ್ರಭಾವ ತೋರಿಸಿದ್ರೆ ಏನು ಅಂತ ದೊಡ್ಡ ಫುಲ್ಲು ಪೂರ್ತಿಯಾಗಿ ಹರಡ್ಕೊಂಡಿದ್ದಾರೆ. ಅದು ಈ ಸಂದರ್ಭ ಗಿಡ ನೆಟ್ಟುಕೊಳ್ಳೆ ಈ ರಾಕ್ಷಸ ಇದ್ದಾನಲ್ಲ ಮಣಿಮಂತ, ಅದು ಕಚ್ಚಿಬಿಟ್ಟು ವಿಷದಿಂದ ಕೊಂದು ಬಿಡಬೇಕು ಅಂತ, ನಾಶ ಮಾಡಬೇಕು ಅಂತ ಬಂದ. ಆಗ ಮಧ್ವಾಚಾರ ಕಾಲದ ಓದ್ತಿಯನ್ನು ಕೊಂದು ಹಾಕಿದ್ರು ಅಂತ ಅರ್ಥ ಹೇಳಿದ್ರು. ನಿಮ್ಮ ವ್ಯತ್ಯಾಸ ಬಂತಲ್ಲ ಈಗ ಅಲ್ವಾ. ಹೀಗೆ ಎರಡು ಮಹಿಮೆಗಳನ್ನು ಕೂಡ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ಇವರು ತಿಳ್ಕೊ ಮಠದಾಚಾರ್ಯರು ಅವರು ವಾಯುಸ್ಥಿತಿ ಕೊಟ್ಟಂತೆ ಅದೇ ಮಾರ್ಗದಲ್ಲಿ ಇವರು ಕೂಡ ಹೋಗಿ, ಯಾರು ನಾರಾಯಣಪಂಡಿತಾಚಾರ್ಯ ಕೂಡ ಹೋಗಿ ವಿಶೇಷವಾದ ರೀತಿಯಲ್ಲಿ ಮಧ್ವಾಚಾರ ಸೇವೆಯನ್ನು ಮಾಡಿದ್ರು. ಆ ಕಲ್ಯಾಣಿ ದೇವಿ ಅಂತ ಒಬ್ಬಳಿದ್ರು, ಅದು ಇಬ್ಬರು ಕಲ್ಯಾಣಿ ದೇವಿಗಿದ್ದಾರೆ, ಒಂದು ಮಧ್ವಾಚಾರ ಅಕ್ಕ ಒಬ್ಬಳಿದ್ದಾರೆ, ಇನ್ನೊಬ್ಬರು ತ್ರಿಯುಗ ಮಠದಾಚಾರ ತಂಗಿ ಒಬ್ಬಳಿದ್ರು, ಅವಳು ಕಲ್ಯಾಣಿ ದೇವಿ. ಅವಳು ಮದುವೆ ಆಗಲಿಲ್ಲ, ಅವಳಿಗೆ ಕನ್ಯೆಯಾಗಿ ಉಳಿದ್ಬಿಟ್ಲು, ಅವಳು ಕನ್ಯೆ ಮದುವೆ ಆಗಲಿಲ್ಲ ಅವಳಿಗೆ. ಯಾಕೆಂದ್ರೆ ಹನುಮಂತ ದೇವರಿದ್ದಾರಲ್ಲ ಅವರ ಕಾಲದಲ್ಲಿ ನಳನಂದಿನಿಯಾಗಿ ಅವತಾರ ಮಾಡಿದರು ದ್ರೌಪದಿ ದೇವಿ, ನಾಲ್ಕು ಅವತಾರ ಅಲ್ವಾ. ಅವರ ಬ್ರಹ್ಮಚಾರಿಯವರು ಮದುವೆ ಆಗಲಿಲ್ಲ ಹನುಮಂತ ದೇವರು, ಹಂಗೆ ಹೊಟ್ಟೋದು ಅವರು. ಭೀಮನಾಗಿರುವಾಗ ದ್ರೌಪದಿಯಾಗಿ ಬಂದರು ಭೀಮನಾಗಿ, ಅದಕ್ಕಿಂತ ಮೊದಲು ಒಂದು ಅವತಾರ ಇದೆ, ಅದಕ್ಕಿಂತ ಮೊದಲು ಒಂದು ಅವತಾರ ಇದೆ ವಿಪ್ರಕನ್ಯಾ ಅಂತ ಅವಳಿಗೆ ಹೇಳ್ತಾರೆ. ವಿಪ್ರಕನ್ಯಾ ಆಗಿರುವಾಗ ಯಾರು ಹನುಮಂತೇವ್ರು ತೇತಾಯುಗದಲ್ಲಿ ಮದುವೆ ಮಾಡಿಕೊಂಡಾಗ ಆಗಲಿಲ್ಲ, ಯಾಕೆ ಅವರು ಬ್ರಹ್ಮಚಾರಿ ಆಗಿಬಿಟ್ಟು ಬಿಟ್ಬಿಟ್ರು, ಆಮೇಲೆ ವಿಪ್ರಕನ್ಯಾಗಿ ಹೊಟ್ಟಿದ್ರು. ಆ ವಿಪ್ರಕನ್ಯಾ ಆಗಿರುವಾಗ ಏನಾಯಿತು ಅಂದರೆ ಮುದ್ಗಲ ಎಂಬತಕ್ಕಂಥ ಮದುವೆ ಮಾಡಿಕೊಂಡು ಅವಳನ್ನ, ಮುದ್ಗಲ ಎಂಬ ಋಷಿ ಇವಳನ್ನು. ಅದ್ಯಾಕೆ ಅಂದರೆ ಮುದ್ಗಲ ಋಷಿ ಇದ್ದಾನಲ್ಲ ಅವನು ಬ್ರಹ್ಮದೇವನ ಅಪಹಾಸ್ಯ ಮಾಡಿದಂತೆ, ತನ್ನ ಮಗಳೇನಿದ್ದಾಳೆ ಅವಳನ್ನು ಸೃಷ್ಟಿ ಮಾಡಿ ಅವಳನ್ನೇ ಮೋಹಿಸಿರತಕ್ಕಂಥ ಬ್ರಹ್ಮದೇವ ನಮಗಿಂತ ಅಧ್ವಾನ ಅಂದಂತ. ಆಗ ಬ್ರಹ್ಮದೇವರು ಶಾಪ ಕೊಡ್ತಾರೆ, ನಿನಗೆ ನಿನಗಿಂತ ಉತ್ತಮವಾದ ಸ್ತ್ರೀಯರ ಸಂಪರ್ಕ ಉಂಟಾಗಲಿ ಅಂತ ಹೇಳ್ಬಿಟ್ರು. ಎದೆ ಹೊಡ್ಕೊಂಡ ಈಗ ನನಗಿಂತ ಉತ್ತಮ ಸ್ತ್ರೀ ಸಂಪರ್ಕ ಆಗೋದಂದ್ರೆ ನಾನು ನರಕಕ್ಕೆ ಬೀಳೋದು ಅಂತ ಅರ್ಥ. ಅದಕ್ಕೆ ಕಾಲಿಗೆ ಬಿದ್ದು ಬೀಳ್ಕೊಂಡ ಪಾಪ, ಸ್ವಾಮಿ ತಪ್ಪಾಯಿತು ಅಂತ. ಆಗ ಹೇಳ್ತಾರೆ ಭೀಮಸೇನ ದೇವರು ನಿನ್ನಲ್ಲಿ ಇಟ್ಕೊಂಡು ಅವರ ಸಂಪರ್ಕ ಮಾಡ್ತಾರೆ, ನಿಂಗೇನಾಗಲ್ಲ ಹೋಗು, ನೀನು ನಿದ್ದೆ ಮಾಡ್ತಾ ಇರ್ತೀವಿ ಅಂತ. ಹಾಗಾಗಿ ಭೀಮಸೇನ ದೇವರು ಅವ್ರ ಮುದ್ಗಿನಲ್ಲಿ ಸೇರ್ಕೊಂಡ್ರು, ಹಾಗಾಗಿ ಅದಾಯಿತು. ಇದು ಇನ್ನೊಂದು ಬಂತು ಆಮೇಲೆ ವಾಯುದೇವರು, ಭೀಮಸೇನ ಅಂದ್ರೆ ವಾಯುದೇವರು ಅಂತ ಅರ್ಥ. ದ್ವಾಪರ ಯುಗ ಬಂತು, ದ್ವಾಪರ ಯುಗದಲ್ಲಿ ಪುನಃ ಇವಳು ದ್ರೌಪದಿಯಾಗಿ ಹುಟ್ಟಿದ್ರು. ಆಗ 5 ಜನ ಇದ್ದಾರಲ್ಲ, 5 ಜನರು ಭೀಮಸೇನ ದೇವಿದ್ದೇ ಇದ್ದಾರೆ. ಭೀಮಸೇನ ದೇವರಿಗೆ ಯಾವತ್ತು ಭಾರತೀ ದೇವಿಯಿಂದ ಸಂಪರ್ಕ ಉಂಟಾಗೋದು, ಅವ್ರಿಗೆ ಹಾಗಲ್ಲ, ಧರ್ಮರಾಜನಿಗೆ ಹಾಗಲ್ಲ. ದ್ರೌಪದಿ ದೇವಿ ಇರುವಾಗ ಅವನ ಹೆಂಡತಿ ಶ್ಯಾಮಲ ಮಾತ್ರ ಇರ್ತಾಳೆ, ಇನ್ಯಾರೂ ಇರೋದಿಲ್ಲ, ನೆಲ ಆಫ್. ಆಫ್ ಅಂದರೆ ಅವ್ರಿಗೇನಿದ್ದೆ ಇನ್ಯಾವುದೇ ಇರೋದೇ ಇಲ್ಲ. ನಾವು ಇಷ್ಟೊಂದು ಈಗ ಫ್ಯಾನ್ ಹಾಕ್ತೀನಲ್ಲ, ಈಗ 5 ಫ್ಯಾನ್ ಇದೆ ಅಲ್ಲಿ ಒಟ್ಟು ಅಲ್ವಾ. ಯಾವ ಫ್ಯಾನ್ ಹಾಕ್ತೀರೋ ಸ್ವಿಚ್ ಹಾಕ್ತೀರೋ ಅದು ಮಾತ್ರ ತಿರುಗತ್ತೆ, ಎಲ್ಲ ಒಂದು ಸ್ವಿಚ್ ಯಾಕೆ ತಿರುಗಬಾರ್ದು? ಯಾಕಂದ್ರೆ ಯಾವುದಕ್ಕೆ ಸಂಪರ್ಕವೋ ಅದಕ್ಕೆ ಮಾತ್ರ ಸಂಪರ್ಕ ಆಗತ್ತೆ, ಇದು ಜಡದಲ್ಲಿ ಇರತಕ್ಕಂಥ ವಿಶೇಷ ಹಾಗೆ ಅಲ್ವಾ. ಈಗ 100 ಚಾನಲ್ ಇದೆ ಮನೆಯಲ್ಲಿ, ಎಲ್ಲ ಚಾನಲ್ ಒಂದ್ಸತಿ ಹಾಕಿಕೊಳ್ಳಿ, ಯಾಕೆ ಬರಬಾರ್ದು? ಬರಲ್ಲ. ಯಾವ ಚಾನ್ ಆನ್ ಮಾಡ್ತೀವೋ ಅದು ಮಾತ್ರ ಬರುತ್ತೆ. ಯಾಕೆ ಅಂದರೆ ಹಾಗೆ ಯಾರು ಸಂಬಂಧವೋ ಅವರು ಮಾತ್ರ ಅಲ್ಲಿ ಆನ್ ಆಗೋದು, ಎಲ್ಲರೂ ಆನ್ ಆಗೋದಿಲ್ಲ. ಹಾಗೆ ಎಲ್ಲರ ಹೆಣ್ಣನ್ನೆಲ್ಲ ಮಲಗಿರ್ತಾರೆ, ಬರೋದು ಯಾರು? ಇವರು ಮಾತ್ರ ಅಷ್ಟೆ. ಹೀಗೆ ಹಾಗಾಗಿ ಈ ಒಂದು ವಿಶೇಷವನ್ನು ಈ ದ್ರೌಪದಿಯಲ್ಲಿ ಕೂಡ ನಾವು ತಿಳ್ಕೋಬೇಕು. ಹಾಗೆ ನಕುಲ ಸಹದೇವರು ಅವರು ಉಷಾ ಅವರ ಪತ್ನಿಯರು ಮಾತ್ರ ಇರ್ತಾರೆ, ಬೇರೆ ಅದು ಭೀಮಸೇನ ಯಾವತ್ತೂ ಎಲ್ಲ ಕಡೆ ಸಂಪರ್ಕ ಆಗ್ತಾನೆ ಇಲ್ಲ. ತಂದೆ ಇದ್ದಾಗ ಅವರು ತಂದೆಯು ಮಗಳಿಗೆ ತಂದೆ ಮತ್ತು ಸೊಸೆ ಇರ್ತಾರಲ್ಲ ಅವರಿಗೆ ಮುಟ್ಟಿದರೆ ಏನು ಅನ್ಯಥಾ ಭಾವ ಇಲ್ಲ ಅಲ್ವ, ಅಲ್ಲಿ ಇರಬಾರ್ದಲ್ವ? ಹಾಗೆ ಅವರು ಅಷ್ಟೇ, ಅವ್ರಿಗೇನಾಗೋದಿಲ್ಲ. ಅದು ಭಾರತೀಯ ದೇವರ ಸಂಬಂಧ ಇದ್ದೇ ಇರು ಅಷ್ಟೇ. ಇದೆಲ್ಲ ತತ್ವಗಳಿರತಕ್ಕಂಥದ್ದು. ಇದಾವಾಗ ದ್ರೌಪದಿ ಆಗಿರುವಾಗ ಬಂದರು, ಬಂದು ಅವರದ ಮದುವೆ ಆಯಿತು, ಮುಗಿದೋಯ್ತು. ಅದು ಕಲಿಯುಗದಲ್ಲಿ ಮಧ್ವಾಚಾರ ಅವತಾರ ಮಾಡಿದ್ರು. ಈಗಳೇ ಮಾಡಿದ್ರು, ಇವಳು ಹುಟ್ಟಲೇಬೇಕು, ಗಂಡ ಅವತಾರ ಮಾಡಿದ್ರೆ ಅವತಾರ ಮಾಡಲೇಬೇಕಲ್ಲ, ಮಧ್ವಾಚಾರ ಅವತಾರ ಮಾಡಿದ್ದಾರೆ, ಆದರೆ ಇವಳು ಅವತಾರ ಮಾಡಿದ್ರು. ಎಲ್ಲಿ? ಚಂದ್ರ ಅಂತ ಅವಳ ಹೆಸರು. ಕೇರಳದಲ್ಲಿ ಅವತಾರ ಮಾಡಿದ್ರು. ಕಲಿಯುಗದಲ್ಲಿ ಚಂದ್ರ ಎಂಬತಕ್ಕಂಥಾಗಿ ಬ್ರಹ್ಮಕಾಂಡಪುರ ಹೇಳುತ್ತೆ, ಚಂದ್ರ ಅಂತ ಅವ್ರ ಹೆಸರು ಅಂತ. ಅವಳೇ ಮಾಡಿದ್ಲು ಮಧ್ವಾಚಾರ ಸನ್ಯಾಸ, 11 ವರ್ಷ ಸನ್ಯಾಸ ತಗೊಂಡ್ರು ಮದುವೆಯನ್ನು. ಮತ್ತು ಇವಳೇ ಮಾಡಿದ್ಲು ಅಂದ್ರೆ ಅಲ್ಲೇ ಇದ್ಲು, ಇಲ್ಲಿ ಕೇರಳದಲ್ಲಿ ಇದ್ದು. ಆಮೇಲೆ ಮಧ್ವಾಚಾರ ಶಿಷ್ಯರಾದ ಮೇಲೆ ತಿಳ್ಕೊಂಡಿದ್ದ ಆಚಾರ ಅವ್ರ ಹತ್ರ ಬಂದು, ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೇನೆ ಅಂತೇಳಿ. ನಾನು ಸನ್ಯಾಸಿ, ನನ್ನ ಸೇವೆ ಏನು ಮಾಡ್ತೀನಿ ನೀನು? ಏನೋ ಸೇವೆ ಮಾಡ್ಕೊಂಡಿರ್ತೀವಿ, ಹೂವು ಕಟ್ಕೊಡ್ದು ಅದು ಮಾಡ್ಕೊಂಡಿರ್ತೇವೆ. ಸರಿ ಇರು ಅಂದರು. ಅವರೇ ಬೇರೆ ಹೆಣ್ಣನ್ನು ನೋಡ್ಕೊಂಡೆ ನೋಡೋದಲ್ಲ ಅವರು, ಅದು ಇರು ಪರವಾಗಿಲ್ಲ ಅಂದರು. ಇಲ್ಲೇ ಹುಟ್ಟಿಲ್ಲ ಅವರು, ಹಾಗಾದ್ರೆ ಕರ್ನಾಟಕದಲ್ಲಿ ಅಲ್ಲೇ ಹುಟ್ಟಬೋದಾಗಿತ್ತು. ಮದ್ದು ಹತ್ರ ಹುಟ್ಟಿದ್ದಿಲ್ಲ, ಇಲ್ಲೇ ಪಕ್ಕದಲ್ಲಿ ಹುಟ್ಟಬೋದಾಗಿತ್ತಲ್ಲ ಸೇವೆ ಮಾಡೋದ. ಯಾಕೆಂದ್ರೆ ಕರ್ನಾಟಕದ ದೇಶದ ಇದಲ್ಲ, ಅಲ್ಲಿ ದೀಮ ಏನಂದ್ರೆ ಸನ್ಯಾಸಿಗಳು ಇರ್ತಾರಲ್ಲ ಅವರನ್ನ ಕನ್ಯೆ ಪೂಜೆ ಮಾಡೋದು ಅಂತಿಲ್ಲ, ಸೇವೆ ಮಾಡೋದು ಅಂತಿಲ್ಲ, ಕನ್ಯೆ ಸೇವೆ ಮಾಡಬಾರ್ದು ಅಂತ ಇಲ್ಲಿ ನಿಯಮ. ಕೇರಳದಲ್ಲಿ ಆ ನಿಯಮ ಇಲ್ಲ, ಸನ್ಯಾಸಿಗಳು ಬೇಕಾದ್ರೆ ಕನ್ಯೆ ಪೂಜೆ ಸೇವೆ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಅಲ್ಲಿ ಹುಟ್ಟಿದ್ದು. ಇಲ್ಲೇ ಮೇಕೆ ಭೂಯಿಷ್ಠವಾದಕ್ಕಂಥ ಆ ಪ್ರದೇಶದಲ್ಲಿ ಈ ದೇವಿ ಅಲ್ಲಿ ಅವತಾರ ಮಾಡೋದು ಅಂದ್ರೆ ಏನು? ಅದಕ್ಕೋಸ್ಕರವಾಗಿ ಅಲ್ಲಿ ಚಂದ್ರ ಅಂತ ಅವತಾರ ಮಾಡಿ ಇಡೀ ಜೀವನ ಪೂರ್ತಿ ಮಧ್ವಾಚಾರ ಸೇವೆ ಮಾಡಿ ಮಧ್ವಾಚಾರ ಬದ್ರಿ ಹೋದ ಅವಳು ಕೂಡ ದೇಹ ತ್ಯಾಗ ಮಾಡಿ ಹೋದ. ಈಗ ಅವ್ರದೆಲ್ಲ ಆ ಕೆಲಸಗಳು ಹೀಗೆ ಆ ಸೇವೆ ಮಾಡಲಿಕ್ಕೋಸ್ಕರ ಬಂದರು. ಮತ್ತು ಇವರಿಬ್ಬರು ಏನಾದರು, ಹಾಗಾದರೆ ನರಹರಿ ತೀರ್ಥರು ಮತ್ತು ಇವರೇನಾದರು ನಮ್ಗೆ ಗೊತ್ತಿಲ್ಲ. ನರಹರಿ ತೀರ್ಥರ ಯಾರು? ನಾನು ಪಡೆದಾಚಾರ ಮತ್ತು ತಿರುಗುಣ ಏನಾದರೂ ಅವರು ಗೊತ್ತಿಲ್ಲ. ಅವರು ಬೇಕಾದಷ್ಟು ಸೇವೆ ಮಾಡಿದ್ರು, ದೊಡ್ಡ ಜಾಗ ಬೇರೆ ಅವರಿಗೆ ಕಾಸರಗೋಡಂತ ಸಿಕ್ತವರಿಗೆ ಮತ್ತು ಅನುಗ್ರಹ ಮಾಡಿಕೊಟ್ರು. ಅವರು ಮುದ್ರೆ ಹಾಕ್ಕೊಟ್ಟಿರ್ತಕ್ಕಂಥ ಈಗಲೂ ಇದೆ ಅದು, ಲಕ್ಷ್ಮೀನಾರಾಯಣ ಪ್ರತಿಮೆ ಇಷ್ಟೇ ಇಷ್ಟಿರತಕ್ಕಂಥ ಪ್ರತಿಮೆ ಹಾಕ್ಕೊಟ್ಟಿದ್ದಾರೆ. ಆಮೇಲೆ ಇಂಥದ್ದೆಲ್ಲ ಈಗಲೂ ಕೂಡ ತೋರಿಸ್ತಾರೆ, ಇನ್ನೆಷ್ಟು ಅಪೂರ್ವವಾದ ತಾಳಪ್ರತಿಗಳು ಅಲ್ಲಿದೆ ಮಠದಲ್ಲಿದೆ. ಆದರೆ ಅವ್ರು ಮಾತ್ರ ಅಧ್ಯಯನ ಹಾಕ್ಕೊತಾರೆ, ಅವರೇನು ಅಕ್ಷತೆ ಅಂದರೆ ಹಚ್ಕೊಂಬೋದು ಅಷ್ಟೇ, ಯಾರು ಎಷ್ಟು ಪ್ರಾಪ್ತಿಯೋ ಅಷ್ಟೇ. ಹೋಗಿದೆ ಹೋಗಿದೆ
ಇಲ್ಲಿ ಕಾಸರಗೋಡ.
ಕಾಸರಗೋಡ ಮುಂದೋದ್ರೆ ಕಾವು ಮಠ ಸಿಗುತ್ತೆ, ಅಲ್ಲಿ ಬೃಂದಾವನ
ಅಲ್ಲಿ ನಮ್ಮೂರು ಬೃಂದಾವನ ಉಂಟೆ.
ಹಾ ಇದೆ ಇದೆ, ಅದು ಇವ್ರ ಬೃಂದಾವನ ಇದೆ. ಅವರೇನು ಸುಮ್ಮನೆ ಇದು ಮಾಡಿದ್ರೆ ಅಷ್ಟೇ ಹೊರತಾಗಿ ಇವ್ರದ್ದು ಇವರು ನಾನು ಬೃಂದಾಚಾರ್ಯರು ಮತ್ತು ಅವ್ರದ್ದು ಬೃಂದಾವನ ಇದೆ. ಹ್ಞೂ, ಅವರು ವಂಶಸ್ಥರೇ ಇದ್ದಾರೆ ಅವರು. ಅಂದರೆ ಏನಾಯಿತು ಅಂದರೆ, ಸಾಮಾನ್ಯವಾಗಿ ನಾವು ಈ ಸಂಸಾರ ಸಾಕು ಅಂತ ಅನಿಸಿದಾಗ ನಾವೇನು ಮಾಡಬೇಕು ಅಂದರೆ ಸನ್ಯಾಸ ತಗೊಂಬಿಟ್ಟೆ ಹೋಗಬೇಕು ಅಂತ ನಿಯಮ. ಮಠಕ್ಕಲ್ಲ, ಮಠ ಇರಲಿ ಬಿಡಲಿ, ಸನ್ಯಾಸ ತಗೊಂಬಿಡಬೇಕು ಅಂತ ನಿಯಮ ಇರೋದು. ಯಾಕೆ ಜಪಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಯಾರು ಹಂಗೆ ಇರೋದಿಲ್ಲ, ಸುಮ್ಮನೆ ಮನುಷ್ಯ ಜಪ ಮಾಡ್ಕೊಂಡು ಹೋಗ್ತಾ ಇರೋದು ಅಂತ. ಹಾಗೆ ಅದಕ್ಕೆ ಯಾರು ಸನ್ಯಾಸ ಕೊಡ್ತಾರೆ? ಮಧ್ವಾಚಾರ ಕೇಳಿದ್ರು ಕಾಣುತ್ತೆ ಬಹುಶಃ ಅವರು. ಆಗ ನರಹರಿ ತೀರ್ಥದಿಂದ ಸನ್ಯಾಸ ತಗೊಂತ ಅವರು ಆದೇಶ ಕೊಟ್ಟರು. ಅಲ್ಲಿ ಹೋದ್ರೆ ಇವರಿಬ್ಬರು ಕೂಡ, ನಾನಪಂಡಿತಾಚಾರ್ಯ ಮತ್ತು ತಿರುಮಲಾಚಾರ್ಯ ಇಬ್ಬರು ಕೂಡ ಹೋಗಿ ಒಳ್ಳೆಯ ಒಂದು ಯೋಗ್ಯವಾದಕ್ಕಂಥ ಮುಹೂರ್ತದಲ್ಲಿ ಸನ್ಯಾಸ ತೆಗೆದುಕೊಂಡ್ರು ಅವರು. ಆಮೇಲೆ ಸನ್ಯಾಸ ಜೀವನವೇ ಕಡೆಯಲ್ಲಿ ಅವರು ಪೂರ್ತಿ ಮಧ್ವಾಚಾರಕ್ಕಂಥ ಓದೋದು, ಅವ್ರು ಸೇವೆ ಮಾಡೋದು ಹಿಂಗೆ ಇತ್ತು. ಕಡೆಗೆ ಅದೆಲ್ಲ ಆದಮೇಲೆ ಅವರು ಹೋದ್ಮೇಲೆ ಅವರು ಬೃಂದಾವನ ಅಲ್ಲಿ ಮಾಡಿದ್ರು. ಪಕ್ಕ ಪಕ್ಕದಲ್ಲೇ ಬೃಂದಾವನ ಕೂಡ ಇದೆ, ಅಲ್ಲೊಂದು ಇಲ್ಲೊಂದು ಬೃಂದಾವನಗಳಿದೆ. ಈಗಲಿದೆ ಅಂತೂ ಕಾವು ಮಠದಲ್ಲಿ ಅವರ ಬೃಂದಾವನ ಇದೆ ಅಂತ. ಹೀಗೆ ಮಧ್ವಾಚಾರ್ಯರು ತಮ್ಮ ಜೀವನದಲ್ಲಿ 79 ವರ್ಷ ಅವರು ಇದ್ದು ಈಗಲೂ ಕೂಡ ದೊಡ್ಡ ಬದರಲ್ಲಿ ಇದ್ದಾರೆ. ಎಷ್ಟೋ ದಿನ ಅವರ ಜೊತೆಗಿದ್ದ ಬೃಂದಾವನರು ಕಾಣಿಸ್ತಾ ಇಲ್ಲ ನಮಗೆ, ಆದ್ದರಿಂದ ಅವರ ಜೊತೆಗೆ ಹೋಗಿರಬೇಕು ಅಂತ ನಾವು ಊಹೆ ಮಾಡ್ಕೋಬೇಕು. ನಾವು ಯಾಕೆ ಒಬ್ಬರೇ ಹೆಂಗೂ ಹೋಗಲ್ವಲ್ಲ, ವಾಯುದೇವರಂದ್ರೆ ಎಂಥವರು ವಾಯುದೇವರು ಅಂದರೆ ಒಬ್ಬರೇ ಹೋಗ್ತಾರ? ಅವ್ರು ಹೋಗೋ ಅನೇಕ ಶಿಶು ಕೂಡ ಹೋಗಲೇಬೇಕಲ್ಲ. ಎಷ್ಟೋ ದಿನ 30-40 ಜನ ಹೇಳ್ತಾರೆ, ಅದು ಎಷ್ಟೋ ದಿನ ಬೃಂದಾವನ ಸಿಗ್ತಾನೇ ಇಲ್ಲ ನಮಗೆ. ಅದು ಅವ್ರ ಜೊತೆಗೆ ಹೋಗಿರಬೇಕು ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸಂಪ್ರದಾಯ ಪದ್ಧತಿಗಾರರು ಅದು ಹೇಳ್ತಾರೆ, ಕ್ಷೇತ್ರತಃ ನಿರ್ಗತೋ ಭೂತ ಅಂತ. ಈ ಕ್ಷೇತ್ರದಿಂದ ಹೊರಟುಬಿಟ್ರು ಅವರು ಅಂತೇಳಿ ಹೇಳ್ತಾರೆ. ಇವರೇನ್ ಮಾಡ್ತಾರೆ ಮಧ್ವಯುಜದಲ್ಲಿ ಅಯೋಧ್ಯೆಯ ಭಾಷ್ಯವನ್ನು ಉಪನ್ಯಾಸ ಮಾಡ್ತಾ ಇದ್ರು. ಆಗ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ರು, ಆಮೇಲೆ ಪುಷ್ಪ ಅನ್ನೋದು ಕಾಣಿಸ್ತಿಲ್ಲ ಅಂತ ಹೇಳಿ ಮುಗಿಸ್ಬಿಟ್ರು ಅವರು. ಯಾಕೆಂದ್ರೆ ಕಾವ್ಯ ಯಾವತ್ತು ಕೂಡ ಒಳ್ಳೆ ರೀತಿಯಲ್ಲಿ ಮುಗಿಸ್ಬೇಕು ಅಂತ, ದುಃಖಾಂತಿ ಆಗಿರಬಾರ್ದು, ಸುಖಾಂತಿಯಲ್ಲಿ ಮುಗಿಸ್ಬೇಕು ಅಂತ. ಮಧ್ವಾಚಾರ ಐತ್ರೇಯ ಭಾಷ್ಯ ಮಾಡ್ತಾ ಇದ್ದಿದ್ದು, ಆಮೇಲೆ ಪುಷ್ಪವೃಷ್ಟಿ ಹಾಕಿದ್ದು, ಇದೆಲ್ಲ ನೋಡಿದ ನಮ್ಗೆ ಅನಿಸುತ್ತೆ ಒಳ್ಳೆ ಕಲ್ಯಾಣ ಘಟ್ಟ ಅಲ್ಲಿ ನಿಲ್ಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟು ಮುಗಿಸ್ಬಿಟ್ರು. ಇನ್ನೊಂದು ಉದ್ದೇಶ ಅವ್ರ ಅಭಿಪ್ರಾಯ ಆಗಿತ್ತವರು, ಯಾರಾದರೂ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನು ತಾನು ಯಾವ ವೃತ್ತಿಯಲ್ಲಿ ಇದ್ದಾನೋ ಆ ವೃತ್ತಿಯಲ್ಲೇ ಅವನು ಮಾಡ್ತಾ ಇರುವಾಗಲೇ ಅವನು ಸತ್ತೋದ ಅಂದ್ರೆ ಅವನಿಗೆ ಎಷ್ಟು ಅವನಿಗೆ ಸಮಾಧಾನ ಇರುತ್ತೆ. ಹಾಗೆ ಅಲ್ವಾ, ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇನು ಮನೆ ಕಟ್ಟಿಸೋ ಕೆಲಸಗಳು ಮಾಡ್ಕೊಂತ ಒಳ್ಳೆ ಪ್ರಾಮಾಣಿಕ ಮಾಡ್ತಾ ಇದ್ದೆ ಅಂತ ತಿಳ್ಕೊಳ್ಳೋಣ. ಯಾರೋ ಮನೆ ಕಟ್ತಾ ಇರುವಾಗಲೇ ಅವನು ಸತ್ತೋದ ಅಂದ್ರೆ ಅವನ ಆ ಕೆಲಸ ಸರಿಯಾಗಿ ಮಾಡಿದ್ದಾನೆ ಅಂತ ಅರ್ಥ. ಅದು ಅಂದ್ರೆ ಮೋಸ ಅನ್ಯಾಯ ಏನಿಲ್ಲ, ಶುದ್ಧವಾಗಿ ಮಾಡಿದ್ದಾನೆ ಅಂತ ಅರ್ಥ. ಅದು ಅಲ್ಲೇ ಸತ್ರೆ ಹಾಗಿರೋ. ಹಾಗೆ ಎಲ್ಲಾದರೂ ಪಾಠ ಪ್ರವಚನ ಮಾಡ್ತಾ ಇದ್ರೆ ಮೇಷ್ಟ್ ಆಗಿರ್ತಾನೆ ಅವನು, ಪಾಠ ಪ್ರವಚನ ಮಾಡ್ತಾ ಇರೋ ಅವನು ಸತ್ತೋದ ಅಂತ ಹೇಳಿದ್ರೆ ಈ ಕೆಲಸ ಸರಿ ಮಾಡಿದ್ದಾನೆ ಅಂತ. ಯಾಕೆ ಅಂದ್ರೆ ಅವನ ಜೀವನದ ವೃತ್ತಿ ಪೂರ್ತಿ ಮರಣಕಾಲದಲ್ಲಿ ನೋಡು ಅಂತ ಅಲ್ವಾ. ಶರಣರ ಅಂತ್ಯ ಮರಣದಲ್ಲಿ ನೋಡು ಅಂತ. ಹಾಗೆ ಪರಮಾತ್ಮನ ಭಕ್ತ ಎಷ್ಟು ಅಂತ ಅವನು ಮರಣ ಯಾವ ರೀತಿ ಆಗಿದೆ ಅದನ್ನು ನಾವು ತಿಳ್ಕೋಬೇಕು ಅಂತ. ಇದನ್ನು ಸೂಚನೆ ಮಾಡಬೇಕಾಗಿದೆ ಅವರಿಗೆ ನಾರಾಯಣ ಪಂಡಿತಾಚಾರ್ಯ. ಅದಕ್ಕೆ ಏನು ಮಾಡಿದ್ರು, ಪುಷ್ಪವೃಷ್ಟಿ ಆಗಿ ಪ್ರವಚನ ಮಾಡ್ತಾ ಇದ್ರು, ಪುಷ್ಪವೃಷ್ಟಿ ಆಯಿತು, ಹಾಗೆ ಹೊರಟೋದ್ರು ಅಂದರೆ ಜ್ಞಾನ ಕಾರ್ಯಕ್ಕಾಗಿ ಬಂದವರು ಜ್ಞಾನ ಕಾರ್ಯ ಮಾಡ್ತಾನೆ ಹೋದ್ರು ಅಂದ್ರೆ ಇದು ಎಂಥ ಮಹಾನುಭಾವ ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರವೂ ಕೂಡ ಅವರೇ ಮಾಡಿದ್ರು ಆ ಪುಷ್ಪವೃಷ್ಟಿ ನಿಲ್ಲಿಸ್ಬಿಟ್ರು. ಹಾಗೆ ಅಂತ ಮಧ್ವಾಚಾರ್ಯರು ಈಗಲೂ ಕೂಡ ಬದುಕಲ್ಲಿ ಇದ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. 36,000 ವರ್ಷ ಆದಮೇಲೆ ಅಲ್ಲಿ ಹೋಗ್ತಾರೆ. ಈಗ ಹನುಮ ಭೀಮ ಮಧ್ವ ಈಗ ಉಡುಪಿಲಿ ಈಗಲೂ ಇದ್ದಾರೆ ಅಲ್ವಾ. ಅದೃಶ್ಯ ರೂಪಿ ಪೀಠೆ ಅಸ್ಥಿ ದೃಶ್ಯವೂ ಅಸ್ಥಿ ಬದುಕಿರ್ತಾರೆ. ಅದು ಮಾತ್ರ ಅಂತ ತಿಳ್ಕೋಬಾರ್ದು. ಹಾಗಾದ್ರೆ ಅಲ್ಲಿದ್ದಾದ್ರೆ ಉಡುಪಿ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಮ್ದು ಅದೃಶ್ಯ ರೂಪವೂ ನೋಡ್ಲಿಕ್ಕೆ ಇಲ್ಲ ಅಂತ ಆಗೋಯ್ತಲ್ಲ. ಹಾಗಲ್ಲ, ಇದು ಕೂಡ ಒಂದು ಪೀಠನೇ. ಯಾವುದು ಅದು? ರಜದ ಪೀಠ. ಇದು ಸುವರ್ಣ ಪೀಠ. ಮದುವೆ ಹೇಳ್ತಾ ಇಲ್ವಾ, ಸುವರ್ಣ ಪೀಠ. ಸುವರ್ಣಪೀಠದಲ್ಲಿ ಇದು ಕೂಡ ಅದೃಶ್ಯರಾಗಿದ್ದಾರೆ. ನೀವು ಸುವರ್ಣಪೀಠದಲ್ಲಿ ಭಕ್ತಿಯಿಂದ ಸ್ತೋತ್ರ ಮಾಡಿದ್ರಿ ಅಂದ್ರೆ ಹಾಗೆ ಪರಮಾತ್ಮ ಅವರು ಮಧ್ವಾಚಾರ್ಯ ಅನುಗ್ರಹ ಮಾಡ್ತಾರೆ. ಅದಕ್ಕೆ ಒಂದು ಅದೃಶ್ಯ ರೂಪಿ ಪೀಠೆ ಅಂದ್ರೆ ಏನು? ಅದೃಶ್ಯ ಸುಮಾರು ಅರ್ಥ ಇದೆ ಅದಕ್ಕೆ. ಈಗ ಯಾರು ಪರ್ಯಾಯ ಮಾಡ್ಕೊಂಡಿರ್ತಾರೆ ಅಂಥವ್ರು ಏನು ಪೀಠ ಇದೆ, ಅದು ಮಧ್ವಾಚಾರ್ಯ ಪೀಠ. ಅದು ಅಲ್ಲಿ ಅವರು ಕೂತ್ಕೊಂಡ್ರು ಅಂದ್ರೆ ಅವರಲ್ಲಿ ಕೂಡ ಮಧ್ವಾಚಾರ್ಯ ಒಂದು ರೂಪದಿಂದ ಇರ್ತಾರೆ. ರೂಪಿ ಪೀಠ ಅಂದ್ರೆ ಅದಕ್ಕೆ ಹೆಸರು, ಆ ದೊಡ್ಡ ಪೀಠ ಆಗಿದ್ದಾರಲ್ಲ ಆ ಪೀಠ ಅಂತ ಹೆಸರು. ಸರ್ವಜ್ಞ ಪೀಠ ಅಂತ ಆ ಪೀಠ ಅಂತ ಹೆಸರು. ಇನ್ನೊಂದು ಸುವರ್ಣ ಪೀಠ ಅಂತ ಇದು ಪುಸ್ತಕಗಳು ಎಲ್ಲ ಸುವರ್ಣಗಳು, ಅದು ಒಳ್ಳೊಳ್ಳೆ ವರ್ಣಗಳು ಆ ಪೀಠ. ಆ ಪೀಠದಲ್ಲಿ ಕೂಡ ಅವರು ಸನ್ನಿಹಿತರಾಗಿರ್ತಾರೆ ಅಂತ ಅರ್ಥ. ಆದ್ದರಿಂದ ಯಾರು ಈ ಒಂದು ಮಧ್ವಾಚಾರ ಗ್ರಂಥಗಳನ್ನಾಗಲಿ ಅಥವಾ ಅವರ ಮಹಿಮಾ ಪ್ರತಿಪಾದಕವಾಗಿರತಕ್ಕಂಥ ಅವರ ಒಂದು ದೊಡ್ಡ ಮಹಿಮೆಯನ್ನು ಹೇಳ್ತಕ್ಕಂಥ ಸುಮದ್ ವಿಜಯ ಏನಿದೆ ಅದನ್ನಾಗಲಿ ನಾವು ಪಾರಾಯಣದಲ್ಲಿ ಮಾಡ್ತಾ ಇದ್ವಿ ಅಂದರೆ ಅಲ್ಲಿಯೂ ಕೂಡ ಅವರು ಅದೃಶ್ಯ ಆಗಿರ್ತಾರೆ ನಮಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ. ಇಂತಹ ಮಧ್ವಾಚಾರ್ಯರು ಬದರಿಗೆ ಹೋಗಿ ಎಷ್ಟೋ ದಿವಸ ಆಯಿತು ವಿಧಿವಾದ ಸೇವೆ ಮಾಡಿಕೊಂಡು ಹೋಗುವಾಗ ಹೋಗಿದ್ದಾರೆ. ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರ್ದಲ್ಲ, ಅದಕ್ಕೆ ಗ್ರಂಥಗಳೆಲ್ಲ ತೊಗೊಂಡೋಗಿದ್ದಾರೆ. ಈಗ ನಾವು ಮದುವೆಗೆ ಹೋದಾಗ ಏನೋ ಒಂದು ಕಾಣಿಗೆ ತೊಗೊಂಡೋಗ್ತೀವಿ ಅಂದ್ರೆ ಅವ್ರ ಕಾಲಿಗೆ ಹೇಳಿ ಕಳಿಸ್ತಾರಾ? ಅವ್ರೇನು ಕೊಟ್ಟೆ ಕೊಡ್ತಾರಲ್ಲ. ವಿಧಿವಾದ ಸೇವೆ ಮಾಡಿದ್ರು ಶಿಷ್ಯ ಒಳ್ಳೆ ಗ್ರಂಥ ತಗೊಂಬಂದ, ಗ್ರಂಥ ತಗೊಂಬಂದಿದ್ದಾನೆ ಶಿಷ್ಯ. ಯಾವುದು? ಗೀತಾ ಭಾಷ್ಯ. ಅದನ್ನು ಆ ಗೀತಾ ಭಾಷ್ಯ ಅಂತ ದೊಡ್ಡ ಗ್ರಂಥ ಕೊಟ್ಟರು, ನಾನೇನು ಕೊಡಬೇಕು ಅವನಿಗೆ ಅಂತ ನೋಡಿದ್ರು. ಬಾಯಲ್ಲಿ ಹೇಳ್ಬಿಟ್ಟು ಈಗಂದು ಮಣ್ಣುಗಳು ಕೊಟ್ಟರು, ಅದೆಲ್ಲ ಸಾಲಿಗ್ರಾಮವರು. ಆಗ ಒಂದು ವರ ಕೊಡ್ತಾನೆ ವೇದಿವ್ಯಾಸ ದೇವರು ಭಾವಪ್ರಕಾಶಿಗೆಯಲ್ಲಿದೆ. ಏನಂದರೆ, ನೀನು ಸ್ನಾನ ಮಾಡತಕ್ಕಂಥ ನೀರಿನಲ್ಲಿ ನಾನು ಯಾವಾಗಲೂ ಇರ್ತೇನೆ, ನೀನು ಪೂಜೆ ಮಾಡತಕ್ಕಂಥ ಈ ಸಾಲಿಗ್ರಾಮ ನಾನು ಯಾವಾಗಲೂ ಇರ್ತೇನೆ, ಹೋಗು ಅಂತೇಳಿ ಈ ಸಾಲಿಗ್ರಾಮ ಕೊಟ್ಟರು ಮಧ್ವಾಚಾರ್ಯ. ಅಂದರೆ ಅಷ್ಟೊಂದು ಆ ಮಧ್ವಾಚಾರ್ಯ ಮೇಲೆ ವೇದಿವ್ಯಾಸ ದೇವರಿಗೆ ಅಷ್ಟು ಪ್ರಿಯವಾಗತಕ್ಕಂಥ. ಹಾಗೆ ರಿಕ್ತ ಹಸ್ತೇನ ನೋಪೇಯ, ಖಾಲಿಕೆಯಿಂದ ಹೋಗಬಾರದು. ಅವರ ಆದೇಶದಂತೆ ಮಹಾಭಾರತ ಅರ್ಪಣೆಯ ಬರೀ ಅಂತ ಹೇಳಿದ್ರಂತ ಅವರು ಉಡುಪಿಯಲ್ಲಿ ಬಂದು ಅದನ್ನು ಬರೆದರು. ಭಾರತ ತಪ್ರಕಾಶಂ, ಉಡುಪಿಯಲ್ಲಿ ಭೂತ್ವಾ ಕ್ಷೇತ್ರೇ ವಿಶುದ್ಧೆ ಭಾರತಾರ್ಥ ಪ್ರಕಾಶಂ, ಭಾರತ ಅರ್ಥದ ಪ್ರಕಾಶ ಮಾಡಿದ್ದಾರೆ ವೇದಿವಾಸದೇವರ ಆದೇಶದಿಂದ ಮಾಡಿರತಕ್ಕಂಥ. ಹೀಗೆ ಎಲ್ಲವೂ ಅಷ್ಟೇ, ಆ 10ನೇ ಅಧ್ಯಾಯದಲ್ಲಿ ಬರುತ್ತೆ, 10ನೇ ಸರ್ಗದಲ್ಲಿ ಬರುತ್ತೆ. ಆ ರಾಜ ತುರುಷ್ಕ ರಾಜ ಬರ್ತಾನೆ. ಆ ತುರುಷ್ಕ ರಾಜ ಬರುವಾಗ ಅವನು ಕೇಳ್ತಾನೆ, ಅವನು ಏನಂದ್ರೆ, ಕಿಂ ಲಲಾಟೆ ಬಿಭ್ರಂತಿ ಅಂತ ಕೇಳ್ತಾನ. ಏ ಲಲಾಟದ ಏನು ಕೇಳ್ತಾರಂತೆ. ಹಾಗೆ ಮಧ್ವಾಚಾರ್ಯ ಹೇಳ್ತಾರಂತೆ, ಯೂಯಂ ನೀವೆಲ್ಲರೂ ಕೂಡ ಭವಂತಃ ಹಸ್ತೇ ಗದಾದಯ ಬಿಭ್ರಂತಿ, ನೀವೆಲ್ಲರೂ ಕೂಡ ಕೈಯಿಂದ ಗದೆ ಇಟ್ಕೊಂಡಿರ್ತೀವಿ, ಸ್ವಯಂತೂ ಲಲಾಟೆ, ನಾವು ಲಲಾಟದಲ್ಲಿ ನಾವು ಇಟ್ಕೊಂಡಿದ್ದೇವೆ ಗದೆಯನ್ನು ಅಂತ ಹೇಳ್ತಾರಂತವ್ರು. ಅಂದರೆ ಅಕ್ಷತೆ ಅಂಗಾರ ಹಚ್ಕೋಬೇಕು ಅಂತ ಹೇಳಲಿಕ್ಕೆ ಮಧ್ವಾಚಾರ್ಯ ಈ ಒಂದು ಘಟನೆಯನ್ನು ಹೇಳ್ಬೋದು ಅವನು. ಅದಕ್ಕೆ ಪ್ರಮಾಣ ಇಲ್ಲ ಅಂತ ಹೇಳೋಂಗಿಲ್ಲ ನಾವು, ಅದು ಭಾವಪ್ರಕಾಶ ಬರೆದಿರೋದು, ಆದ್ದರಿಂದ ಅದನ್ನು ಸುಳ್ಳೇನಲ್ಲ, ಅವರೇ ವ್ಯಾಖ್ಯಾನ ಬರೆದವರೇ ಬರೆದಿದ್ದು. ಇನ್ನೊಂದು ಕಡೆ ಬರೆಯುವಾಗ ಹೇಳ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಬಂದು ವರಾಹ ಮಂತ್ರವನ್ನು ಹೇಳಿದ್ನಂತೆ, ಭೂ ವರಾಹಾಯನ ಮಹಾ ಒಂದು ಮಂತ್ರ ಹೇಳಿದಂತೆ, ಹೇಳಪ್ಪ ನಿಂಗೆ ಎಷ್ಟು ಮಂತ್ರ ಬರುತ್ತೆ ಹೇಳು ಅಂತ ಮಧ್ವಾಚಾರ್ಯ ಹೇಳಿದಂತೆ, ಒಂದು ಎರಡು ಮೂರು ಎಲ್ಲ ಮಂತ್ರಗಳು ಹೇಳಿದಂತೆ, ಸುಮಾರು 10 ಮಂತ್ರ ಹೇಳಿದನಂತೆ ಮಧ್ವಾಚಾರ್ಯ ಹೇಳಿದ್ರು. ಆಯ್ತು ನಿಂದು ಇನ್ನೊಂದು ಬಾಕಿ ಇದೆ ಕೇಳಿದ್ರಂತೆ, ಅವನಿಗೆ ಯಾವುದ್ಯಾವ್ದು ಗೊತ್ತಿಲ್ವ ಅಂತಹ 30 ಮಂತ್ರ ಹೇಳಿದ್ರು, 30 ವರಾಹದೇವರು ಮಂತ್ರ ಹೇಳಿದಂತೆ ಮಧ್ವಾಚಾರ್ಯ. ಅವನಿಗೆ ಆಶ್ಚರ್ಯ ಆಯಿತು ಅಂದ್ರೆ ಭಾವಪ್ರಕಾಶಗಳಲ್ಲಿ, ಅಂದರೆ ಮಧ್ವಾಚಾರ್ಯ ಶಕ್ತಿ ಸಾಮರ್ಥ್ಯ, ಅವರ ಜ್ಞಾಪಕ, ಅವರ ಅನುಗ್ರಹ, ಅವರ ಇದು ಜ್ಞಾನ ಭಂಡಾರ, ಇವೆಲ್ಲ ನೋಡ್ತಾ ಇದ್ರೆ ಸರ್ವಜ್ಞರು ಪೂರ್ಣ ಪ್ರಜ್ಞರು. ಅದಕ್ಕೆ ಆ ವಿಶ್ವಶಬ್ದ ಇದಲ್ಲ, ವಿಶ್ವಶಬ್ದ 100 ಅರ್ಥ ಮಾಡಿದ್ದಾನೆ. ಅದಕ್ಕೆ ಅವನ ಒಬ್ಬನ ವ್ಯಕ್ತಿ ಇದ್ದಾಗ ಅವನು ಆ ಧ್ವಜಸ್ತಂಭ ಮೇಲೆ ಹತ್ತು ಬಿಟ್ಟು ಅರ್ಥ ಮಾಡ್ತಾನಲ್ಲ, ಯಾರು ಏ ಕೈಯಿಲ್ಲ ಕಾಲಿಲ್ಲ ಅಂಥವನು, ಅವನು ಕುಣಿದಾಗ ಅವನಿಗೆ ಅವನೇನು ಹೇಳ್ತಾನೆ ಅಂದರೆ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿ ಹೇತಿ, ವಿಶ್ವಜ್ಞನೇ ಹುಡುತಾನೆ ಅಂತ ಹೇಳ್ತಾ ಇದ್ದಾರೆ. ಎರಡರ್ಥ ವಿಶ್ವಜ್ಞ ಅಂದಲಿಕ್ಕೆ, ವಿಶ್ವ ಅಂದರೆ ಪರಮಾತ್ಮ, ವಿಶ್ವಂ ವಿಶ್ವ ವರಕಾರ, ಅವನನ್ನು ಸರಿಯಾಗಿ ತಿಳಿದನು ಹುಡುತಾನೆ ಅಂತ ಒಂದು ಅರ್ಥ. ಇನ್ನೊಂದು ವಿಶ್ವ ಪದಾರ್ಥಸ್ಯ ಶತಾರ್ಥಂ ಜ್ಞಾಯತೆ ಇತಿ ವಿಶ್ವಜ್ಞ, ಅಂದರೆ ವಿಶ್ವಾದಿ ಶಬ್ದಗಳಿಗೆ 100 ಅರ್ಥವನ್ನು ತಿಳ್ಕೊಂಡಿರ್ತಕ್ಕಂಥ ಮಧ್ವಾಚಾರ್ಯ ಹುಡುತಾರೆ ಅಂತ ತಾತ್ಪರ್ಯ ಕೂಡ ಆಗಿದೆ. ಹೀಗಾಗಿ ಅಂತೂ ಅಲ್ಲಿ ಮಧ್ವಾಚಾರ ಆಗಿರುವಾಗ ಭೀಮಸೇನಾಗಿರುವಾಗ ಪಾಚಕರಾಗಿದ್ದರು, ಇಲ್ಲಾಗಿರುವಾಗ ಪಾಜಕರು ಪಾಜಕದಲ್ಲಿ ಹುಟ್ಟಿದರು. ಅಲ್ಲಿ ಪಾಚಕ, ಇಲ್ಲಿ ಪಾಜಕ, ಶಾಗೆ ಜಾಗೆ ಮೂರನೇ ಅಕ್ಷರ ಅಂದರೆ ಆ ಪಾಕಕ್ಕಿಂತಲೂ ಕೂಡ ಇದು ವಿಶಿಷ್ಟವಾದ ಪಾಕ. ಆ ಪಾಕ ಆದರೆ ಹಲಸಬಹುದೇನೋ, ಅಂದರೆ ಹಲಸೋ ಅವಕಾಶ ಇಲ್ಲ. ಈಗ ಭೀಮಸೇನ ಮಾಡಿ ಹಲಸೋದು ಅಂತಿಲ್ಲ ಅಲ್ವಾ, ಆದರೆ ನಮ್ಮ ದೃಷ್ಟಿಯಿಂದ ನೋಡಿದಾಗ ಅದು ಹಲಸಬಹುದೇನು. ಆದರೆ ಈ ಪಾಕ 37 ಗ್ರಂಥ ಬರೆದು ಅದು 8 ವರ್ಷ ಆಗ್ತಾ ಬಂತು, ಇನ್ನು ಏನು ಹಲಸಿಲ್ಲ, ಇನ್ನು ಹೊಸ ಹೊಸ ಅರ್ಥಗಳು ಬರ್ತಾ ಇದೆ, ಇಂಥದ್ದು ಮಾಡಿದ್ದು. ಆದ್ದರಿಂದ ಪಾಜಕ ಪಾಜಕ ಹೀಗೆ ಮಾಡಿದ್ದಾರೆ ಅಂತ. ಅದು ಒಳ್ಳೆಯ ಅಡುಗೆಯನ್ನು ಮಾಡಿದ್ದಾರೆ, ಬೇರೆ ಅಡುಗೆ ಮಾಡಿದ್ದು ಬರಲಿಲ್ಲ ಅವರು. ಅನ್ನವನ್ನೇನೋ ಮಾಡಿದರು, ಒಳ್ಳೆ ಅನ್ನ ತಯಾರಿಸ್ತಾನೆ, ನೋಡಲಿಕ್ಕೆ ಬಿಳಿ ಇತ್ತು, ಬಾಯಲ್ಲಿ ಹಾಕ್ಕೊಂಡ್ರೆ ಬಾಯೆಲ್ಲ ಕಲ್ಲುಗಳು, ಅಕ್ಕಿ ಆರಸೇ ಇಲ್ಲ, ಅಂಥ ಅನ್ನ ಮಾಡಿದ್ರೊಬ್ಬರು. ಅಂದ್ರೆ ಏನು ಬಾಯಲ್ಲಿ ಹಾಕೊಳ್ಳಿಕ್ಕಲ್ಲ ಅಂತ ಅನ್ನ ತಿನ್ನೋದೇನು ಹೋಗುತ್ತೆ, ಅಂತಹ ಅನ್ನ ಮಾಡಿ ಬೇಯಿಸ್ಕೊಂಡ್ರು ಕೆಲವರು. ಅದೇ ಅಕ್ಕಿ ತೆಗೆದುಕೊಂಡ್ರು ಮಧ್ವಾಚಾರ, ಅದೇ ಮಹಾಭಾರತ ಎಂಬ ಬೇಳೆ ತೆಗೆದುಕೊಂಡ್ರು, ಅದೇ ಒಂದು ಉಪನಿಷತ್ ಎಂಬತಕ್ಕಂಥ ಬೆಲ್ಲವನ್ನು ತೆಗೆದುಕೊಂಡ್ರು. ಮೊದಲು ಈಗ ಅಲ್ಲಿ ಇನ್ನೊಬ್ಬರು ಬಂದ ಪಾಯಸ ಮಾಡಿದ್ರು, ಬೆಲ್ಲ ಹಾಕಲೇ ಇಲ್ಲ, ಬೆಲ್ಲ ಹಾಕದ ಪರಮಾನದಂತೆ ಅಂತ ಆಯ್ತು ಅವರು. ಹಾಗಾಯ್ತು, ಇನ್ನು ಕೆಲವರೆಲ್ಲ ಬಂದರು, ಒಳ್ಳೆ ಹುಳಿ ಮಾಡಿಬಿಟ್ರು, ಕೂಟು ಎಲ್ಲ ಮತಗಳೆಲ್ಲ ಸೇರಿಸ್ಬಿಟ್ಟು ಒಂದು ಮತ ಮಾಡಾಕಿದ್ರು, ಕೂಟು ಉಪ್ಪೆ ಹಾಕಲಿಲ್ಲ, ಅದೇ ಬಿಟ್ಬಿಟ್ರು. ವಾಯು ಜೀವತ್ತು ಮತ್ತು ಹರಿಸವತ್ತು ಮತ್ತು ಬಿಟ್ಟಾಕ್ಬಿಟ್ರು. ಹಾಗೆ ಅವ್ರಿಗೂ ಸರಿಗಿಲ್ಲ ಅಂತ ಆಯ್ತು. ಮತ್ತು ಮಧ್ವಾಚಾರ ಬಂದರು, ಅದೇ ಅಡುಗೆ ವಸ್ತುಗಳೇ ತೆಗೆದುಕೊಂಡ್ರು, ಶುದ್ಧವಾದ 37 ಗ್ರಂಥಾತ್ಮಕವಾದಕ್ಕಂಥ ಒಳ್ಳೆ ಪಾಚಕ ಅಡುಗೆ ಮಾಡಿಟ್ಟಿಲ್ಲ, ತಿನ್ನೋರಿಲ್ಲ, ಹೆಜ್ಜೆ ಇದ್ದಾನೆ ಅವ್ರು ತಿನ್ನೋರು. ಹಾಗೆ ಆದ್ದರಿಂದ ಅವರು ಅದು ತಿನ್ನು ತಿನ್ನಿ ಊಟ ಮುಗಿದಿರುತ್ತೋ ಎಲ್ಲ ಗೊತ್ತಿಲ್ಲ. ಆದ್ದರಿಂದ ಅವ್ರು ತಿನ್ನೋದರಲ್ಲೇ ಇರ್ತಾರೋ ಅದಕ್ಕೋಸ್ಕರವಾಗಿ ಅವ್ರಿಗೆ ಬಗ್ಗೆ ನಾವೇನು ಏನನ್ನು ಮಾಡಲಿಕ್ಕಿಲ್ಲ, ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಈ ಒಂದು ಮಧ್ವಾಚಾರ ಒಂದು ಇದು ಯಾವುದು ನಾಡದ್ದು ಏನು ಗೊತ್ತಾ, ವಿಶೇಷ ನಾಡದ್ದು ವಾದಿರಾಜರ ಜಯಂತಿ, ದ್ವಾದಶಿ ದಿವಸ ಮಂಗಳವಾರ, ವಾದಿರಾಜ ಹುಟ್ಟಿದ ದಿವಸ, ಇದೇ ದಿವಸದಲ್ಲಿ ಹುಟ್ಟಿದ್ದವರು. ಗೌರಿಗದ್ದೆಯಲ್ಲಿ ವಾಗೀಶ ತೀರ್ಥರು ಬಂದಿದ್ದು, ಗರ್ಭ ಮನೆ ಒಳಗಡೆ ಆದರೆ ನಿಮಗೆ ಮಗು, ಮನೆಯಿಂದ ಹೊರಗಡೆ ಆದರೆ ನಮಗೆ ಮಗು ಅಂತ ಹೇಳಿದ್ರೆಲ್ಲೋ ಆ ಮನೆ ಹೊರಗಡೆ ಆಗಿದ್ದು. ಅದು ಆ ವಾದಿರಾಜರ ಒಂದು ವಿಶೇಷ ನಾಡದ್ದು, ದ್ವಾದಶಿ ಇದೆ. ಹಾಗೆ ಇವತ್ತು ಮಧ್ವಾಚಾರ ಜಯಂತಿ, ಈ ಮಧ್ವಾಚಾರ ಹೋದರು ಅವರು ಹುಟ್ಟಿದ್ರು ಅಂದರೆ ಇವರು ಅವರು ಒಂದೇ ಅಂತ ಅರ್ಥ ಬಂತು. ಅದು ಒಬ್ಬರು ಯಾರೋ ಒಬ್ರು ಇರಲೇ ಇರಬೇಕಲ್ಲ ಉದ್ಧಾರ ಮಾಡಲಿಕ್ಕೆ. ಅವ್ರ ಕಣ್ಣಿಗೆ ಕಾಣದೆ ಅವ್ರು ಹೋದರು ಅಂದರೆ ಇನ್ನೊಬ್ರು ಕಾಣಿಸ್ಕೊಂಡ್ರು ಒಂದು ಅರ್ಥ ಏನು, ಮಧುನಿಮಿ ಆದಮೇಲೆ ಬರೋದು ಯಾವತ್ತು ಕೂಡ. ಹಾಗಾಗಿ ಇದು ಕೂಡ ಒಂದು ವೈಶಿಷ್ಟ್ಯ, ಆ ಜಾಗವನ್ನು ತುಂಬಲಿಕ್ಕೆ ಬಂದವರು ಅಂತ. ಅವ್ರು ಮಾಡಿದ್ದು ಹಾಗೇನೆ, ಕೃಷ್ಣನ ಮತ ಸ್ಥಾಪನೆ ಮಾಡಿದ್ರು ಅಷ್ಟೇ, ಅವರು ಗರುಡಶೇಷ ಸ್ಥಾಪನೆ ಮಾಡಿದ್ರು. ಯಾವ ಸ್ಥಾಪನೆ ಮಾಡಿದ್ದದು, ವಾದಿರಾಜರು ಮಾಡಿದ್ದದು, ಅಲ್ಲಿ ಬಿಟ್ಟಿದ್ದು ಇವರು ತುಂಬಿಸಿದರು. ಮಧ್ವಾಚಾರ ಹೆಜ್ಜೆ ಮಾತ್ರ ಇಟ್ಟಿದ್ರು ಅಷ್ಟೇ, ಪಾದಿಕದಲ್ಲಿ ಪ್ರತಿಮೆ ಇದ್ದಿಲ್ಲ. ಇವರು ವಾದಿರಾಜರು ಆ ಪ್ರತಿಮೆ ಇಟ್ಟರು. ಪಾದ ಅಂದರೆ ಉತ್ತಮ ನಮ್ಮ ಸ್ವರೂಪ ಅಂದು ಪಾದಶಬ್ದಿನ ಪಂಡಿತ ಅಂತ ಸ್ವರೂಪ ಇಟ್ಟರು. ಹಾಗೆ ಏ 2 ತಿಂಗಳು ಇದ್ದಿದ್ದು, 2 ವರ್ಷ ಮಾಡಿದ್ರು. ಹೀಗಾಗಿ 2 ವರ್ಷ 2 ತಿಂಗಳಾದರೆ ಅದೇ ಗಲಾಟೆ ಆಗ್ತಾ ಇತ್ತು. 2 ತಿಂಗಳು ಪರ್ಯಾಯ ಆಗಿದ್ದು ಎಷ್ಟು ಗಲಾಟೆ ಆಗ್ತಾ ಇತ್ತು, 1 ತಿಂಗಳು ನಿಶ್ಚಿಂತೆ ಇರ್ತಾ ಇದ್ರು ಅಷ್ಟೇ. ಅದು ಏನು ಉತ್ಪತ್ತಿ ಇರ್ತದೆ ಏನು ಬರ್ತಾ ಇದ್ದಿಲ್ಲ, ಏನು ಮಾಡೋಕ್ಕಾಗುತ್ತೆ ಎರಡು ವರ್ಷ ಮಾಡೋದು. ಯಾಕೆ ಮಧ್ವಾಚಾರ್ಯದಿಂದ ಈ ವಾದರಾಜರಿಗೂ 1600 ವರ್ಷ ವ್ಯತ್ಯಾಸ ಇದೆ ಮಧ್ಯ. ಯಾರಾದರೂ ಮಾಡ್ಬೋದಾಗಿತ್ತು, 2 ತಿಂಗಳು ಇದ್ದು 2 ವರ್ಷ ಮಾಡ್ಬೋದಾಗಿತ್ತು, ಯಾರು ಅಧಿಕಾರಕ್ಕೆ ಬರಲೇ ಇಲ್ಲ. ಇವರೇ ಮಾಡಬೇಕಾಯ್ತು, ಇವರೇ ಮಾಡೋದು. ಯಾಕೆಂದ್ರೆ ಯಾರು ಯೋಗ್ಯತನ ಅವರೇ ಮಾಡೋದಷ್ಟೇ, ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಎಲ್ಲರಿಗೂ ಮಠ ಕೊಡಬೇಕು, ಮಧ್ವಾಚಾರ್ಯಾಗಿ ಮಠ ಕೊಡಲಿಲ್ಲ, ಸ್ಥಾಪನೆ ಮಾಡಿಬಿಟ್ಟು ಹೋದ್ರು ಅಷ್ಟೇ. ಅವರು ಮಠಗಳು ನೀವೇ ಮಾಡಿಕೊಡಿ ಅಂತ ವಾದಿರಾಜರು ಬಂದರು, ಎಲ್ಲರಿಗೂ ಒಂದು ಮಠ ಕೊಟ್ಟರು. ಘಟ್ಟದ ಮೇಲ್ನವರು ಘಟ್ಟ ಕೆಳಗಡೆ ಎಲ್ಲರಿಗೂ ಒಂದು ಮಠ ಕೊಟ್ಟರು. ಅಷ್ಟು ಸುತ್ತಲೂ ಮಠ ಇತ್ತು. ಮೊದಲೆಲ್ಲ ಈ ಎದುರುಗಡೆ ಇರತಕ್ಕಂಥ ಮಠಗಳು, ಆಮೇಲೆ ಹಿಂದೆಲ್ಲ ಘಟ್ಟದ ಮೇಲೆ ಇರತಕ್ಕಂಥವ್ರು ಅವರು ಕೊಡ. ಅದು ಅವ್ರು ಎಲ್ಲಿ ಕೇಳ್ತಾರೋ ಅಲ್ಲಿ ಜಾಗ. ಅದು ಎಷ್ಟೆಷ್ಟು ಒಬ್ಬೊಬ್ರು 3 ಎಕರೆ 4 ಎಕರೆ ಕೊಟ್ಟಿರೋದು ಅವರು ಎಲ್ಲ ಮಾರ್ಕೊಂಡು ಹಾಳು ಮಾಡ್ಕೊಂಡ್ರಲ್ಲ ಅಷ್ಟೇ. ಹಾಗಾಗಿ ಅಂತೂ ಆ ರೀತಿ ಇರು. ಕಡೆಗೆ ಮಧ್ವ ವಾದರಾಜರು ಮಾತ್ರ ಮಠ ಎಲ್ಲಿ ಕೇಳಲೇ ಇಲ್ಲ. ಅವರು ಸುಮ್ಮನೆ ಇದ್ರು. ಕಡೆ ಎಲ್ಲರೂ ನಮಗೆ ಕೃಷ್ಣ ಎದುರುಗಡೆ ಇರಬೇಕು ಅಂದ್ರೆ, ಕೃಷ್ಣ ನಮ್ಗೆ ಎದುರು ಕರಂಡ ಗಂಡಿ ಎದುರುಗಡೆ ಇರಬೇಕು ಅಂದ್ರೆ, ನಮಗೆ ಮದ್ದು ಸರ್ವ ಕಾಣಿಸ್ಬೇಕು ಅಂದ್ರೆ, ಎಲ್ಲ ಹಿಂಗೆ ಅನ್ಕೊಂಬಿಟ್ರು. ಕಡೆ ವಾದರಾಜರಿಗೆ ಮಠ ಇಲ್ಲ ಅಂತ ಆಯ್ತು. ಕಡೆ ನೀವೆಲ್ಲ ತಗೊಂಡ್ರೆ ಅವನ್ನ ತಗೊಂತೀನಿ ಅಂದ್ರು. ಕಡೆಗೆ ಒಂದೇ ಒಂದು ಜಾಗ ಬಿಟ್ಟಿದ್ಯಾವ ಗೊತ್ತಾ, ಅಗ್ನಿ ಮೂಲೆ ಇರೋದು. ಅಗ್ನಿ ಮೂಲೆ ಮಠ ಮಾತ್ರ ನಂಗೆ ಬೇಡ ಅಂತ ಬಿಟ್ಬಿಟ್ರು. ಇವರು ಅಗ್ನಿ ಮೂಲೆನ ಹಾಸ್ಕೊಂಡ್ರು. ಈಗಿರೋದು ಎಲ್ಲೇ ಇಲ್ಲಿ ಅಗ್ನಿ ಮೂಲೆಯಲ್ಲೇ ಇರೋದು ಅವ್ರು ಮಠ. ಅಗ್ನಿ ಮೂಲೆ ಅಂದ್ರೇನು? ಅಡುಗೆ ಮಾಡೋರು ಅಂತ ಅರ್ಥ. ಆಯ್ತು, ಇವರು ಅಡುಗೆ ಮಾಡಿದ್ರೆ 108 ಗಂಟೆಗಳು ಮಾಡಿದ ಅಡುಗೆ ಮಾಡಿದ್ದಾರೆ. ಅದರಲ್ಲಿ ವಾಯು ಸಖ ಇವರು ಅಂತ ಹೇಳಿದ್ರೆ ಅಗ್ನಿ ಇದ್ರೆ ಅವ್ರಿಗೇನು ಮಾಡುತ್ತೆ? ಅದಕ್ಕೂ ಅದನ್ನೇ ಹಾಸ್ಕೊಂಡು ಬೇರೆಯವರಾಗಿದ್ದು ಆಗ್ತಾ ಇದ್ದಿಲ್ಲ. ಅದು ಬೆಂಕಿ ಉರಿದ್ಬಿಡೋದು. ಇವ್ರು ವಾಯು ಸಖ ಆದ್ದರಿಂದ ಅವ್ರಿಗೇನಾಗಲೇ ಇಲ್ಲ ಅಂತ ಆತ್ಮ ತಗೋಬೇಕು ನಾವು. ಹೇಗೆ ಅಂತ ಹೀಗೆ ಇಬ್ಬರು ಮಹಾನುಭಾವರು ಅನುಗ್ರಹ ಮಾಡಬೇಕು. ಕೃಷ್ಣ ಅರ್ಪಣ ಮಾಡಿ.